தேவதானாம் ஸ்ரீயோபி ச ஞானஸ்ஃபூர்த்திஹி சதா தஸ்மை ஹரயே குரவே நமஹ. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நமஹ. வசது ஸ்ரீமத் ஆனந்த தீர்த்தேந்துர்னோ ஹ்ருதம்பரே யத்வஜ சந்திரிகா ஸ்வாந்த சந்தாபம் வினிகிருந்ததி. வாணிதே கரவாண்யம்ப சரணௌ ஹ்ருதி சர்வதா மத்வாக்ய சரணிர்பூயாத் ஸ்ரீமதாச்சார்ய பாவகா. ஹராய பஜகா நிஷ்ட ஹராய புர வைரிணே பவாய பவதே பூயாத் சிவாய சிரசா நமஹ. உமேஷாத்யா சுராவோஹம் ஈடே சேதோ ஹிமானினஹ யூயம் சர்வே ப்ரகுருத மனோமே மத்வபாவகம். ஸ்ரீமத்வஹ கல்பவ்ருக்ஷஸ்து ஜயார்யஹ காமதுக்ஸ்மிருதஹ சிந்தாமணிஸ்து ரஸார்யஹ முனித்ரயமுதாஹ்ருதம். வாதிராஜகுரூன் வந்தே ரகுத்தமகுரூன் ததா ராகவேந்திரான் ததா சர்வான் சத்குரூன் பிரணதோஸ்மிஹ. பிருத்வீமண்டலமத்யஸ்தாஹ பூர்ணபோதமதானுகாஹ வைஷ்ணவா விஷ்ணுஹ்ருதயாஹ தன்னமஸ்தே குருன் மம. ஸ்ரீகுருப்யோ நம. ஹரிஹி ஓம். ஆதித்யாதி நமக்ரஹா சுபகராஹ மேஷாதயோ ராசயோ நக்ஷத்ராணி சயோகதச்சதிதயஹ தத்தேவதா தத்கணாஹ மாசாப்தா ருதவஹ ததைவ திவசாஹ சந்தியாஸ்ததா ராத்ரயஹ சர்வே ஸ்தாவர ஜங்கமாஹ ப்ரதிதினம் குருவந்து நோ மங்களம். வேதாச்சோபனிஷத்கணாச்ச விவிதாஹ சாங்காஹ புராணான்விதாஹ வேதாந்த அபி மந்திரதந்திரசகிதாஹ தர்க்காஸ்மிருதீனாங்கணாஹ காவ்யாலங்கிருதி நீதி நாடகயுதாஹ சப்தாஶ்ச நானாவிதாஹ ஸ்ரீ விஷ்ணோஹ குணராசி கீர்த்தன பராஹ குருவந்து நோ மங்களம். சர்வரிகு சக ஈ சர்வகாரி நாம சம்வத்சர ஸ்ரீ ஹரிவாயுகள அனுகிரகதிந்த அத்தியந்த சுககரவாகலி அந்த ஹேளி தேவரல்லி பிரார்த்தனை மாடுத்தா. பஞ்சாங்க சிரவண வருஷத மொதல திவச கேள்த்தக்கந்த பஞ்சாங்கத சிரவண நம்ம அநேக விதவாதந்த கல்யாணக்கு காரண. ஆ மூலக வருஷத ஒட்டு நாவு விஷயங்களன்னு அர்த்தம் மாடிக்கொண்டது தக்கந்தே நம்ம யோஜனைகளன்ன மாடிக்கொள்ளதுக்கு ஆ மூலத்தவாகி ஒள்ளைய பகவந்தனிக பிரீத்திகரவாத ரீதியில் நம்ம பதுக்கன ரூபிசிக்கொள்ளலிக்கு பஞ்சாங்க சிரவண பல முக்கியவாகிருத்தக்கந்தது. நாவு யாதாரு யாத்திர கைகொண்டாக ஆ ரூட் மேப் அந்தாக நோடுத்தேவோ ಮತ್ತು ವರ್ಷದ ಒಂದು ಟೈಮ್ ಮ್ಯಾಪ್ ಇದ್ದಾಗಿದ್ದು ಅದು ಆದರೆ ಯಾವ್ಯಾವ ಘಟನೆಗಳು ಯಾವಾಗ ನಡೆಯುತ್ತೆ ಎಷ್ಟು ಮುಖ್ಯವಾದ ವರ್ಷಗಳ ದಿವಸಗಳು ಯಾವುದು ಈ ಕಾಲದ ಮಹತ್ವ ಏನು ಕಾಲದ ನಾವು ಎಲ್ಲಿದ್ದೇವೆ ಈಗ ಅದು ಬಹಳ ಮುಖ್ಯ. ನಾವು ಬಸ್ಸಲ್ಲಿ ಹೋಗ್ತಿರ್ಬೇಕು ಎಷ್ಟು ದೂರ ಬಂದಿದ್ದೇವೆ ಅಂತ ನೋಡ್ತಾ ಇರ್ತೇವೆ. ಇನ್ನು ಎಷ್ಟು ಬಾಕಿ ಇದೆ ಎಷ್ಟು ದೂರ ಬಂದಿದ್ದೇವೆ ಅಂತ ನೋಡೋ ಹಾಗೆ ಒಟ್ಟು ಕಾಲಮಾನದ ಹಿನ್ನೆಲೆಯಲ್ಲಿ ನಾವು ಎಲ್ಲಿದ್ದೇವೆ ಈಗ ಅದನ್ನ ವಿಜ್ಞಾನಿಗಳಿಗೂ ಅದು ಬೇಕು ತತ್ವಜ್ಞಾನಿಗಳಿಗೂ ಬೇಕು. ಅದು ವಿಜ್ಞಾನಿಗಳಿಗೆ ತಮ್ಮದೇ ಆದ ಪದ್ಧತಿಯಲ್ಲಿ ಈ ಜಗತ್ತಿನ ಸ್ಟೇಟ್ ಆಫ್ ಯೂನಿವರ್ಸ್ ಅನ್ನ ತಿಳ್ಕೊಂಡು ಪ್ರಯತ್ನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಶಾಸ್ತ್ರದಲ್ಲಿ ಅತ್ಯಂತ ಸ್ಫುಟವಾಗಿ ಅದರ ನಿರೂಪಣೆ ವೈಜ್ಞಾನಿಕ ಸಲಕರಣೆಗಳ ಆವಿಷ್ಕಾರದಿಂದ ಜಗತ್ತಿನ ಒಟ್ಟು ಕಾಲ ತಿಳಿದರೂ ತೀರ ಇತ್ತೀಚೆಗೆ. ಆದರೆ ನಮ್ಮ ಶಾಸ್ತ್ರದಲ್ಲಿ ಘೋಷಣೆ ಮಾಡಿದ್ದು ಎಷ್ಟೋ ಅನಾದಿ ಕಾಲದಿಂದ ಯಾವುದೇ ಗ್ರಂಥ ತೆಗೆದರೂ ಕೂಡ ಒಂದಲ್ಲ ಒಂದು ದೃಷ್ಟಿಯಿಂದ ಕಾಲದ ಬಗ್ಗೆ ಖಚಿತ ಮಾಹಿತಿ ಸಿಗುತ್ತೆ. ಇನ್ನೂ ಆಶ್ಚರ್ಯ ಅಂದರೆ ಅವೆರಡು ಮೊದಲಷ್ಟು ಚಾಲಿ ಆಗುತ್ತೆ, ತುಂಬಾ ಡಿಫರೆನ್ಸ್ ಬರೋದಿಲ್ಲ. ನಮ್ಮ ತತ್ವಜ್ಞಾನ ಹೇಳ್ತಕ್ಕಂಥ ಮಾತಿಗೂ ವೈಜ್ಞಾನಿಕವಾದ ವಿವರಣೆಗೂ ಅಷ್ಟು ನಿಖರತೆ ಇರೋದ್ರಿಂದ ಋಷಿಮುನಿಗಳು ಜ್ಞಾನದೃಷ್ಟಿಯಿಂದ ಹೇಳಿದ್ದಾಗಿದೆ, ವಿಜ್ಞಾನಿಗಳು ತಮ್ಮ ವೈಜ್ಞಾನಿಕ ಉಪಕರಣಗಳಿಂದ ತಿಳಿದಿದ್ದಾಗಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಅನೇಕ ವಿಚಾರಗಳಲ್ಲಿ ಪದ್ಧತಿ ಸರಿ ಇದ್ರೆ ಆನ್ಸರ್ ಒಂದೇ ಇರಬೇಕು. ಆ ರೀತಿಯಾಗಿ ಇದ್ರೆ ಏನು ಆಶ್ಚರ್ಯ ಇಲ್ಲ. ಇದು ನಮ್ಮ ಕಾಲಮಾನದ ಗಣನೆಯ ಬಗ್ಗೆ ಕೂಡ ಇದು ಬೇರೆ ಯಾವುದೇ ಮತದ ಪಂಥದಲ್ಲಿ ಬೇರೆ ದೇಶಗಳಲ್ಲಿ ಕಲ್ಪನೆ ಇಲ್ಲ. ಈ ವಿಜ್ಞಾನ ಬಂದ್ಮೇಲೆ ಶುರುವಾಯಿತೇ ಹೊರತು ಸ್ಟೇಟ್ ಆಫ್ ಯೂನಿವರ್ಸ್ ಮೊದಲಾದವುಗಳನ್ನ ಬೇರೆ ಮತದ ಗ್ರಂಥಗಳಲ್ಲಿ ಖಚಿತವಾಗಿ ಕೊಟ್ಟ ದಾಖಲೆಗಳಿಲ್ಲ. ಅದೇನಿದ್ರು ಕೂಡ ನಮ್ಮ ವೇದ ವಾಂಗ್ಮಯದಲ್ಲಿ ವಿಶೇಷವಾಗಿ ಮಹಾಭಾರತ ರಾಮಾಯಣಾದಿಗಳಲ್ಲಿ ಅತಿ ಸ್ಪಷ್ಟವಾಗಿ ಪುರಾಣಗಳಲ್ಲಿ ಕಾಲಮಾನದ ವಿವರ ಬರ್ತಾ ಇತ್ತು. ಹಿಂದೆ ತುಂಬಾ ಸತ್ಯ ನೋಡಿದ್ದೆ ನಾವು 15 ಸರ್ತೆ ಕಣ್ಣು ಮುಚ್ಚಿ ತೆಗೆದ್ರೆ ಅದಕ್ಕೊಂದು ನಿಮೇಶ ಅಂತ ಕರೀತಾರೆ. 15 ಸರ್ತೆ ತೆಗಿಬೇಕು, ಅದು 30 ಕಾಷ್ಟ ಅಂತ ಕರೀತಾರೆ. ಆ ರೀತಿ ಕಾಲಮಾನದ ಗಣನೆ ಪ್ರಾರಂಭವಾಗ್ತಾ ಹೋಗುತ್ತೆ. ಅಂದ್ರೆ ಇದು ನ್ಯಾತಕ್ಕೆ ನಮ್ಮ ಸೈನ್ಸ್ ಪದ್ಧತಿ ಅಂತ ಹೇಳೋದಿಲ್ಲ ಅಂತ ಕೇಳಿದ್ರೆ ಎರಡು ಪ್ರಾಕ್ಟಿಕಲಿ ಮಾಡಬಹುದಾದ ಇದನ್ನು, ಬೇರೆ ಉಪಕರಣ ಬೇಡ. ನೀವೇ ಎಕ್ಸಾಂಪಲ್ ಮಾಡ್ಕೊಂಡು ಮಾಡುವ 15 ಸರ್ತಿ ಕಣ್ಣು ಮಡಗಿಸಿದಾಗ ಒಂದು ಹೇಗೆ ರೀತಿ ಬರುತ್ತೆ ನಿಮೇಶ ಅಂದ್ರೆ ನಾವು ಯಾವುದೇ ವೈಜ್ಞಾನಿಕ ಸರಣಿ ಸ್ಕೇಲ್ ಯಾವುದು ಬೇಡ, ಪ್ರತಿಯೊಬ್ಬನು ತನ್ನದೇ ರೀತಿಯಲ್ಲಿ ಸುಲಭವಾಗಿ ಕಾಲಮಾನು ಅಂತ ತಿಳ್ಕೊಳ್ಳತಕ್ಕಂಥ ವ್ಯವಸ್ಥೆಯನ್ನ ನಮ್ಮ ಗ್ರಂಥಕಾರರು ಕೊಟ್ಟಿದ್ದಾರೆ ಎಂಬುದು ಭಾರಿ ವಿಶೇಷ. ಮುಂದೆ ಎರಡೂವರೆ ಗಳಿಗೆಗೊಂದು ಗಂಟೆ ದಿವಸಕ್ಕೆ 60 ಗಳಿಗೆ 24 ತಾಸು. ಮುಹೂರ್ತಗಳ ಲೆಕ್ಕದಲ್ಲಿ 30 ಮುಹೂರ್ತಗಳು, 2 ಗಳಿಗೆ ಆದರೆ ಒಂದು ಮುಹೂರ್ತ, ಆದ್ದರಿಂದ ಹಗಲು 15 ಮುಹೂರ್ತ, ರಾತ್ರಿ 15 ಮುಹೂರ್ತ, ಅಥವಾ 30 ಗಳಿಗೆ 30 ಗಳಿಗೆ, 60 ಗಳಿಗೆ ಆದರೆ ಒಂದು ದಿವಸ, ಇದು ನಮಗೆ ಗೊತ್ತು. ಅಂಥ ದಿವಸಗಳು 7 ಆದಾಗ ಒಂದು ವಾರ, ಅಂಥ ವಾರಗಳು 2 ಆದಾಗ ಒಂದು ಪಕ್ಷ, ಅಂಥ ಪಕ್ಷಗಳು 2 ಆದಾಗ ಒಂದು ಮಾಸ, ಅಂಥ ಮಾಸಗಳು 2 ಆದಾಗ ಒಂದು ಋತು, ಅಂಥ ಋತುಗಳು 3 ಆದಾಗ ಒಂದು ಅಯನ, ಅಂತ ದಕ್ಷಿಣಾಯನ ಉತ್ತರಾಯಣ, ಅಂತ ಅಯನಗಳು 2 ಆದಾಗ ಒಂದು ವರ್ಷ. ಈಗ ಎಲ್ಲರ ಜೊತೆ ಕಾಲ ಮುಂದಕ್ಕೆ ಹೋಗ್ತಾ ಇದೆ. ಹಿಂದೆ ನೋಡಿದ್ದ ವಿಷ್ಣು ಪುರಾಣಗಳಲ್ಲಿ ಹೇಳುತ್ತಾರೆ, ಆಚಾರ್ಯರು ತಾತ್ಪರ್ಯ ನಡೆಸುತ್ತಾಳೆ, ಈ ಎರಡು ಯಾತಕ್ಕೆ ಜಂಟಿಯಾಗಿದೆ ಅಂದ್ರೆ ಕಾಲಕ್ಕೆ ಗರುಡ ದೇವರ ಅಭಿಮಾನಿ ದೇವತೆ. ಆದ್ರಿಂದ ಪಕ್ಷಗಳು 2 ರೆಕ್ಕೆಗಳಿದ್ದಾವೆ, 2 ರೆಕ್ಕೆಗಳಂತೆ ಕಾಲ ಮುಂದಕ್ಕೆ ಹೋಗ್ತಾ ಇದೆ. ಅದು ವಿಚಿತ್ರವಾದ, ವಾಪಸ್ ಬರದಂತೆ ಸದಾಕಾಲ ಮುಂದೆ ಹೋಗತಕ್ಕಂಥ ವಿಚಿತ್ರವಾದಂಥ ಪ್ರವಾಹ, ಕಾಲ ಪ್ರವಾಹ. ಯಾವುದೇ ಕಾಲಕ್ಕೂ ಹಿಂದೆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ತರಲಕ್ಕೂ ಯಾರಿಗೂ ಸಾಧ್ಯ ಇಲ್ಲ. ಕೇವಲ ಭಗವದಧೀನವಾಗಿರ್ತಕ್ಕಂಥದ್ದು ಕಾಲ, ಉಳಿದವರೆಲ್ಲ ಕಾಲಾಧೀನರೇ, ಲಕ್ಷ್ಮೀನಾರಾಯಣರ ಹೊರತು ಎಲ್ಲರೂ ಕಾಲದ ಒಂದು ಒಳಪಟ್ಟವರೇ. ಒಳಪಡದೆ ಇರಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಜಡವಸ್ತುಗಳಿಂದ ಹಿಡಿದು ಬ್ರಹ್ಮದೇವರವರೆಗೆ ಕಾಲಮಾನದ ಎಫೆಕ್ಟ್ ಇದೆ. ಆದರೆ ಲಕ್ಷ್ಮೀನಾರಾಯಣರಿಗೆ ಮಾತ್ರ ಕಾಲದ ಮೇಲೆ ಅವರಿದ್ದಾರೆ. ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಎಲ್ಲರೂ ಕೇಳಿರ್ತೀವಿ. ಕಾಲ ಋತು ಸುದರ್ಶನ ಕಾಲ, ವಿಷ್ಣು ಸಹಸ್ರನಾಮದಲ್ಲಿ ಪರಮಾತ್ಮನನ್ನ ಕಾಲಹ, ಕಾಲ ನಿಯಾಮಕತ್ವ ಕಾಲಹ ಹೀಗೆಲ್ಲ ಕರೆದಿದ್ದ. ಈ ಒಂದು ವರ್ಷ 100 ಆದಾಗ ಸಾಮಾನ್ಯ ಮನುಷ್ಯನ ಆಯುಷ್ಯ ಅಂದ್ರೆ ಸಾಮಾನ್ಯ ಕಲ್ಪನೆ, 120 ಆಗದ ಕಲಿಯುಗದಲ್ಲಿ ಆಯುರ್ಮಾನದ ಲೆಕ್ಕ. ಇಂಥ ವರ್ಷಗಳು 432,000 ವರ್ಷಗಳಾದ್ರೆ ಅದು ಕಲಿಯುಗದ ಲೆಕ್ಕ. ಕಲಿಯುಗದಲ್ಲಿ ನಾವೇನಿದ್ದೇವೆ ಇವತ್ತು, ಆ ಕಲಿಯುಗದ ಒಟ್ಟು ಪ್ರಮಾಣ 432,000 ವರ್ಷಗಳು. x2 ಮಾಡಿದಾಗ ಅದು ದ್ವಾಪರಯುಗದ ಕಾಲಮಾನ ಆಗುತ್ತೆ, x3 ಮಾಡಿದಾಗ ಅದು ತ್ರೇತಾಯುಗ, x4 ಮಾಡಿದಾಗ ಅದು ಕೃತಯುಗ. ಒಟ್ಟು 4 ಯುಗದ ಒಟ್ಟು ಪ್ರಮಾಣವನ್ನು ನಾವು ಮೊತ್ತ ಹಾಕಿದರೆ, ಟೋಟಲ್ ಮಾಡಿದರೆ ಬರೋದೆಷ್ಟು, 43,20,000 ವರ್ಷಗಳಿಗೆ 4 ಯುಗಗಳು, ಅದು ಮಹಾಯುಗ ಅಂತ ಕರೀತಾರೆ. ಕೃತ, ತ್ರೇತ, ದ್ವಾಪರ, ಕಲಿ, ಒಂದು ಸರ್ಕಲ್ ಕಂಪ್ಲೀಟ್ ಆದರೆ ಅದಕ್ಕೆ ಮಹಾಯುಗ. ಅದು ಒಟ್ಟು ಅದರ ಕಾಲಮಾನ 43,020,000 ವರ್ಷಗಳು. ಇದು ಮನುಷ್ಯ ಮಾನದಲ್ಲಿ. ದೇವಮಾನದಲ್ಲಿ 12,000 ವರ್ಷಗಳು. ಅಂದ್ರೆ ಎಷ್ಟು ಸೇರಿಸಬೇಕಾದ್ರೆ 36,000 ಮಲ್ಟಿಪ್ಲೈ ಮಾಡಬೇಕಾದ್ರೆ ಆಗ ಮನುಷ್ಯ ಮಾನ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಮಾಡಿದ 43,020,000 ವರ್ಷಗಳಷ್ಟು ದೀರ್ಘಕಾಲ ಮನುಷ್ಯ ಮಾನದಲ್ಲಿ ಒಂದು ಮಹಾಯುಗ ಉಂಟು. ಇಂತಹ ಮಹಾಯುಗಗಳು 71 ಆಗಬೇಕು, 71 ಪಾಯಿಂಟ್ ಸಮಥಿಂಗ್ ಅಷ್ಟಾದಾಗ ಒಂದು ಮನ್ವಂತರ ಅಂತ ಕರೀತಾರೆ. ಅಂತ ಮನ್ವಂತರಗಳು 14 ಆಗಬೇಕು. ಅಂತ ಮನ್ವಂತರಗಳು 14 ಆದರೆ ಬ್ರಹ್ಮದೇವರಿಗೆ ಒಂದು ಹಗಲು, ನಾಟ್ 24 ಅವರ್ಸ್, ಜಸ್ಟ್ 12 ಅವರ್ಸ್ ಬ್ರಹ್ಮದೇವರ ಮಾನ. ಎಷ್ಟು ದೊಡ್ಡವರು ಬ್ರಹ್ಮದೇವರು, ಇಮ್ಯಾಜಿನ್ ಮಾಡಿ. ಅಂಥದ್ದು ಅಷ್ಟೇ ರಾತ್ರಿ ಆದರೆ ಅವರಿಗೆ 1,000 ಮಹಾಯುಗಗಳು. 14 ಮನ್ವಂತರಗಳು ಅಂದ್ರೆ 1,000 ಮಹಾಯುಗಗಳು. 1,000 ಮಹಾಯುಗಗಳು ಅಂದ್ರೆ 43,20,000 ವರ್ಷ x1,000. ಅದಿಷ್ಟು ಬ್ರಹ್ಮದೇವರಿಗೆ, ಜಸ್ಟ್ 12 ಅವರ್ಸ್ ಅಷ್ಟೇ. ಅಷ್ಟೇ ಅಮೌಂಟ್ ಕಳೆದ್ರೆ ಅವರಿಗೆ ರಾತ್ರಿ, ಎರಡು ಕಡದ ಒಂದು ದಿವಸ. ಅಂತಹ ದಿವಸ 360 ಆದ್ರೆ ಅವರಿಗೆ ಒಂದು ವರ್ಷ, ಅಂಥದ್ದು 100 ಆದ್ರೆ ಬ್ರಹ್ಮದೇವರ ಆಯುಷ್ಯ. ಅಂದ್ರೆ ಬ್ರಹ್ಮದೇವರ ಕಾಲವನ್ನು ಇಮ್ಯಾಜಿನ್ ಮಾಡಿ ಎಷ್ಟು ದೊಡ್ಡವರು ಬ್ರಹ್ಮದೇವರು ಎಂಬುದನ್ನು ಊಹಿಸಬಹುದು. ಅಂತ ಬ್ರಹ್ಮದೇವರಿಗೆ ಇಷ್ಟು ಕಾಲ ಇದೆಯಲ್ಲ, ನಾವು ಯೋಚನೆ ಮಾಡೋಕೆ ಸಾಧ್ಯವಾಗೋದಿಲ್ಲ. ಅಂತ ಕಾಲ ಪರಮಾತ್ಮನಿಗೆ ಬರೀ ರೆಪ್ಪೆ ಹಾಕಷ್ಟು ಕಾಲ ಅಂತ ಇಮ್ಯಾಜಿನ್ ಮಾಡಿ. ದೇವರು ಎಷ್ಟು ದೊಡ್ಡವನಿರ್ಬೋದು, ರೆಪ್ಪೆ ಹಾಕಿ ಅಂತ 15 ರೆಪ್ಪೆ ಆಗಿರೋ ನಿಮಿಷ ಹಾಕಿ ಲೆಕ್ಕ ಹಾಕ್ಬೇಡಿ. ಮತ್ತೆ ಪರಮಾತ್ಮನಿಗೆ ಆ ಲೆಕ್ಕನೇ ಇಲ್ಲ, ನಮಗೆ ಅರ್ಥವಾಗಲಿಕ್ಕೆ ಹೇಳಿದ್ದೆ ಹೊರತು ಪರಮಾತ್ಮ ಬಿಯಾಂಡ್ ಟೈಮ್. ಆದ್ರಿಂದ ಪರಮಾತ್ಮನ ಕಾಲಮಾನದ ಲೆಕ್ಕವೇ ಇಲ್ಲ. ಆಗ ಎಲ್ಲಿ ದೇವರು, ಎಲ್ಲಿ ನಾವು ಅಂತ ಅರ್ಥ ಆಗುತ್ತೆ. ಎಲ್ಲಿ ದೇವರ ಕಲ್ಪನೆ, ಎಲ್ಲಿ ಆಕಾಶ, ಅವ್ಯಾಕೃತ ಎಂಟೈರ್ ಸ್ಪೇಸ್ ಅಲ್ಲಿ ಒಂದು ಡಾಟ್ ಇಲ್ಲಿ. ಎಂಟೈರ್ ಸ್ಪೇಸ್ ಬಿಂದ ನಮ್ಮ ಭೂಲೋಕ ಏನಾಗುತ್ತೆ, ನಾವೇನಾಗ್ತೇವೆ. ನಕ್ಷತ್ರಗಳು ಎಷ್ಟು ದೊಡ್ಡವೇ ಗೊತ್ತಾವು, ಭೂಮಿಗಿಂತ ಭಾರಿ ದೊಡ್ಡದು, ಜಸ್ಟ್ ಪಾಯಿಂಟ್ ಕಂಡ ಕಾಣುತ್ತವೆ. ನಮ್ಮ ಭೂಮಿ ಅದು ಭಾರಿ ಚಿಕ್ಕದು ಅಂತ ಇದು ಪಾಯಿಂಟ್ ಕಂಡಾಗ ದೇವರ ಅದನ್ನೆಲ್ಲಾನು ಪರ್ವೈಡ್ ಮಾಡಿದ್ದಾನೆ, ಎಲ್ಲದನ್ನು ವ್ಯಾಪಿಸಿದ್ದಾನೆ. ಅಂತ ದೇವರ ಮುಂದೆ ನಮ್ಮ ಒಂದು ಸೈಜ್ ಎಷ್ಟು, ಆ ದೇವರ ಕಾಲದ ಮುಂದೆ ನಮ್ಮ ಕಾಲ ಎಷ್ಟು ಅಂತ ಗೊತ್ತಾದ್ರೆ ದೇವರು ಎಷ್ಟು ದೊಡ್ಡವನನ್ನು, ಬರೀ ದೊಡ್ಡವನು ಅಲ್ಲ, ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ದೊಡ್ಡವರು. ಕಾಲವನ್ನು ಇಮ್ಯಾಜಿನ್ ಮಾಡಕ್ ನಮಗೆ ಆಗೋದಿಲ್ಲ, ಈ ಸ್ಪೇಸ್ ಅನ್ನು ಇಮ್ಯಾಜಿನ್ ಮಾಡಕ್ ಆಗೋದಿಲ್ಲ. ಅವೆಲ್ಲರೂ ಎಲ್ಲಾ ಕಡೆಯೂ ಇದ್ದು ಕೂಡ ಅವನ್ನು ಕಂಟ್ರೋಲ್ ಮಾಡತಕ್ಕಂಥ ಪರಮಾತ್ಮ ಅಂದ್ರೆ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ. ಈ ಕಾಲದ ಪರಿಕಲ್ಪನೆಯಲ್ಲೇ ಅಗಾಧವಾಗಿರತಕ್ಕಂತಹ ಜಗತ್ತಿನ ವ್ಯಾಪ್ತಿಯನ್ನು ನಾವು ಕಾಣುತ್ತೇವೆ. ಇದು ಇಂದು ಬ್ರಹ್ಮದೇವರ 50 ವರ್ಷಗಳ ಕಳೆದಿದೆ. ಬ್ರಹ್ಮದೇವರಿಗೆ 50 ವರ್ಷ ಕಳೆದು 51ನೇ ವರ್ಷ ಪ್ರಾರಂಭವಾಗಿದೆ ಅಷ್ಟೆ. ಅದರಲ್ಲಿ ನಾವು ವೈವಸ್ವತ ಮೊದಲ ದಿವಸ, ಅದು ಕೂಡ ಮೊದಲ ದಿವಸದಲ್ಲಿ ಮಧ್ಯಾಹ್ನ ಆಗಿಲ್ಲ ಇನ್ನೂ ಅವರಿಗೆ, ಅದರಲ್ಲಿ ನಾವು ಈ ವೈವಸ್ವತ ಮನ್ವಂತರದಲ್ಲಿ ಇದ್ದೇವೆ. 14 ಮನ್ವಂತರ ಮುಗಿಬೇಕಲ್ಲ ಈ ಬ್ರಹ್ಮದೇವರ ಮನು ಹಗಲಿಗೆ, ಬ್ರಹ್ಮದೇವರ ಒಂದು ಹಗಲಿಗೆ. ಅದರ 14 ಮನಗಳಲ್ಲಿ ಒಬ್ಬ ಮನು ಅದರಲ್ಲಿ ವೈವಸ್ವತ ಮನು, ಅವರ ಇದರಲ್ಲಿ ನಾವು ಇದ್ದೇವೆ. 28ನೇ ಕಲಿಯುಗ ಅಂತ ಕರೀತಾರೆ ಇದನ್ನ. 28ನೇ ಕಲಿಯುಗದಲ್ಲಿ ಇದ್ದೇವೆ. ಈ ಕಲಿಯುಗ ಅನೇಕ ದೃಷ್ಟಿಯಿಂದ ಯಾತಕ್ಕೆ ಬಹಳಷ್ಟು ಮನನೀಯವಾದದ್ದು. ನಾವು ಪಾರಿಪುಣ್ಯವಂತರು ಅಂದರೆ ಭಗವಂತನಾದ ಕೃಷ್ಣ ಅವತಾರ ಮಾಡಿ ದ್ವೀಪಾಪರದೊಳಗೆ ಇಷ್ಟು ಯುಗಗಳಾಗಿದೆ. ಆ ಯುಗದಲ್ಲಿ ಕೃಷ್ಣಾವತಾರ ಆಗಿರಲಿಲ್ಲ. ಈ ಫಸ್ಟ್ ಟೈಮ್ ಕೃಷ್ಣಾವತಾರವಾಗಿದ್ದು 28ನೇ ದ್ವಾಪರ ಯುಗದಲ್ಲಿ. ಎಷ್ಟು ಹತ್ರ ನಾವಿದ್ದೇವೆ, 5000 ವರ್ಷ ಮಾತ್ರ ಆಗಿರತಕ್ಕಂಥ ಕಾಲದಲ್ಲಿ ಇದ್ದೆ. ಆ ಹಿನ್ನೆಲೆ ರಾಯರು 50 ವರ್ಷ ಹಿಂದೆ ಮುಂದಿದ್ರು ಅಂದ್ರೆ ಎಷ್ಟು ಹತ್ರ ಇದ್ರು ಅನ್ಸೋದಿಲ್ಲ ನಮಗಾಗ. ಆ ರೀ ದೊಡ್ಡವರಿಗೆ ಬಹಳ ಹತ್ರ ಇದ್ದ ಕಾಲಕ್ಕೆ ರಾಮದೇವರಿಗೆ ಎಷ್ಟು ದೂರ ಇದ್ದೇವೆ ಗೊತ್ತೇನು? ನಾವು 2 ಕೋಟಿ ವರ್ಷ ಮೇಲಾಗಿದೆ ರಾಮಾವತಾರ, 2 ಕೋಟಿ ವರ್ಷ ದಾಟೋಗ್ಬಿಟ್ಟಿದೆ ಅಷ್ಟು ದೂರ. ಕೃಷ್ಣಾವತಾರ ಬರೀ 5000 ಚಿಲ್ಲರೆ ಆಗಿದೆ ಅಂತ ಕೇಳಿದ್ರೆ ಹತ್ರ ಇದ್ದಾಗಲ್ಲ. ಮಧ್ವಾವತಾರ ಆಗಂತ ನೀನು ಬರೀ 800 ವರ್ಷ ಆಚಾರ ಅವತಾರ 1200 AD ಅಂದ್ರೆ ಎಷ್ಟು ಹತ್ತಿರದಲ್ಲಿ ಆಚಾರ್ಯರಿದ್ದ. ರಾಯರ ಹತ್ರ ಬರೀ 335 ವರ್ಷ ಅಷ್ಟೇ, ಅಷ್ಟ ಹತ್ತಿರದಲ್ಲಿದ್ದ. ಇದೆಲ್ಲ ಯೋಚನೆ ಮಾಡಿದರೆ ಕಾಲಮಾನದ ಒಟ್ಟು ಹಿರಿಮೆ ಏನು? ಇನ್ನೊಂದು ಮುಖ ಇದೆ. ಕಾಲ ನಮಗೆ ಯಾತಕ್ಕೆ ಬೇಕು ಅಂದ್ರೆ ಯಾವುದೇ ಒಂದು ರೆಕಾರ್ಡ್ ಕ್ರಿಯೇಟ್ ಆಗಬೇಕಾದ್ರೆ ಡೇಟ್ ಅಂಡ್ ಪ್ಲೇಸ್ ಹಾಕಲೇಬೇಕು. ಕಾಲ ಹಾಕದೆ ಹೋದ್ರೆ ಅದು ಬೇರೆ ಡಾಕ್ಯುಮೆಂಟೇ ಅಲ್ಲ, ಪ್ಲೇಸ್ ಹಾಕಿದ್ರೆ ಡಾಕ್ಯುಮೆಂಟ್ ಅಲ್ಲೇ ಇಲ್ಲ. ಇದು ಎರಡು ಇಂಪಾರ್ಟೆಂಟ್. ಡೇಟ್ ಅಂಡ್ ಪ್ಲೇಸ್ ಇಲ್ಲದೆ ರೆಕಾರ್ಡ್ ಹೇಗೆ ಇನ್ವ್ಯಾಲಿಡ್ ಆಗುತ್ತೋ ನಮ್ಮ ಸಾಧನೆಯಲ್ಲೂ ಕೂಡ ಕಾಲ ಸ್ಥಳ ಹೇಳಲೇಬೇಕು. ಸಂಧ್ಯಾ ಒಂದು ಅದಕ್ಕೆ ಪ್ರತಿನಿತ್ಯದಲ್ಲ ಹೇಳ್ತೇವೆ. ವಯಸ್ಸೃತ ಬಂದಂತಾರೆ, ಶ್ವೇತವರ ದ್ವಿತೀಯ ಪರಾರ್ಥ ಎಲ್ಲ ಹೇಳಬೇಕಾದ್ರೆ ಕರಿಯರಿಗೆ ಪ್ರಥಮ ಚರಣೆ ಜೋದಾವರಿಯ ದಕ್ಷಿಣ ತೀರೆ ಪ್ರತಿಯೊಂದು ಹೇಳ್ತಾ ನಾವು ಸರ್ವಧಾರಿ ಸಂವತ್ಸರ ಅಂತ ಹೇಳ್ತೇವೆ. ಅಂದ್ರೆ ಕಾಲ ಪ್ರತಿ ದಿವಸ ಸಂಧ್ಯಾವಂದನೆ ಮಾಡೋದ್ರಿಂದ ನಮಗೆ ಕಾಲವನ್ನು ಡೇಟ್ ಹಾಕಿ ಸಂಧ್ಯಾವನ್ನು ಮಾಡದ ಲೆಕ್ಕ. ಅದೇ ರೀತಿಯಲ್ಲಿ ಎಲ್ಲಿದ್ದೇವೆ ಅಂತ ಕೇಳಿದ್ರೆ ಭರತ ವರ್ಷೆ ಭರತ ಕಂಡೆ, ಅದು ದೇಶ. ಗೋದಾವರಿಯ ದಕ್ಷಿಣ ತೀರೆ ಎಲ್ಲ ಅದು ಸ್ಥಳ, ಇದೆಲ್ಲ ಟೈಮಿಂಗ್. ಈ ರೀತಿ ತಿಳ್ಕೊಂಡು ಕಾರ್ಯ ಮಾಡಿದ್ರೆ ಪುಣ್ಯ ಬರುತ್ತೆ ಹೊರತು ಗೊತ್ತಿಲ್ಲದೆ ಮಾಡಕ್ಕೆ ಬರೋದಿಲ್ಲ. ಲೌಕಿಕದಲ್ಲಿ ಡೇಟ್ ಗೊತ್ತಿಲ್ಲ ಅಂದ್ರೆ ದಡ್ಡ ಅಂತ ಕರೀತಾರೆ. ಆದ್ರೆ ಇದರಲ್ಲಿ ಏನು ಗೊತ್ತಿಲ್ಲ, ಡೇಟ್ ಅಲ್ಲ ಏನೂ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೆ ಎಷ್ಟು ಆಶ್ಚರ್ಯ. ಲೌಕಿಕರಿಗೆ 2 ಸಾಕಷ್ಟೇ, ಇಯರು ಮಂತು ಡೇಟ್ ಹೇಳ್ಬಿಟ್ರೆ ಸಾಕು. ನಮಗೆ 3 ಸಾಲ, ನಮಗೆ 5 ಬೇಕು. ನಮಗೆ ತಿಥಿ ವಾರ ನಕ್ಷತ್ರ ಯೋಗ ಕರಣ, ಅದಕ್ಕೆ ಪಂಚಾಂಗ ಅಂತ ಹೇಳ್ತಾರೆ. ತಿಥಿ ವಾರ ನಕ್ಷತ್ರ ಯೋಗ ಮತ್ತು ಕರಣ 5 ಸೇರಿದ್ದಕ್ಕೆ ಪಂಚಾಂಗ ಅಂತ ಹೇಳ್ತಾರೆ. ಪಂಚಾಂಗ ಅಂತ ನಮಗೆ ಅರ್ಥ ಗೊತ್ತಿಲ್ಲದೆ ಉಪಯೋಗಿಸಿರ್ತೇವೆ ಅಷ್ಟೇ. ಪಂಚಾಂಗ ಅಂದ್ರೆ ಎಷ್ಟಿರಬೇಕು ಅಂತ ಪಂಚ ಹೆಸರಲ್ಲೇ ಉತ್ತರ ಇದೆ. ಪಂಚಾಂಗ 5 ಅಂಗ. ಪರಮಾರಕ್ಷಿ ಯಾವಾಗ ಆಗುತ್ತೆ ಅಂತ ಕೇಳಿದ್ರೆ ಹೇಗೆ ಹಾಗೆ ಪರಮಾರಕ್ಷಿ ಯಾವಾಗ ಯೋಚನೆ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಶುಕ್ರವಾರ ಬಿಟ್ಟು ವಾರ ಮಾಡಕ್ಕೆ ಬರೋದಿಲ್ಲ. ಅದರಿಂದಾಗಿನೇ ಯಾವಾಗ ಶುಕ್ರವಾರದಲ್ಲೇ ಆಗಬೇಕು. ಆದಷ್ಟೇ ಪಂಚಾಂಗ ಶಬ್ದಕ್ಕೆ 5 ಸೇರಬೇಕು. 5 ತಿಳ್ಕೊಳ್ಳೋದಕ್ಕೂ ಬಹಳ ಪುಣ್ಯ. ತಿಥಿಯಷ್ಟ ಶ್ರೀಯಮಾಪ್ನೋತಿ, ತಿಥಿಯ ಜ್ಞಾನ ನಮಗೆ ಬಂದರೆ ಸಂಪತ್ತು ಬರುತ್ತೆ. ತಿಥಿಯಷ್ಟ ಶ್ರೀಯಮಾಪ್ನೋತಿ ವಾರದ ಆಯುಷ್ಯ ವರ್ಧನ, ವಾರದ ಜ್ಞಾನ ಬಂದ್ರೆ ಆಯುಷ್ಯ ಜಾಸ್ತಿ ಆಗುತ್ತೆ. ಕರಣಾತ್ ಕಾರ್ಯಸಿದ್ಧಿತ್ಯ, ಮತ್ತು ಈ ಕರಣಗಳು ಅಂತ ತಿಳ್ಕೊಂಡ್ರೆ ಕಾರ್ಯಸಿದ್ಧಿ ಆಗುತ್ತೆ. ಯೋಗಾತ್ ರೋಗ ನಿವಾರಣ, ಯೋಗದ ಜ್ಞಾನ ಬಂದ್ರೆ ರೋಗ ನಿವಾರಣ ಆಗುತ್ತೆ. ಈ ರೀತಿ ಪ್ರತಿಯೊಂದು ಅಂಗಕ್ಕೂ ಕೂಡ ಒಂದು ಫಲ ಇದೆ. ಅದಕ್ಕೆ ಪಂಚಾಂಗ ಶ್ರವಣ ಪ್ರತಿನಿತ್ಯದ ಕಾರ್ಯ ಬಹಳ ಗಮನಿಸಬೇಕು. ಪಂಚಾಂಗ ಶ್ರವಣ ಪ್ರತಿನಿತ್ಯದ ಕಾರ್ಯ. ನಾವು ಸಾಮಾನ್ಯ ತಿಥಿ ವಾರ ಮತ್ತು ಇದನ್ನು ಹೇಳುತ್ತೇವೆ ಅಷ್ಟೇನೆ, ಪೂರ್ತಿ ಹೇಳಿ ಯೋಗ ಕರಣಗಳನ್ನು ಹೇಳೋದಿಲ್ಲ. ಯೋಗ ಕರಣ ಹೇಳೋದಿಲ್ಲ, ಅದು ಬಿಟ್ಟೋಗ್ಬಿಟ್ಟಿದೆ. ಶುಭಯೋಗ ಶುಭಕರಣ ಅಂತ ಬಿಡ್ತಾರೆ ಅಷ್ಟೇ. ಶುಭಯೋಗ ಶುಭಕರಣ ಅಂತ ಅದನ್ನು ಹೇಳೋದು ಭಾರಿ ಶ್ರೇಷ್ಠ. ಅಟ್ಲೀಸ್ಟ್ ಶುಭಯೋಗ ಶುಭಕರಣ ಅಂತ ಇಂದಿರವಾರ ಶುಭವಾರ ಇದ್ದಾಗೆ ಅದನ್ನು ಹೇಳಬಾರ್ದು ಅಷ್ಟೇ. ಯಾವ ಶುಭವಾರ ಹಾಗೆಲ್ಲ ಹೇಳಬಾರ್ದು. ಶುಭವಾರ ತಿಂಗಳು ಶುಭ ವರ್ಷ ಅಂತ ಹೇಳಿಬಿಟ್ರೆ ಒಟ್ಟು ಬ್ಲಾಂಕ್ ಆಗಿಬಿಡುತ್ತೆ. ಅಷ್ಟಾಗಬಾರದು. ಯೋಗ ಕರಣಗಳ ಬಗ್ಗೆ ಸ್ವಲ್ಪ ಆದರೂ ಪರಿಜ್ಞಾನ, ಅಷ್ಟಾದರೂ ಶುಭ ಅಂತಾರೆ ಇರಬೇಕು. ಉಳಿದ ಬಗ್ಗೆ ಖಚಿತ ಜ್ಞಾನ ಇದ್ರೆ ನಮ್ಮ ಯಾವುದೇ ಕಾರ್ಯಕ್ಕೆ ಮಹತ್ವ ಬರುತ್ತೆ, ರೆಕಾರ್ಡ್ ಆಗುತ್ತೆ. ಹೋದರೂ ಔಟ್ ಆಫ್ ರೆಕಾರ್ಡ್ ಇದ್ದಾಗ ಲೆಕ್ಕ. ಆದಷ್ಟೇ ಪಂಚಾಂಗ ಶ್ರವಣವನ್ನು ಮಾಡಬೇಕು. ಪ್ರಕೃತ ನಾವಿರತಕ್ಕಂಥದ್ದು ಸರ್ವಧಾರಿ ನಾಮ ಸಂವತ್ಸರ. ಸರ್ವಜಿತ್ ಕಳೀತು, ಸರ್ವಧಾರಿ ನಾಮ ಸಂವತ್ಸರ ಬಂತು. ಅದಕ್ಕೆ ಅರ್ಥ ಏನು? ಸರ್ವಜಿತ್ ಅಂತ ಸಂವತ್ಸರ ಬಂದಿತ್ತಲ್ಲ, ಸರ್ವವನ್ನು ಗೆಲ್ಲುವವನು ಅಂತ. ಸರ್ವವನ್ನು ಗೆಲ್ಲುವುದು ಕಾಂಕ್ವರರ್ ಆಫ್ ಆಲ್ ಅಂತ. ಯಾರು? ಭಗವಂತನೇ. ಪ್ರತಿಯೊಂದು ಕಾಲಕ್ಕೂ ಭಗವಂತ ನಿಯಾಮಕ ಆದ್ರೆ ಅವನೇ ಕಾಂಕ್ವರರ್. ಸರ್ವಧಾರಿ, ಎಲ್ಲವನ್ನು ಧರಿಸಿರುವನು ಪರಮಾತ್ಮ, ಎಲ್ಲವನ್ನು ಧರಿಸಿದ್ದ ಸಪೋರ್ಟರ್ ಆಫ್ ಆಲ್, ಪ್ರತಿಯೊಬ್ಬನು ಭಗವಂತ ಧರಿಸಿದ್ದಾನೆ ಅಂತ ಪರಿಜ್ಞಾನ ಇದ್ರೆ ನಮಗೆ ತುಂಬಾ ಜನಕ್ಕೆ ದೇವರ ಬಗ್ಗೆ ಭಯ ಇಲ್ಲ, ಗ್ರಹಗಳ ಬಗ್ಗೆ ಭಾರಿ ಜಯ ಜಾಸ್ತಿ. ದೇವರ ಕಂಡ ಇಲ್ಲೇ ಇಲ್ಲ ಅಂತ ಓಡಾಡ್ತಿರ್ತಾರೆ, ಗ್ರಹಗಳು ಮಾತ್ರ ನೋಡುತ್ತಿರ್ತಾರೆ. ಗಾಳ ಕತೆ ಹೇಳಿಬಿಟ್ಟು ತಪ್ಪೋದು. ಗ್ರಹಗಳು ಭಾರಿ ಚಿಕ್ಕ ಪೋಸ್ಟ್, ದೇವರ ಹೈಯೆಸ್ಟ್ ಪೋಸ್ಟ್. ಸಕಲ ಗ್ರಹ ಬಲ ನೀನೇ ಸರಸಿ ಜಾಕ್ಷ. ದೇವರ ನನಗೆ ಯಾವ ಕ್ಲರ್ಕ್ ಅದರ ಬೇಕಾಗಿಲ್ಲ. ಬಾಸ್ ನಮಗೆ ಅನುಕೂಲವಾಗಿದ್ರೆ ಕ್ಲರ್ಕು ಕೇಸ್ ವರ್ಕರು ನೋ ಪ್ರಾಬ್ಲಮ್ ಅಟ್ ಆಲ್. ನಾನು ಅಟೆಂಡರ್ ಹೆದರ್ನ ಹೆದರ್ತಿದ್ದೆ. ಗ್ರಹಗಳ ಸ್ಥಾನ ದೇವರು ಮುಂದೆ ಅಟೆಂಡರ್ ಸ್ಥಾನ ಇದ್ದಾಗತ್ತೇನೆ, ಭಾರಿ ದೊಡ್ಡ ಸ್ಥಾನ ಅಲ್ಲ. ಬಟ್ ಜನಗಳಿಗೆ ಏನಾಗುತ್ತೆ, ದೊಡ್ಡವರ ಹತ್ರ ಹೋಗಲಿಕ್ಕೆ ಶಕ್ತಿ ಇಲ್ಲದವರನ್ನ ಇಲ್ಲೇ ಕೆಲಸ ಮಾಡಿ ಟ್ರೈ ಮಾಡ್ತಾರಲ್ಲ, ಅವ್ರಿಗೆ ಭಾರಿ ಫಜೀತಿ ಆಗುತ್ತೆ. ಅದು ನೇರವಾಗಿ ದೇವರ ಸಂಪರ್ಕ ಮಾಡಿದಾಗ ಆದಿತ್ಯಾದಿ ನವಗ್ರಹ ಶುಭಕರಾಹ ಮೇಷಾದಯೋ ರಾಶಯ ನಕ್ಷತ್ರಾಣಿ ಸಯೋಗ ಕಾಶ್ಚ ತಿಥಯ ತದ್ದೇವತಾಹ ತದ್ಗಣಾಹ ಮಾಸಾಬ್ದಾಹ ಋತವಃ ತಥೈವ ದಿವಸಾಹ ಸಂಧ್ಯಾಹ ತಥಾ ರಾತ್ರಯ. ಎಷ್ಟು ಕಾನ್ಸೆಪ್ಟ್ ಇದೆ ಅದರೊಳಗೆ ಯೋಚನೆ ಮಾಡಿ. ಇಷ್ಟು ಒಂದೇ ಶ್ಲೋಕದಲ್ಲಿ ಆ ರೀತಿ ನಿಮಗೆ ಬೇರೆ ಯಾವ ಭಾಷೆಯಲ್ಲಿ ಕೂಡ ಕಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಸರ್ವೇ ಸ್ಥಾವರ ಜಂಗಮಾಹ ಪ್ರತಿದಿನ ಕುರುವಂತು ನೋ ಮಂಗಲಂ. ಈ ಶ್ಲೋಕ ಹೇಗೂ ಓಡಾಡ್ತೀರಿ, ನಿಮ್ಮ ಕಾಲದ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಮಂಗಲಾಷ್ಟಕ್ಕೆಲ್ಲ ಒಳ್ಳೇದು ಮಾಡೇ ಮಾಡ್ತಾರೆ ದೇವತೆಗಳ, ಇವೆಲ್ಲ ದೇವತೆಗಳು ಕೆಟ್ಟದ್ದು ಮಾಡೇ ಗೊತ್ತಿಲ್ಲ ರೀ. ಫಸ್ಟ್ ಆಫ್ ಆಲ್ ಕೆಟ್ಟದ್ದು ಮಾಡಿ ನಾವು ತಪ್ಪು ಮಾಡಿದ್ರೆ ಕೆಟ್ಟದ್ದು ಮಾಡ್ತಾರೆ ಅಷ್ಟೇ. ಆದ್ರಿಂದ ಇವತ್ತು ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಗ್ರಹ, ಎಲ್ಲರೂ 12 ಮನೆಯಲ್ಲಿದ್ದಾಗ ಎಲ್ಲ ಒಂದೇ ರೀತಿಯಾಗಿ ಒಳ್ಳೆ ಆಗೋ ಚಾನ್ಸಸ್ಸೇ ಇರೋದಿಲ್ಲ. ಅವ್ರಿಗೆ ಶರಣಾಗಿಬಿಟ್ರೆ ಕೆಟ್ಟದಾಗೋ ಚಾನ್ಸಸ್ಸೇ ಇರೋದಿಲ್ಲ. ಬರೀ ಅವರು ನಾವು ಏನೂ ಮಾಡದೆ ಮೆಕ್ಯಾನಿಕ್ ಪ್ಯಾಸಿವ್ ಆಗಿದ್ರೆ ಆಗ ಅವ್ರು ಡಾಮಿನೇಟ್ ಆಗ್ತಾರೆ. ಯಾವಾಗ ನಾವು ಮಾಡಬೇಕಾದ ಕೆಲಸ ಕೃಷ್ಣಪ್ಪ ಎಷ್ಟು ಸ್ಟ್ರಿಕ್ಟ್ ಆಗಿ ತರಬೇಕಾದ್ರೆ ಇರ್ಬೋದು, ಸರಿಯಾಗಿದ್ರೆ ನೋ ಪ್ರಾಬ್ಲಮ್, ಇನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ತಪ್ಪಾಗಿದ್ರೆ ಮಾತ್ರ ಪ್ರಾಬ್ಲಮ್ ಬರೋದು. ಈ ಗ್ರಹಗತಿಗಳೆಲ್ಲ ಯಾತ ಗ್ರಹಗಳ ಬಗ್ಗೆ ನಾವು ಒದಿ ಮಾಡ್ತೇವೆ ಅಂದ್ರೆ ಅವರಿಗೆ ಸ್ವತಂತ್ರರಲ್ಲ, ಮೆಕ್ಯಾನಿಕಲಿ ಫಲ ಕೊಡ್ತಾರೆ. ದೇವರ ಅನುಗ್ರಹ ಇದ್ದವರಿಗೆ ಆ ರೀತಿ ಮಾಡೋದೇ ಇಲ್ಲ. ಅದರಿಂದಾಗಿನೆ ದೇವರ್ ಗಾಡ್ ಸೆಂಟರ್ಡ್ ಆಗಿ ಕಾಲ ಅಂತ ಅರ್ಥ ಮಾಡ್ಕೋಬೇಕು. ಇವತ್ತು ಲೌಕಿಕದಲ್ಲಿ ಏನಾಗಿದೆ, ಬರೀ ಗ್ರಹಗಳನ್ನೇ ಮೇನ್ ಅಂತ ತಿಳ್ಕೊಂಡು ಮಾಡಿದ್ರೆ ಅರ್ಥ ಇಲ್ಲ. ಎಲ್ಲಕ್ಕೂ ಭಗವಂತ ಮಹಾಮುಖ್ಯನಾಗಿರ್ತಕ್ಕಂತಹ ನಾರಾಯಣ ಸರ್ವೋತ್ತಮ, ಆತನ ಅಡಿಯಾಳುಗಳಾಗಿ ಇವರೆಲ್ಲ ಇದ್ದಾರಾದ್ರಿಂದಾಗಿನೆ ಅನುಸಂಧಾನ ಇದ್ದವರಿಗೆ ಎಂದು ಗ್ರಹಗತಿಗಳು ಕೆಟ್ಟದ್ದಾಗೋದೇ ಇಲ್ಲ. ಅದಕ್ಕೆ ದಾಸ ಹೇಳಿದೆ, ಇಂದಿನ ವಾರ ಶುಭವಾರ, ಇಂದಿನ ಯೋಗ ಶುಭಯೋಗ, ಇಂದಿನ ಕರಣ ಶುಭಕರಣ. ದೇವರು ಧ್ಯಾನ ಮಾಡ್ತಾ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರ ಬಲಂ ತದೇವ ಲಕ್ಷ್ಮೀಪದೆ ತೇಂಗ್ರಿ ಯುಗಂ ಸಾರಾಮಿ. ಅಷ್ಟೇ ದೇವರು ಸ್ಮರಣೆ ಮಾಡಿದವರಿಗೆ ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನಃ, ಮಂಗಲಂ ದೇವಕಿ ಪುತ್ರೋ, ಮಂಗಲಂ ಗರುಡಧ್ವಜ. ಈ ಭಾವನೆಯಿಂದ ಕಾಲದ ಬಗ್ಗೆ ಮೊದಲು ಅತ್ಯಂತ ಗೌರವದಿಂದ ದೇವರು ನಿಯಮನ ಮಾಡ್ತಾನೆ ಅಂತಕ್ಕಂಥ ದೊಡ್ಡ ಭಾವನೆಯಿಂದ ಹೊರಟಾಗ ಮಂಗಳಕರವಾಗಿ ಪ್ರಾರಂಭವಾಗುತ್ತೆ. ಅನಂತರದಲ್ಲಿ ಈ ವರ್ಷದ ಒಂದು ಸ್ಥೂಲ ಪರಿಚಯ, ನಮಗೆ ಸಾಧನೆಗೆ ಕಾಲ ಬೇಕು. ಈ ಕಲಿಯುಗ ಅನ್ನೋದು ಮೇಲ್ನೋಟಕ್ಕೆ ಬಹಳ ಬಯಸ್ಕೊಳ್ಳೋ ಯುಗ ಇದು. ಮಾತೆತ್ತಿದ್ರೆ ಕಲಿಯುಗ ಕಲಿಯುಗ, ಕೆಟ್ಟದಾದಾಗೆಲ್ಲ ಕಲಿಯುಗ ಅಂತ ಹೇಳೋ ಅಭ್ಯಾಸ ಒಂದು ಕಡೆಗೆ, ಕಲಿಯುಗ ಆದ್ರೆ ಕೆಟ್ಟದ್ದು ಮಾಡಬೇಕು ಅಂತ ಟೆನ್ಷನ್ ಇನ್ನೊಂದು ಕಡೆ, ಕಲಿಯುಗ ಆದ್ರಿಂದ ಕೆಟ್ಟದೇ ಮಾಡೇ ಬಿಡೋಣ ನಾವು, ಯಾಕೆ ಯುಗ ತಕ್ಕಂತೆ ನಡ್ಕೋಬೇಕಲ್ಲ. ಆಮನೆ ಬಂದ್ಬಿಡ್ತು, ಹಾಗೆಲ್ಲ ಬರಬಾರ್ದು. ಯುಗ ಎಷ್ಟೇ ಕೆಟ್ಟದಾದ್ರೂ ಕೂಡ ನಮ್ಮ ಕೆಲಸ ನಾವು ಬಿಡಬಾರ್ದು. ಯಾಕೆ ನಮ್ಮೊಳ್ಳೆದ ನಾವು ಜವಾಬ್ದಾರರು ಅಷ್ಟೇ ಹೊರತು ಬೇರೆಯವರು ಆಗೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಪ್ರತಿಯೊಬ್ಬನಿಗೂ ಕೂಡ ಎಕ್ಸಾಮ್ ಆದಲ್ಲಿ ಕೂತಾಗ ಯಾರು ಬರೋದಿಲ್ಲ, ಅವನೊಬ್ಬನೇ ಬರಿಬೇಕಷ್ಟೇ. ತಂದೆ ತಾಯಿ ಯಾರ ಮಗ ಬೇಕಾದಾಗಿಲ್ಲ, ಯಾವ ಕೌಂಟ್ ಆಗೋದಿಲ್ಲ, ಉತ್ತರ ಬರೋದಷ್ಟೇ ಕೌಂಟ್ ಆಗೋದು. ಆ ಭಾವನೆ ನಿತ್ಯ ಜೀವನದಲ್ಲಿ ಇರಬೇಕು ನಮಗೆ. ಯಾವುದೇ ಕೆಲಸಕ್ಕೂ ಕೂಡ ವಿಶೇಷ ಆಚಾರ ಒತ್ತಿ ಹೇಳ್ತಾರೆ. ಇದಕ್ಕೆ ಭದ್ರ ಸಿದ್ಧಾಂತದ ದೊಡ್ಡ ಸ್ಪೆಷಾಲಿಟಿ ಅಂದ್ರೆ ಯಾವ್ದ್ರ ಮೇಲೆ ಭಾರ ಹಾಕಿ ಸುಮ್ಮನೆ ಕೂಡಬೇಡಿ. ಪ್ರಯತ್ನ ಮೇಕ ಮಗ್ರತೋ ನಿಧಾಯ ಭೂತಿ ಮಾಪ್ನುಮಃ. ನಿಮ್ ಪ್ರಾಪರ್ ಎಫರ್ಟ್ಸ್ ಯಾವಾಗಲೂ ಹಾಕ್ಬೇಕು ಅಂತ ಆಚಾರ ಹೇಳ್ತಾರೆ. ಯಾವಾಗ ಪ್ಯಾಸಿವ್ ಆಗ್ತಾರೆ ಅವನು ದೇವ್ರ ನಂಬಿ ಪ್ರಯೋಜನ ಇಲ್ಲ. ದೇವ್ರ ನಂಬಿದವನು ಪ್ಯಾಸಿವ್ ಆಗಲಿ ದೇವ್ರ ನಂಬೋದಿಲ್ಲ, ಮೋರ್ ಆಕ್ಟಿವ್ ಆಗಲಿ ದೇವ್ರ ನಂಬೇಕು. ದೇವ್ರ ನಂಬದೇ ಇದ್ದವನು ಪ್ಯಾಸಿವ್ ಆಗಬಹುದು, ದೇವ್ರ ನಂಬಿದವನು ಪ್ಯಾಸಿವ್ ಆಗೋದಿಲ್ಲ. ಈಗ ಆಫೀಸರ್ ಇದ್ದವನು ಆಕ್ಟಿವ್ ಆಗ್ತಾನಲ್ಲ, ಹಾಗೆ ಆ ದೃಷ್ಟಿಯಿಂದ ನಾವು ಆಕ್ಟಿವ್ ಆಗಿ ಬದುಕನ್ನು ಅಭ್ಯಾಸ ಮಾಡಿದರೆ ಕಲಿಯುಗ ಅನ್ನೋ ಕಾರಣಕ್ಕೋಸ್ಕರ ನಾವು ಕೆಟ್ಟದ್ದು ಆಗತ್ತೆ ಅಂತ ಹೇಳಿ ನಾವು ಕೆಟ್ಟದ್ದು ಮಾಡಬಾರದು ಅಂತ ಎಚ್ಚರ ಇದ್ರೆ ಸಾಕು. ಇನ್ನು ಈ ಸಂವತ್ಸರದ ಅತ್ಯಂತ ಮುಖ್ಯವಾದ ಘಟ್ಟಗಳೇನು ಅಂತ ಕೇಳಿದರೆ, ಇವತ್ತು ಸೋಮವಾರ ಶುರುವಾಗಿದೆ, ಈ ವರ್ಷ ಸೋಮವಾರ ಶುರುವಾಗಿದೆ. ಯಾವ ವಾರ ಶುರುವಾಗುತ್ತೋ ಆ ವಾರದ ದೇವತೆ ವರ್ಷದ ರಾಜ ಅಂತ ಹೆಸರಾದ. ಸೋಮವಾರ ಅದು ಚಂದ್ರ ರಾಜ, ಇದಕ್ಕೆ ಚಂದ್ರ ರಾಜ. ಅದು ಮಂತ್ರಿ ಸೂರ್ಯ, ಮಂತ್ರಿ ಸೂರ್ಯ ಮತ್ತು ಸೇನಾಧಿಪತಿಯನ್ನು ಸೂರ್ಯ. ಇದು ಸೇನಾಧಿಪತಿ ಮಂತ್ರಿ ಎರಡೂ ಸೂರ್ಯನಾಗಿರೋದು ವಿಶೇಷ. ಚಂದ್ರ ರಾಜನಾಗಿದ್ದಾನೆ, ರಾಜ ಚಂದ್ರನಾದಾಗ ಚಂದ್ರನ ಬಗ್ಗೆ ನಮಗೆ ಗೊತ್ತು, ಬಹಳ ಶಾಂತ ಚಂದ್ರ, ತುಂಬಾ ಶಾಂತ. ಆದ್ದರಿಂದ ವರ್ಷ ಆ ಮಟ್ಟಿಗೆ ಸುಖದಾಯಕವಾಗಿರುತ್ತೆ. ಚಂದ್ರ ತುಂಬಾ ಶಾಂತ ಸ್ವಭಾವದಾನಾದ್ದರಿಂದ ವರ್ಷ ಪೂರ್ತಿಯಾಗಿ ಸರ್ವಧಾರಿ ಸಂವತ್ಸರ, ಶಾಂತಿಯನ್ನು ಕೊಡತಕ್ಕಂಥ ಸಂವತ್ಸರ. ಆದರೆ ಒಬ್ಬ ರಾಜನಿಂದ ಕೆಲಸ ಆಗೋದು ಮಂತ್ರಿಮಂಡಲ ಬೇಕಲ್ಲ, ಮಂತ್ರಿಗಳ ಸೇನಾಧಿಪತಿಗಳು ಬೇಕಲ್ಲ. ಆ ಸೂರ್ಯ ರಾಜನಾದ್ರೆ ಪರವಾಗಿಲ್ಲ, ಮಂತ್ರಿ ಆದಾಗ ಅಷ್ಟು ಎಫೆಕ್ಟಿವ್ ಅಲ್ಲ. ಮಂತ್ರಿ ಆದರೆ ಸೇನಾಧಿಪತಿ ಆದಾಗ ಸೂರ್ಯ ಒಳ್ಳೆಯ ಎಫೆಕ್ಟ್ ಕೊಡೋದಿಲ್ಲ. ಆದ್ದರಿಂದ ಸೂರ್ಯನ ವಾತಾವರಣ ಪ್ರಖರ, ಚಂದ್ರನದು ಮೈಲ್ಡು. ಆದ್ದರಿಂದ ಚಂದ್ರ ಎಷ್ಟೇ ಶಾಂತಿ ಮಾಡಕ್ಕೆ ಹೋದರೂ ಕೂಡ ಈ ಸೂರ್ಯ ಈ ಮಂತ್ರಿ ಪೋಸ್ಟಲ್ಲಿ ಸೇನಾಧಿಪತಿ ಪೋಸ್ಟಲ್ಲಿ ಅಷ್ಟು ಅನುಗ್ರಹಕನಲ್ಲ. ಆದ್ದರಿಂದಾಗಿನೆ ಆ ಒಳ್ಳೆತನ ಸ್ವಲ್ಪ ನ್ಯೂಟ್ರಲೈಸ್ ಮಾಡಕ್ಕೆ ಟ್ರೈ ಮಾಡ್ತಾ. ಹೀಗಾಗಿ ಒಳ್ಳೆಯದು ಕೆಟ್ಟದ್ದು ಮಿಕ್ಸ್ ಆಗಲಿಕ್ಕೆ ಶುರುವಾಗುತ್ತೆ, ಒಳ್ಳೇದಕ್ಕೆ ಎರಡು ಸೇರ್ಲಕ್ಕೆ ಶುರುವಾಗುತ್ತೆ. ಮತ್ತೆ ಚಂದ್ರನದು ಒಂದು ಬೆಳದಿಂಗಳು ಭಾರಿ ಹಿತ ಹೇಗೋ, ಚಂದ್ರ ಭಾರಿ ಮೈಲ್ಡ್ ಆದ್ರಿಂದ ಬಾಸ್ ಮೈಲ್ಡ್ ಆಗಿಬಿಟ್ರೆ ಆಫೀಸ್ ಸ್ವಲ್ಪ ವ್ಯವಸ್ಥೆಯಾಗೇ ಆಗುತ್ತೆ, ಸ್ವಲ್ಪ ಪರವಾಗಿಲ್ಲ ಆಮೇಲೆ ಹೋಗ್ತಾ ಆಯ್ತು. ಒಳ್ಳೆ ದುಮ್ಮ ಒಳ್ಳೆಯವರಲ್ಲ ಅದು ಮಾರಿ ಬಂದ್ಬಿಡುತ್ತೆ. ರಾಜಾ ಸಾವಿರ ತಮಾಷೆ ಮಾಡ್ತಾನೆ, ಶುಕುಳೇಶ್ವರಿ ತಮಾಷೆ ಮಾಡ್ತಾನೆ. ಹಗಲೆಲ್ಲ ಮನುಷ್ಯ ಎದ್ದಿರ್ತಾನೆ, ರಾತ್ರಿ ಮಲಗಿ ಬಿಡ್ತಾನೆ. ಅದು ಬೆಳೆದಿಂಗಳ ರಾತ್ರಿ ಸುಖವಾಗಿ ಮಲಗಿ ಬಿಡ್ತಾನೆ. ಯಾಕೆಂದ್ರೆ ಹಗಲು ಯಾತಕ್ಕೆ ಕೇಳ್ತಾರೆ ಅಂದ್ರೆ ಸೂರ್ಯ ಬಾಡಿ ಸ್ಟ್ರಿಕ್ಟ್ ಬಿಸಿ ಕಿರಣ, ಅದಕ್ಕೋಸ್ಕರ ಸೂರ್ಯ ಹೇಳೋದಕ್ಕಿಂತ ಮುಂಚೆ ಅಥವಾ ಎದ್ದ ಮೇಲೆ ಹೇಳ್ತಾರೆ ಕೊನೆ ಪಶ್ಚಾತ್ ಯಾಕೆ ಒದ್ದ ಮೇಲೆ ಹೇಳ್ತಾರೆ. ಆದರೆ ಸೂರ್ಯ ಮುಳುಗಿದ ತಕ್ಷಣ ಎಲ್ಲ ಬರ್ಕೊಂಡ್ಬಿಡ್ತಾರಂತೆ. ಯಾತಕ್ಕೆಂದ್ರೆ ಚಂದ್ರ ತಾರೆ ಪಾಪ ನಮ್ಮವನಿದ್ದಾಗೆ ಭಾರಿ ಶಾಂತ ತಮಾಷೆ ಮಾಡ್ತಾ ರುಕ್ಮಿಣೇಶ್ವರದಲ್ಲಿ ಬರೀತಾರೆ. ಅದಕ್ಕೆ ಯಾವಾಗಲೂ ಕೂಡ ರಾಜರಾದವನು ಚಂದ್ರ ಇದ್ದಾಗಿರಬಾರ್ದು, ಸೂರ್ಯ ಇದ್ದಾಗಿರ್ಬೇಕು ಅಂತ ಹೇಳ್ತಾರೆ. ಆಫೀಸರ್ ಸ್ಟ್ರಿಕ್ಟ್ ಆಗಿದ್ರೆ ಕೆಲಸ ಆಗಾಗ ಸೌಮ್ಯ ಇದ್ರೆ ಕೆಲಸ ಆಗೋದಿಲ್ಲ. ಆ ದೃಷ್ಟಿಯಲ್ಲಿ ಚಂದ್ರ ಇವತ್ತು ಶಾಂತ, ಆದ್ದರಿಂದ ನಾವು ಸರಿಯಾಗಿ ನಡ್ಕೊಂಡಾಗ ಪರವಾಗಿಲ್ಲ. ಇನ್ನು ಸೂರ್ಯ ವಕ್ರವಾಗ್ತಾನೆ ಸೇನಾಧಿಪತಿ ಮಂತ್ರಿ ಆಗಿದ್ದಾಗ, ಆದರೆ ಅದನ್ನು ಓವರ್ಕಮ್ ಮಾಡೋದು ನಮ್ಮ ಕೆಲಸ. ನಮ್ಮಟ್ಟಿಗೆ ಒಳ್ಳೇದಾಗಬೇಕು, ಅದು ಇಂಡಿವಿಜುವಲ್ ಎಫರ್ಟ್ಸ್ ಇಂದ ಆಗುತ್ತೆ. ಇಂಡಿವಿಜುವಲ್ ಎಫರ್ಟ್ಸ್ ಅಂದ್ರೆ ಏನರ್ಥ? ಸೂರ್ಯನ ಆರಾಧನೆ ಮಾಡಿದಾಗ ಸೂರ್ಯನ ಸೇನಾಧಿಪತಿ ಆಗಿದ್ರೂ ಯೋಚನೆ ಇಲ್ಲ, ಮಂತ್ರಿ ಆಗಿದ್ರೂ ಯೋಚನೆ ಇಲ್ಲ. ಸೂರ್ಯನ ಆರಾಧನೆ ಮಾಡೋದು ಅಂದ್ರೇನು? ಬಹಳ ಸುಲಭ. ಪ್ರತಿ ಸಕಾಲಕ್ಕೆ ಅರಿಗೆ ಕೊಡೋ ಅಭ್ಯಾಸ ಬಂದ್ರೆ ಸೂರ್ಯ ಕೆಟ್ಟದ್ದು ಅವರು ಇಂಡಿವಿಜುವಲ್ ಒಳ್ಳೇದಾಗಿಬಿಡುತ್ತೆ. ಮಾತಲ್ಲಿ ಕೆಟ್ಟದು ಇಂಡಿವಿಜುವಲ್ ಒಳ್ಳೇದಾಗಿಬಿಡುತ್ತೆ. ಇದು ಬಹಳ ಮುಖ್ಯ. ಮಾತಲ್ಲಿ ಡಿಫಿಕಲ್ಟ್ ಪಡೋದು, ಇವರು ಒಳ್ಳೆ ಟ್ಯೂಷನ್ ಹೋಗಿದ್ದ ಹತ್ತು ಸಾವಿರ ಹಂಗೆ ತೊಗೊಂಡ್ಬಿಡ್ತಾನೆ. ಇಂಡಿವಿಜುವಲ್ ಎಫರ್ಟ್ಸ್ ಇಂದ ಗೆಲ್ತಾನೆ, ಮಾತಲ್ಲಿ ಡಿಫಿಕಲ್ಟ್ ಪೇಪರ್ ಇದ್ರೆ ಹಾಗೆ ಹಾಕಿ. ಇವತ್ತು ನಾವು ಸೂರ್ಯಾರ್ಘ್ಯ ಕೊಡೋದನ್ನ, ಸಂಧಾನೆ ಮಾಡೋದನ್ನ ವಿಶೇಷ ಮಾಡಿದವರಿಗೆ ಏನೂ ತೊಂದರೆ ಇಲ್ಲ. ಮತ್ತೆ ಈ ಯೋಚನೆ ನೀವಷ್ಟು ಮಾತ್ರ ಸರಿಯಾಗಿ ಮಾಡಬೇಕು ಅಂತ ತಿಳ್ಕೊಬಾರದು. ಮತ್ತೆ ಪ್ರತಿ ಸರ್ಚೆ ಮಾಡಿ ಇನ್ನು ಪ್ಲಸ್ ಪಾಯಿಂಟ್, ಈಜಿ ಕ್ವಶನ್ ಪೇಪರ್ ಇನ್ನೂ ಜಾಸ್ತಿ ಮಾರ್ಕ್ಸ್ ಬರುತ್ತಲ್ಲ ಆ ಸರ್. ಆ ದೃಷ್ಟಿಯಲ್ಲಿ ಅದಕ್ಕೆ ನಿತ್ಯ ಕರ್ಮ ಯಾತಕ್ಕೆ ಇಟ್ಟಿದ್ದಾರೆ ಅಂದ್ರೆ ಎಲ್ಲ ಬ್ಯಾಲೆನ್ಸ್ ಮಾಡಿಬಿಡುತ್ತೆ. ಬೇರೆ ಏನೇ ಇದ್ರೂ ಕೂಡ ನೀವು ಸರಿಯಾಗಿ ಅದಕ್ಕೆ ಹೇಳಿದ್ರೆ ಸ್ವೇ ಸ್ವೇ ಕರ್ಮಣ್ಯ ವಿರತಃ ಸಿದ್ಧಿಂ ವಿಂದತಿ ಮಾನವ. ನಿಮ್ಮ ನಿಮ್ಮ ಕರ್ತವ್ಯ ಕರ್ಮ ನಿರತರಾಗಿದ್ರೆ ಸಿದ್ಧಿ ಬಂದೇ ಬರುತ್ತೆ. ಏನೇ ಆಗಿರಲಿ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಸೊ ಸೂರ್ಯಾರ್ಘ್ಯ ಕೊಡೋದು, ಸೂರ್ಯಾಂತರ್ಗತನಾದ ಸೂರ್ಯಾರ್ಘ್ಯವು ಕೂಡ ಮುಖ್ಯವಾಗಿ ಧ್ಯಾತ್ವಾ ಸೂರ್ಯಗತಂ ಹರಿಂ ಗಾಯತ್ರ್ಯಾ ಚಾಂಜಲಿಂ ದತ್ವಾ ಧ್ಯಾತ್ವಾ ಸೂರ್ಯಗತಂ ಹರಿಂ. ಆದ್ರಿಂದ ಸೂರ್ಯಾಂತರ್ಗತ ಭಾರತೀಯರೋಣ ಮುಖ್ಯ ಪ್ರಾಣಾಂತರ್ಗತನಾದ ನಾರಾಯಣನಿಗೆ ಅರ್ಘ್ಯ, ಆದ್ದರಿಂದ ಅದು ಅತ್ಯಂತ ಫಲಕಾರಿ. ಇನ್ನು ಗಾಯತ್ರಿ ಜಪ, ಅದು ಸೂರ್ಯ ಮಂತ್ರ, ಸೂರ್ಯಾಂತರ್ಗತ ನಾರಾಯಣನ ಮಂತ್ರ. ಸೂರ್ಯ ಶಬ್ದಕ್ಕೆ ಸೂರ್ಯ, ಸೂರಿಭಿ ಈಯತೆ ಇತಿ ಸೂರ್ಯ ಅಂದ್ರೆ ಜ್ಞಾನಿಗಮ್ಯ ಅಂತ. ಸೂರ್ಯ ಶಬ್ದಕ್ಕೆ ಜ್ಞಾನಿಗಮ್ಯ ಅಂತ ಅರ್ಥ. ಜ್ಞಾನಿಗಳಿಂದ ಹೊಂತಕ್ಕಂಥ ನಾರಾಯಣನಾದ್ರಿಂದಾಗಿನೇ ತತ್ವಂ ಪೂಷನ್ ಅಪಾವರುಣು ಸತ್ಯ ಧರ್ಮಾಯ ದೃಷ್ಟಯೇ. ಈಶಾವಾಸ್ಯದ ಮಂತ್ರ ಸತ್ಯ ಧರ್ಮಾಯ ದೃಷ್ಟಯೇ. ಸತ್ಯ ಧರ್ಮದಲ್ಲಿ ಯಾರಿರ್ತಾರೋ ಅವರಿಗೆ ಭಗವಂತನ ಜ್ಞಾನವನ್ನ ದೇವರು ಅನುಗ್ರಹ ಮಾಡ್ತಾನಂತ. ಆದ್ದರಿಂದ ಮುಖ್ಯತಃ ಸೂರ್ಯ ಶಬ್ದ ವಾಚ್ಯತ್ವ ನಾರಾಯಣನಿಗೂ. ಸೊ ಗಾಯತ್ರಿ ಮಂತ್ರದ ಜಪ ಸೂರ್ಯಾರ್ಘ್ಯವನ್ನು ತಪ್ಪದೆ ಹೇಳೋದು. ಅದನ್ನು ಮಾಡಿದವರಿಗೆ ಈ ಚಂದ್ರನ ಎಫೆಕ್ಟ್ ಸಹಜವಾಗಿ ಚೆನ್ನಾಗಿದೆ, ಚಂದ್ರನ ಎಫೆಕ್ಟ್ ಸಹಜವಾಗಿ ಚೆನ್ನಾಗಿದೆ. ಸೂರ್ಯನ ಎಫೆಕ್ಟ್ ಸರಿ ಹೋಗಿಬಿಡುತ್ತೆ, ಅಲ್ಲಿಂದ ವರ್ಷ ಅತ್ಯಂತ ಸುಖಕರವಾಗುತ್ತೆ. ಇನ್ನೂ ಸಮಸ್ಯೆ ಇದೆ, ಸೂರ್ಯ ಮಂತ್ರಿ ಇತ್ಯಾದಿ ಆಗಿರೋದ್ರಿಂದ ಅಪಾಯ ಏನು ಅಂದ್ರೆ ಯುದ್ಧದ ಭಯ ಉಂಟು ಅಂತ ಹೇಳಿದ್ರು. ಯುದ್ಧದ ಭಯ ಉಂಟು, ಅನಾವೃಷ್ಟಿ ಮೊದಲಾದವುಗಳ ಭಯ ಉಂಟು. ಪರಸ್ಪರ ರಾಜಕಾರಣದಲ್ಲಿ ಗಲಾಟೆ, ಅದು ಹೇಳಬೇಕಾದ್ರೆ ಪಂಚಾಂಗ ನೋಡಿದ್ರೆ ಹೇಳ್ಬೋದು ಗಲಾಟೆ ಮಾಡ್ತಾರೆ ಅಂತ ಹೇಳಿ. ದುರ್ಬಲಾದ ಗಲಾಟೆ ಇರುತ್ತೆ, ಸತ್ಯ. ಯಾವ ಕಾಲಕ್ಕೆ ಪಂಚಾಂಗ ಇದ್ರು ಹಾಗೇನೆ, ಆದ್ರೆ ರಾಜ್ಯ ಚೆನ್ನಾಗಿರ್ತಾರೆ ಸರಿ ಹೋಗ್ಬಿಡುತ್ತೆ. ಇವರು ಸಹಜವಾಗಿ ಕೆಟ್ಟದಾರ ಇರೋದ್ರೆ ಇಂಟೆನ್ಸಿಟಿ ಜಾಸ್ತಿ ಆಗಿಬಿಡುತ್ತೆ ಅಷ್ಟೇ. ಆ ದೃಷ್ಟಿಯಿಂದ ವರ್ಷದಲ್ಲಿಗೆ ಮಳೆ ಬೆಳೆ ಆಗುತ್ತೆ, ಆದ್ರೆ ಎಷ್ಟೋ ಸತ್ಯ ಟೈಮಿಂಗ್ ಚೇಂಜ್ ಆಗೋಗ್ಬಿಡುತ್ತೆ. ಈಗಾಗಲೇ ಮಳೆ ಬರೋ ಕಾಲ ಉಚ್ಚಾಪಟ್ಟೆ ಮಳೆ ಬಂದು ಸಾಕಷ್ಟು ಪೈರಿಗೆ ಎಫೆಕ್ಟ್ ಕೊಟ್ಟೋಯ್ತು. ಬರದ ಕಾಲದಲ್ಲಿ ಬರಬೇಕಾ ಹೆಚ್ಚು ಬರೋದು ಅಥವಾ ಬರದೇ ಹೋಗ್ಬಿಡೋದು, ಇವೆಲ್ಲ ಕೂಡ ಮಳೆಯಲ್ಲಿ ಡಿಸ್ಟರ್ಬೆನ್ಸ್ ಆದ್ರೆ ಆಗುತ್ತೆ. ಈ ಟಿವಿ ಡಿಸ್ಟರ್ಬೆನ್ಸ್ ಆದ್ರೆ ಪಿಕ್ಚರ್ ಹ್ಯಾಕ್ ಕ್ಲಿಯರ್ ಕಾಣೋದಿಲ್ವಲ್ಲ, ಆ ತರ ನಮಗೆ ಎಲ್ಲ ಅಪ್ಸೆಟ್ ಆಗೋ ಸಂಭವ ಇದೆ. ಆದ್ರೆ ನಾವು ವೈಯಕ್ತಿಕವಾಗಿ ಕಲಿಯುಗದಲ್ಲಿ ಏನೇ ಇದ್ರು ಕೂಡ ಮಾಸ್ ಸಾಧನೆ ಎಂಬುದು ಕಲಿಯುಗದಲ್ಲಿ ಭಾರಿ ಕಷ್ಟ. ಇಂಡಿವಿಜುವಲ್ ಸಾಧನೆ ಮಾಡೋದಕ್ಕೆ ವಿಶೇಷ ಸ್ಕೋಪ್ ಇದೆ, ಇನ್ನೊಬ್ಬರಿಗೆ ಹೇಳಿ ಮಾಡ್ತಾ ಕಾಲ ಅಲ್ಲ ಇದು. ನಾವಾಗಿ ಮಾಡೋದಕ್ಕೆ ಹೊರಟ್ರೆ ಎಲ್ಲರ ಅನುಭವ, ಆಫೀಸರ್ ಆಗಿರ್ತಾರೆ, ನಮ್ಮ ಕೆಲಸ ಮಾಡ್ತೇವೆ, ಇನ್ನೊಬ್ಬರಿಗೆ ಹೇಳಿಸೋದು ಸಾಧ್ಯ ಇಲ್ಲ, ಬಿಟ್ಬೇಡ ಅನ್ಸುತ್ತೆ ಅಂತ ಹೇಳ್ತಾರೆ. ನಮ್ಮ ಕೆಲಸ ಕೊಟ್ಟು ಆರಾಮ ಮಾಡ್ಕೋ, ಇನ್ನೊಬ್ಬರಿಗೆ ಹೇಳಿದ ತಕ್ಷಣ ನಾಳೆ ನಾಳೆ ಅಂತಾನೆ, ಹೇಳಿದ್ರೆ ಅಂತ ಬೇರೆ ಕೇಳ್ತಾರೆ ಆಮೇಲೆ. ಮತ್ತೆ ಹೇಳಿದ್ರೆ ಅಬಾಣ ಹೇಳಿದ್ರೆ ಗೊತ್ತೇ ಇದ್ದಿಲ್ಲ ಅಂತ ಬಿಡ್ತಾನೆ, ಮಾತಿಗೆ ಬೆಲೆ ಇಲ್ಲದ ಕಾಲ ಇದು. ಆದ್ದರಿಂದ ಯಾವಾಗಲೂ ಕೂಡ ನಾವು ವಿಶೇಷ ಪರಿಶ್ರಮದಿಂದ ನಮ್ಮ ಒಡಿತಿಗೋಸ್ಕರ ಪ್ರಯತ್ನ ಪಡಬೇಕು. ಅದಕ್ಕೆ ರಾಘವೇಂದ್ರ ಸ್ವಾಮಿ ಹೇಳ್ಬಿಡ್ತಾರೆ, ಕರಿಷ್ಯೇ ಕಾರಯಿಷ್ಯೇ ಚ ಪಾದಸಂಕಲ್ಪ ಗದ್ಯ ಅರ್ಥವತ್ತಾದ ಮಾತು. ನಾನು ಮಾಡ್ತೇನೆ ಫಸ್ಟ್. ಪ್ರತಿಯೊಬ್ಬರು ಇವತ್ತು ಅವ್ರ ಬಾಳ್ಯ ನಿರೀಕ್ಷೆ ಮಾಡಕ್ಕೆ ಹೋಗಬಾರ್ದು, ನಾವು ಮಾಡಿ ಪರಿಶ್ರಮ ಮಾಡಬೇಕು. ರಾಯರ ಜನತಿ ಪೂಜ್ಯ ರಾಘವೇಂದ್ರ ಜಾತ ಕರೆಸ್ಕೊಂಡ್ರೆ ಅಂದ್ರೆ ಅವ್ರು ಕೊಟ್ಟ ಒಂದು ವಿಶೇಷವಾದ ಮಾತು, ಅದು ಶಾಸ್ತ್ರದ ಮಾತೆ, ಆಚಾರ್ಯರ ಮಾತೆ. ಪ್ರಯತ್ನ ಮೇಕಮಗ್ರತೋ ನಿಧಾಯ ಭೂತಿ ಮಾಪುರ್ಮ. ನಾವು ಮಾಡ್ತೇವೆ ಅಂತ ಹೊರಟ್ರೆ ಕೆಲಸ ಆಗುತ್ತೆ, ನೀವು ಮಾಡ ನೀವು ಮಾಡ ಅಂದ್ರೆ ಕೆಲಸ ಆಗೋದಿಲ್ಲ. ಕೃಷ್ಣ ಅದಕ್ಕೆ ತೋರಿಸ್ತೇನೆ, ಅರ್ಜುನ ಮೆಲ್ಲ ಯುದ್ಧ ಮಾಡ್ತಿದ್ದಂತೆ. ಭಗವದ್ಗೀತೆ ಕೇಳಿದ ಮೇಲೂ ಕೂಡ ಅರ್ಜುನ ಫುಲ್ ಸ್ಪ್ರೆಡ್ ಆಗಿ ಯುದ್ಧ ಮಾಡ್ತಿರಲಿಲ್ಲ, ಫುಲ್ ಫ್ರೆಡ್ ಆಗಿ ಯುದ್ಧ ಮಾಡ್ತಿರಲಿಲ್ಲ ಅಂತ. ಇನ್ನೂ ಸ್ಲೋ ಆಗಿ ಮಾಡ್ತೀವಿ, ಯಾಕಂದ್ರೆ ಭೀಷ್ಮನ ಕಂಡ್ರೆ ಪಿತಾಮಹರು ಅಂತ ಗೌರವ, ದ್ರೋಣರ ಕಂಡ್ರೆ ಗುರುಗಳು ಅಂತ ಗೌರವ. ಕೃಷ್ಣ ನೋಡ್ತಾನೆ ಅದನ್ನ. ಒಂದ್ಸರ್ತಿ ಭೀಷ್ಮಾಚಾರ್ಯ ಏನ್ ಮಾಡ್ತಾರೆ, ಒಂದು ಪಾಂಡವರ ಕಡೆ 25,000 ಜನ ಒಂದೇ ಬಾಣಕ್ಕೆ ಹೊಡೆದ್ರಂತೆ. ಎಷ್ಟು ಶಕ್ತಿ ಇರೋ ಅಸ್ತ್ರ ಅದು, 25,000 ಜನ ಯಾವ ಬ್ಯಾಮ್ ಬ್ಲಾಸ್ಟ್ ಆದಾಗ ಆಗುತ್ತಲ್ಲ ಅಷ್ಟು ಜನ ಸತ್ತೋಗ್ತಾರೆ. ಅರ್ಜುನ ನೋಡ್ತಾನೆ ಚಪ್ಪಾಳೆ ಖುಷಿ ಬಂದ್ಬಿಟ್ಟೆ, ನಮ್ಮ ತಾತ ಎಷ್ಟು ಚೆನ್ನಾಗಿ ಉತ್ತರ ಮಾಡ್ತಾರೆ ಅಂತ ಇಷ್ಟ ನೋಡ್ತಾನೆ. ನಮ್ಮ ಪಾಟಿನ ಆ ಪಾಟಿನ ಅದನ್ನ ಸಹಜನೇ ಇವ್ರು ಚಪ್ಪಾಳೆ ಹಾಕ್ತೀಯಲ್ಲ, ದುಃಖ ಪಡೋಕ್ಕಾಗತ್ತೆ. ಇದು 25,000 ಹೋಗಿದ್ದಾರೆ ನಿಮ್ಮ ಕಡೆಗೆ, ಈಗ ಹೀಗೆ ಮಾಡ್ತೀಯ ಅಂತ ಹೇಳಿ ಕೃಷ್ಣ ಏನ್ ಮಾಡಿದನಂತೆ, ಅಷ್ಟ ಕೆಳಗಿಡಿದು ತಾನು ಚಕ್ರ ತಗೊಂಡ್ಬಿಡ್ತ. ಕೃಷ್ಣ ಕೆಳಗಿಳಿದಿದ್ದಾಗ ಸರ 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 ಮುಂದೆ ಒಂದಂತೆ ಕೈ ಹಿಡಿದಂತೆ ಚಕ್ರ ಬಂದು ನಿಂತ್ಕೊಳ್ಳುತ್ತೆ. ಚಕ್ರ ಮಣಿಯಿಂದ ಪ್ಯಾಕ್ ಮಾಡಿ ತಂದಿದ್ದಲ್ಲ ಕೃಷ್ಣ, ನಮ್ಮಂತೆ ಕೃಷ್ಣ ಅಲ್ಲ. ದೇವರು ಅಂದ್ರೆ ಪರಾಶ್ಯ ಶಕ್ತಿ ವಿವಿಧ ಇವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ. ಕೈ ಚಕ್ರ ನಿಂತದೆ ಎಂದು ತಿರುಗ್ತಾ ಇದೆ ಚಕ್ರ. ಅರ್ಜುನ ಓಡಿ ಬರ್ತಾರೆ, ಭೀಷ್ಮರು ನೋಡ್ತಾರೆ, ಕೃತಕೃತ್ಯರಾಗಿಬಿಟ್ರು. ಈಗ ಧನ್ಯೋಸ್ತಿ ಅಂದ್ರೆ ಯಾಕೆ ಪ್ರತಿಜ್ಞೆ ಮಾಡಿದ್ರೆ ಕೃಷ್ಣಗೆ ಚಕ್ರ ಹಿಡಿಸ್ತೇನೆ ಅಂತ ಹೇಳ್ಬಿಟ್ಟು ಕೃಷ್ಣ ಚಕ್ರ ಹಿಡಿದೇ ಬಿಟ್ಟನಲ್ಲ. ಅವ್ರು ಯುದ್ಧ ಮಾಡಕ್ಕೆ ಹೋಗಲೇ ಇಲ್ಲ, ಅವ್ರು ಬಿಲ್ಲು ಬಾಣ ಕೆಳಗ ಕೈ ಮುಕ್ಕೊಂಡು ಪ್ರಸೀದ ದೇವೇಶ ಜಗನ್ ನಿವಾಸ ಅಂತ ಕೂತ್ ಬಿಡ್ತಾರೆ. ಕೃಷ್ಣ ಒಳ್ಳೆ ಸಿಟ್ಟಿನ ಮುಖ ಮಾಡ್ಕೊಂಡು ಬರ್ತದೆ ಅಂತ ಅರ್ಜುನ ನೋಡ್ತಾನೆ, ಅರ್ಥ ಮಾಡ್ಕೋತಾನೆ. ಓಡಿ ಬರ್ತಾನೆ ಕೃಷ್ಣ, ಹಿಂದೆ ಗಟ್ಟೆ ಕಾಲು ಹಿಡ್ಕೊಂಡು ಬಿಡ್ತಾನೆ. ಕೃಷ್ಣಗೆ ಎಳ್ಕೊಂಡೇ ಹೋಗ್ತಾನೆ ಆತನ, ಅದಕ್ಕೆ ದೇವ್ರ ಕಾಲು ಹಿಡ್ಕೊಂಡು ಎಳ್ಕೊಂಡು ಹೋಗಿ ಅಂತಾನೆ ಕಾಲು ಹಿಡ್ಕೊಳ್ಳು. ಕಾಲು ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾನೆ, ಅದೇ ಎಳ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಕೃಷ್ಣ. ಆಗ ಹೇಳ್ತಾರೆ ಕೃಷ್ಣ, ನಂಗೆ ಅರ್ಥ ಆಯ್ತು ಯಾತಕ್ಕೆ ಚಕ್ರ ಹಿಡಿದಿ ಅಂತ ಹೇಳಿ. ನಾನು ಮೆಲ್ಲ ಯುದ್ಧ ಮಾಡ್ತಿದ್ದೇನೆ, ಗೀತೆ ಕೇಳಿದ್ಮೇಲೂ ನಾನು ಪೂರ್ತಿ ಯುದ್ಧ ಮಾಡ್ತಾ ಇಲ್ಲ ಅಂತ ನನ್ನ ಮೇಲೆ ನಿನಗೆ ಅಪ್ರೀತಿ ಇದೆ, ಅದಕ್ಕೆ ಹಾಗೆ ಮಾಡ್ತಾ ಇದ್ದೆ. ನಾನು ಮಾತು ಕೊಡ್ತಾ ಇದ್ದೇನೆ, ಪ್ರತಿಜ್ಞೆ ಮಾಡ್ತೇನೆ, ಇನ್ನೂ ಫುಲ್ ಸರಿಯಾಗಿ ಯುದ್ಧ ಮಾಡ್ತೇನೆ, ನನ್ನ ಮಗ ಅಭಿಮನ್ಯುವಿನ ಆಣೆ ಅಂತ ಹೇಳ್ತಾರೆ. ಆಗ ಕೃಷ್ಣ ಅಂದಕ್ಕಿಂತಾರೆ ಅಂದ್ರೆ ಕೃಷ್ಣ ಐತೆ ಯಾಕೆ ಮಾಡಿದ್ದ ಹಾಗೆ, ನಾವು ದೊಡ್ಡವರು ಕೆಲಸ ಮಾಡಕ್ಕಿಂತ ಒಂದೊಂದು ಕಾಲ ಮಾಡಕ್ಕೆ ಶುರು ಮಾಡ್ತಾರೆ. ಇವರೇ ಇನ್ನೊಬ್ರು ಹೇಳ ಇನ್ನೊಬ್ರು ಅಂತ ಹೇಳ್ತಾರೆ ಅಷ್ಟೇ. ಇದು ಕೃಷ್ಣ ಜಗತ್ತಿಗೆ ಹಾಕೊಟ್ಟ ಸಂದೇಶ. ಕೃಷ್ಣ ಹಾಗೆ ಮಾಡಿದ ಅನ್ನೋದು ಎಷ್ಟು ಮುಖ್ಯನೋ, ನಾವೇನಾದ್ರೂ ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ಬೇಕು, ಅದನ್ನ ನಾವು ಮಾಡಿ ತೋರಿಸ್ಬೇಕು. ಅದು ದೊಡ್ಡ ಸಂದೇಶ. ಇವತ್ತು ಅಲ್ಲಿ ತಪ್ತಾ ಇರೋದು, ಮಾಡಬೇಕಾದವರೇ ಇವತ್ತು ಮಾಡದೆ ಹೋದಾಗ ಜನ ಅದನ್ನ ಇನ್ನು ಹೇಳಕ್ಕೆ ಮಾತ್ರ ಅಂತ ಹೇಳ್ಕೊಂಡು ದಾರಿ ತಪ್ಪೋದು ಬಹಳ ಸಹಜವಾಗುತ್ತೆ. ಕೃಷ್ಣನ ಆದರ್ಶದ ಹಿನ್ನೆಲೆಯಲ್ಲಿ ನಾವು ಸರಿಯಾಗಿ ಬದುಕಿದರೆ ಶ್ರೇಷ್ಠವಾದ ಜೀವನ ಸಾಗಲಿಕ್ಕೆ ಬರುತ್ತೆ. ಅದು ಒಂದು ಭಾಗ. ಇನ್ನು ಮುಂದೆ ಈ ವರ್ಷದೊಳಗೆ ಮೊದಲನೇದಾಗಿ ಮೂರು ಗ್ರಹಣಗಳು ಉಂಟು. ಈ ಸಲ ಮೂರು ಗ್ರಹಣಗಳು ಬರುತ್ತೆ, ಎರಡು ಸೂರ್ಯಗ್ರಹಣ, ಒಂದು ಚಂದ್ರಗ್ರಹಣ. ಆಷಾಢ ಮಾಸದ ಅಮಾವಾಸ್ಯೆ ಸೂರ್ಯಗ್ರಹಣ, ಶ್ರಾವಣ ಮಾಸದ ಹುಣ್ಣಿಮೆ ಚಂದ್ರಗ್ರಹಣ, ಪುಷ್ಯ ಮಾಸದ ಅಮಾವಾಸ್ಯೆ ಮತ್ತೆ ಸೂರ್ಯಗ್ರಹಣ. ಯಾವಾಗ ಗ್ರಹಣಗಳು ಹೆಚ್ಚು ಬಂದಾಗ ಅರಿಷ್ಟದ ಸಂಕೇತ ಅಂತ ಕರೀತಾರೆ. ಆಷಾಢ ಶ್ರಾವಣ ಒಂದು ಗ್ಯಾಪಲ್ಲೇ ಎರಡು ಗ್ರಹಣ ಬರುತ್ತೆ, ಒಂದು ತಿಂಗಳಲ್ಲಿ ಎರಡು ಗ್ರಹಣ ಬರೋದ್ರಿಂದ ಎಲ್ಲೆಲ್ಲಿ ಎರಡು ಗ್ರಹಣ ಅಷ್ಟು ಶಾರ್ಟ್ ಇದರಲ್ಲಿ ಬಂದಿದೆ ಹಾಗೆಲ್ಲ ಅನರ್ಥವಾಗಿದೆ. ಸಾಮಾನ್ಯವಾಗಿ ಭೂಕಂಪನ ವಾರ ಏನಾದ್ರು ಆಗ್ತಾನೆ ಇರುತ್ತೆ. ಆದ್ದರಿಂದ ಗ್ರಹಣ ಕಾಲದಲ್ಲಿ ಬಹಳ ವಿಶೇಷವಾಗಿ ಜಪ ತಪಾದಿಗಳನ್ನು ಮಾಡೋದ್ರಿಂದ ಬಹಳ ಶ್ರೇಷ್ಠವಾದ ಸಿದ್ಧಿ ಪಡೀಲಿಕ್ಕೆ ಸಾಧ್ಯ. ಅದೀಗಲೇ ಬೇಡ, ಮಕ್ಕಳು ಬಿಡುತ್ತೆ ಗ್ರಹಣ ಮುಂದಿರೋದ್ರಿಂದ ಗ್ರಹಣ ಬಂದ ಕಾಲಕ್ಕೆ ಏನೇನು ಮಾಡಬೇಕು ಅಂತ ಅಲ್ಲಿ ನೋಡೋಣ. ಯಾವ ರಾಶಿಗೆ ಏನಿದೆ, ಯಾವ ನಕ್ಷತ್ರಕ್ಕೆ ಏನಿದೆ ನೋಡಿಕೊಂಡು ಸೂಕ್ತವಾದ ರೀತಿಯಲ್ಲಿ ಸ್ನಾನ ದಾನ ಮಂತ್ರ ಜಪ ಅದೆಲ್ಲ ಮಾಡಿದರೆ ಅದೆಲ್ಲ ನಮಗೆ ಒಳ್ಳೆ ಫಲಕ್ಕೆ ಕಾರಣ ಆಗುತ್ತೆ. ಮತ್ತು ಮೂರು ಗ್ರಹಣ ಇದೆ, ಮೂರು ಗ್ರಹಣದಲ್ಲೂ ಊಟ ಇದೆ, ಅದು ಬಹಳ ಸಂತೋಷ ಪಡೋ ಸಂಗತಿ. ಹೋದರೆ ಎರಡು ಬಂದಾಗ ಊಟ ಊಟ ಕ್ಯಾನ್ಸಲ್ ಆಗಿಬಿಟ್ಟು ಏಕಾಚಾರ ಆಗಿತ್ತು, ಇದಕ್ಕೆ ಆಗಿಲ್ಲ. ಬೆಳಗ್ಗೆ ತಡಿಕ ಸಾಯಂಕಾಲ ಒಂದಿರುತ್ತೆ ಗ್ಯಾರಂಟಿ, ಎರಡೂ ಇರೋದಿಲ್ಲ. ಯಾವ ಗ್ರಹಣ ಬಂದ್ರೆ ಎರಡು ಊಟ ಇರೋದಿಲ್ಲ, ಅದು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಆಗುತ್ತೆ. ಈ ಸರ್ತೆ ಸೂರ್ಯಗ್ರಹಣದ ಕಾಲಕ್ಕೆ ಆಗಲಿಲ್ಲ, ರಾತ್ರಿ ಇದೆ. ಚಂದ್ರಗ್ರಹಣದ ಕಾಲಕ್ಕೆ ರಾತ್ರಿ ಇಲ್ಲ, ಆಗಲಿದೆ ಅಷ್ಟೆ. ಆದ್ರಿಂದ ಇದಾಗೋದಿಲ್ಲ. ಇನ್ನು ಶ್ರಾವಣ ಮಾಸದ ಹುಣ್ಣಿಮೆ ಗ್ರಹಣ ಇದೆಯಲ್ಲ ಚಂದ್ರಗ್ರಹಣ, ಅದು ಉಪಕರ್ಮ. ಅವತ್ತು ಉಪಕರ್ಮ ದಿವಸನೇ ಗ್ರಹಣ ಇದೆ, ಆದ್ರೆ ಉಪಕರ್ಮ ಮಾಡ್ಕೋಬಹುದು. ಇದು ವಿಶೇಷ, 12 ಗಂಟೆವರೆಗೆ ಅವಕಾಶ ಇರೋದ್ರೆ ಉಪಕರ್ಮನೂ ಮಾಡಿಕೊಂಡು ಸಾಯಂಕಾಲ ಗ್ರಹಣಾಚರಣೆಯೂ ಮಾಡಬೇಕು. ಸಾಮಾನ್ಯವಾಗಿ ಅಂತ ಪ್ರಸಂಗ ಬಹಳ ರೇರ್. ಅದು ಶ್ರಾವಣ ಮಾಸದ ಹುಣ್ಣಿಮೆ ದಿವಸ ಉಪಕರ್ಮದಿಂದಾಗಿ ಆ ಚಂದ್ರಗ್ರಹಣ ಅದು ಒಂದಕ್ಕೊಂದು ಅಫೆಕ್ಟ್ ಆಗ್ತಿತ್ತು. ಈ ಸರ್ ಚಂದ್ರಗ್ರಹಣ ಬಂದರೂ ಕೂಡ ಉಪಕರ್ಮ ನಾರ್ಮಲ್ ಆಗೇ ನಡೆಯಿತು. ಆದರೆ ನೂತನ ಉಪಕರ್ಮ ಮಾಡಾಗಿಲ್ಲ, ನೂತನ ಉಪಕರ್ಮಕ್ಕೆ ಬೇರೆ ದಿವಸ ಮಾಡಬೇಕು, ಅವತ್ತು ಮಾಡಲಿಕ್ಕೆ ಬರೋದಿಲ್ಲ. ಇದೆಲ್ಲ ನಿತ್ಯೋಪಕರ್ಮ ಉಳಿದವರು ಮಾಡೋದು ಉಪಾಯನ ಉಪಕರ್ಮ ಹಾಗೆ ಕಂಟಿನ್ಯೂ ಮಾಡಬಹುದು. ಮತ್ತೆ ಇನ್ನೊಂದು ಸ್ವಾರಸ್ಯ ಅಂದರೆ ಈ ಸಲ ಗ್ರಹಣ ಆಯಿತು, ಆಮೇಲೆ ಉಪಕರ್ಮದ ಮುಖ್ಯ ವಿಷಯ ಆಯಿತು. ಇದು ಋಷಿ ಪಂಚಮಿ ಮತ್ತು ವಿಷ್ಣು ಪಂಚಕ, ಋಷಿ ಪಂಚಮಿ ಮತ್ತು ವಿಷ್ಣು ಪಂಚಕ. ಸಾಮಾನ್ಯವಾಗಿ ಅನೇಕ ವರ್ಷಗಳಿಂದ ಋಷಿ ಪಂಚಮಿ ಶುರು ಮಾಡೋರಿಗೆ ಯೋಗ ಬರ್ತಿರಲಿಲ್ಲ, ವಿಷ್ಣು ಪಂಚಕ ಶುರು ಮಾಡೋರಿಗೂ ಒಳ್ಳೆ ದಿವಸಗಳಿರಲಿಲ್ಲ. ಯಾವುದೋ ಸಾಮಾನ್ಯವಾಗಿ ಅಪ್ಪ ಇತ್ಯಾದಿ ದೋಷಗಳು ಬಂದು ಮಾಡಕ್ಕೆ ಬರ್ತಿರಲಿಲ್ಲ. ಈ ಸರ್ತೆ ಏನು ಯೋಚನೆ ಮಾಡಾಗಿಲ್ಲ, ಋಷಿ ಪಂಚಮಿ ಕಂಟಿನ್ಯೂ ಮಾಡೋರು ಹಾಗೂ ಮಾಡಲೇಬೇಕು. ಹೊಸ್ತಾಗಿ ಮಾಡೋರು ಮಾಡಬಹುದು, ಉದ್ಯಾಪನೆ ಮಾಡೋರು ಮಾಡಬಹುದು. ಋಷಿ ಪಂಚಮಿ ಮೂರಕ್ಕೂ ಮಾಡೋರಿಗಂತೂ ಹೇಗೋ ಇದೆ, ಹೊಸ್ತಾಗಿ ಮಾಡೋರು ಶುರು ಮಾಡೋಕ್ಕೂ ಬರುತ್ತೆ, ಉದ್ಯಾಪನೆ ಮಾಡೋದಕ್ಕೂ ಬರುತ್ತೆ. ಆದ್ದರಿಂದ ಋಷಿ ಪಂಚಮಿಗೆ ತುಂಬ ಶ್ರೇಷ್ಠವಾದಂತಹ ಕಾಲ. ವಿಷ್ಣು ಪಂಚಕನೂ ಹಾಗೇನೆ, ಅನೇಕ ವಿಷ್ಣು ಪಂಚಕ ಒಳ್ಳೆ ಕಾಲ ಕೂಡಿ ಬರ್ತಿರಲಿಲ್ಲ. ಯಾವ ವಿಷ್ಣು ಪಂಚಕ ಪ್ರಾರಂಭ ಮಾಡ್ತಾರೆ ಆ ತಿಂಗಳಲ್ಲಿ 5 ಉಪವಾಸ ಇರಲೇಬೇಕು, ಹಾಗಿದ್ದರೆ ಮಾತ್ರ ಹಿಡಿದಕ್ಕೆ ಬರೋದು. ಸುಮ್ ತಪ್ಪಿ ಹೋಗ್ತಾ ಇತ್ತು, ಈ ಸರ್ತಿ ಆಗಿಲ್ಲ. ಈ ಸರ್ತಿ 5 ಉಪವಾಸ ಇರೋದ್ರಿಂದಾಗಿನೇ ವಿಷ್ಣು ಪಂಚಕ ಹೊಸ್ತಾಗಿ ಶುರು ಮಾಡೋರು ಕೂಡ ಮಾಡಕ್ಕೆ ಬರುತ್ತೆ. ಮಾರ್ಗಶಿರ ಮಾಸದಲ್ಲಿ ಮಾಡೋಕ್ಕೂ ಬರುತ್ತೆ, ಇದರ ಭಾದ್ರಪದಲ್ಲಿ ಮಾಡೋಕ್ಕೂ ಬರುತ್ತೆ. ಅದು ವಿಷ್ಣು ಪಂಚಕ ಮಾಡ್ತಕ್ಕಂಥ ಮೊದಲೇ ಯಾಕೆ ತಿಳ್ಕೊಬೇಕು, ಪ್ರಿಪ್ರೇಷನ್ಗೋಸ್ಕರ. ಇದಕ್ಕಿಂತ ಶುರು ಮಾಡಕ್ಕೆ ಹೋದ್ರೆ ಆಗೋದಿಲ್ಲ. ಇವತ್ತು ಮಾಡಕ್ಕಂಥ ಸಂಕಲ್ಪ ಇದ್ದವರು ಈಗಿನಿಂದಲೇ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ವರ್ಷಕ್ಕೆ 60 ಉಪವಾಸ ಮಾಡಬೇಕಲ್ಲ, ಅದಕ್ಕೆ ತಕ್ಕಂತೆ ತಮ್ಮ ಇದನ್ನ ಮುಂಜಾಗ್ರತೆ ವಹಿಸಕ್ಕೆ ಬರುತ್ತೆ. ಮತ್ತಿನ್ನೊಂದು ವಿಶೇಷ ಇದೆ, ಶ್ರವಣದ್ವಾದಶಿ ಉಪವಾಸ ಇದೆ. ಭಾದ್ರಪದ ಮಾಸದಲ್ಲಿ ಶ್ರವಣ ಮಾಸದ ಶ್ರವಣ ನಕ್ಷತ್ರ ಬರೋದ್ರಿಂದ ಏಕಾಚಿ ಉಪವಾಸ ಆದಷ್ಟು ಮರುದಿ ಶ್ರವಣ ದ್ವಾದಶಿ ಇದೆ, ಅದೆಲ್ಲ ಮಠದವರಿಗಿದೆ. ಅದೊಂದು ವಿಶೇಷ. ಸಾಮಾನ್ಯವಾಗಿ ಹನುಮಂತರಿಗೆ ತಪ್ಪಿತ್ತು ಬರ್ತಾ ಹೋಗ್ತೀವಿ ಈ ಸತಿ ಯಾವ ಎಕ್ಸಾಮಿಷನ್, ಎಲ್ಲ ಮಠದವರಿಗೂ ಕೂಡ ಶ್ರವಣೋಪವಾಸ ಇಲ್ಲದವರು ಆ ಮಟ್ಟಿಗೆ ನಾವು ಆ ಮಠದ ಪುಣ್ಯವಂತರು ಅಂತ ಅಂದ್ಕೊಳ್ಳೋ ಕಾರಣ ಇಲ್ಲ. ಎಲ್ಲ ಮಠದವರಿಗೂ ಕೂಡ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಅದು ಕಂಪಲ್ಸರಿ ಮಾಡಬೇಕು. ಇನ್ನೊಂದು ಉಪವಾಸ ಪುಷ್ಯವಾಸದಲ್ಲಿ ಬರುತ್ತೆ, ಅದು ಎಲ್ಲರಿಗಲ್ಲ, ಕೆಲವರಿಗಿದೆ ಕೆಲವರಿಗಿಲ್ಲ. ಅದರ ಮಠದ ತಕ್ಕಂತೆ ವ್ಯತ್ಯಾಸ ಇದೆ, ಅವ್ರು ತಿಳ್ಕೊಂಡು ಮಾಡಿದ್ರೆ ಸಾಕು. ಅದೇನು ಅವರ ಮಠಗಳಿದೆ ಅದಕ್ಕೆ ಸದ್ಯಕ್ಕೆ ತೀರ್ಮಾನ ತವರು ತಗೊಳ್ಳುವರೆಗೂ ಉಳಿದವರು ಏನು ಮಾಡಕ್ಕೆ ಬರೋದಿಲ್ಲ, ಅದೇ ಕೆಲಸನೇ ಮಾಡಬೇಕು. ಹೀಗೆ ಎರಡು ಉಪವಾಸ, ಒಂದು ಎಲ್ಲರಿಗೂ ಕಂಪಲ್ಸರಿ, ಒಂದು ಕೆಲವು ಮಠಗಳಿಗೆ ಮಾತ್ರ. ಇದು ಒಂದು ಭಾಗ. ಗೋಕುಲಾಷ್ಟಮಿ ಶನಿವಾರ ಗೋಕುಲಾಷ್ಟಮಿ ಬರುತ್ತೆ, ಮತ್ತೆ ಎಲ್ಲರಿಗೂ ಒಂದೇ. ನಮ್ಮ ಉಡುಪಿಯವರಿಗೆ ನಮಗೆ ಒಮ್ಮೆ ಬೇರೆ ಆಗ್ತಾ ಇತ್ತು. ಸಿಂಹಮಾಸದಲ್ಲೇ ಬರೋದ್ರಿಂದಾಗಿನೇ ಘಟ್ಟದ ಮೇಲೆ ಘಟ್ಟ ಎಲ್ಲರಿಗೂ ಕೂಡ ಶನಿವಾರವೇ ಈ ಸಲ ಶ್ರಾವಣ ಶ್ರೀಕೃಷ್ಣ ಅಷ್ಟಮಿ, ಶನಿವಾರವೇ ಕೃಷ್ಣಾಷ್ಟಮಿ. ಮರುದಿವಸ ಪಾರಣೆ ಮಾತ್ರ ಮಠಗಳಿಗೆ ವ್ಯತ್ಯಾಸ ಇದೆ. ಉಡುಪಿ ಮಠಗಳಿಗೆ ಕೆಲವು, ಇಲ್ಲಿ ನಮ್ಮಲ್ಲಿ ಕೆಲವು ಮಠಗಳಿಗೆ ಪ್ರಾತಃ ಪಾರಣ ಬೆಳಗ್ಗೆನೇ ಪಾರಣೆ ಮಾಡಬಹುದು ಎಂದು ಶನಿವಾರ ಭಾನುವಾರ ದಿವಸ ಬೆಳಗ್ಗೆ. ಕೆಲವು ಉತ್ತರಾದಿ ಮಠಕ್ಕೆ, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಮಾತ್ರ ಮಧ್ಯಾಹ್ನ 3 ಗಂಟೆ ಮೇಲೆ ಪಾರಣೆ. ದೇವಪೂಜೆ ಇತ್ಯಾದಿ ಮೊದಲೇ ಮುಗಿಸ್ಬೋದು, ಏನೂ ತೊಂದರೆ ಇಲ್ಲ. ಆದರೆ ನೈವೇದ್ಯನೂ ಮುಗಿಸ್ಬೋದು. ಮುಂದೆ ಬ್ರಹ್ಮಯಜ್ಞಾದಿಗಳನ್ನು ಮಾಡಿಕೊಂಡು ಆಮೇಲೆ ಪಾಲನೆ ಮಾಡೋದು 3 ಗಂಟೆ ಆದಮೇಲೆ. ಉಳಿದಂತೆ ಪ್ರಾತಃ ಪಾಲನೆ ಮಾಡಬಹುದು. ಆಮೇಲೆ ಸಂಕ್ರಾಂತಿ, ಕರ್ಕ ಸಂಕ್ರಾಂತಿ ಮತ್ತು ಮಕರ ಸಂಕ್ರಾಂತಿ, ಎರಡು ಸಂಕ್ರಾಂತಿ ಕೂಡ ಸಾಯಂಕಾಲದವರೆಗೆ ಕಾಯ ಕಾರಣ ಇಲ್ಲ. ಸಂಕ್ರಾಂತಿ ಸಕಾಲಕ್ಕೆ ಬೆಳಗ್ಗೆನೆ ಇರೋದ್ರಿಂದ ಎರಡು ಸಂಕ್ರಾಂತಿ ಬೇಗ ಮುಗಿಸ್ಬೋದು. ಇದು 16ನೇ ತಾರೀಕು ಇದಾಗುತ್ತೆ. ಅದು 14 ಮಾಮೂಲು ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿ, ಇದು ಕರ್ಕ ಸಂಕ್ರಾಂತಿ. ಈ ಸಂಕ್ರಾಂತಿಗಳು ಕೂಡ ನಮಗೆ ಸತ್ ಅನುಕೂಲವಾಗಿ ಬಂದಿದೆ. ಅದರ ಜೊತೆಗೆ ನನ್ನ ಉಳಿದ ಹಬ್ಬ ಹುಣ್ಣಿಮೆಗಳಲ್ಲಿ ಪ್ರತಿ ವರ್ಷದಂತೆ ಹಾಗೆ ನಾರ್ಮಲ್ ನಡೀತಾನೆ ಇರುತ್ತೆ, ವ್ಯತ್ಯಾಸ ಇಲ್ಲ. ಗ್ರಹಣಗಳು ಮುಖ್ಯ, ಎರಡು ಉಪವಾಸ ಮುಖ್ಯ, ವಿಷ್ಣು ಪಂಚಕ ಋಷಿ ಪಂಚಮಿ ಬಹಳ ಮುಖ್ಯ, ಅದೆಲ್ಲ ಸರಿಯಾಗಿ ಬರುತ್ತೆ. ಕೃಷ್ಣಾಷ್ಟಮಿ ಎಲ್ಲರಿಗೂ ಒಂದೇ ಆಗಿರುವ ಒಂದು ವಿಶೇಷ, ಅದು ಸರಿ ಹೋಯ್ತು. ಇನ್ನು ಭೀಷ್ಮ ಪಂಚಕ ವ್ರತ ಮಾಡೋರಿಗೆ ಬೆಂದಿನಂತೆ ಇದೆ, ಒಂದು ದಿವಸ ಮೊದಲೇ ಮುಗಿಯುತ್ತೆ ವರ್ಷ ಹಬ್ಬದ ವಿಶೇಷ ಅಷ್ಟೆ. ಮೊದಲೇ ಹುಣ್ಣಿಮೆ ಮೊದಲೇ ಬರೋದ್ರಿಂದಾಗಿ 5 ಉಪವಾಸ 4 ಉಪವಾಸಕ್ಕೆ ಮುಕ್ತಾಯ ಆಗುತ್ತೆ, ಅವರು ಅದನ್ನು ಮಾಡಬಹುದು. ಮತ್ತೆ ಆರಾಧನೆಗಳು, ಎಲ್ಲ ಆರಾಧನೆಗಳ ತಿಥಿಗಳು ಎಲ್ಲ ಮಠಕ್ಕೂ ಅದು ವ್ಯತ್ಯಾಸ ಸಾಮಾನ್ಯವಾಗಿ ಆಗೋದಿಲ್ಲ, ಅದರಿಂದಾಗಿನೇ ಆರಾಧನೆ ದಿವಸನೂ ನಡೆಯುತ್ತೆ. ಈ ತಿಥಿಯರು ವರ್ಷದ ಪೂರ್ತಿ ಅರ್ಥ ಮಾಡಿಕೊಂಡ ಮೇಲೆ ಅದಕ್ಕೆ ತಕ್ಕಂತೆ ನಾವು ಗ್ರಹಣಗಳಿಗೆ ಎಲ್ಲದಕ್ಕೂ ಹೊಂದಿಕೊಂಡು ಸಾಧನೆ ಮಾಡೋದಕ್ಕೆ ಒಳ್ಳೆ ವಿಹಿತವಾದ ಕಾಲ ಇದೆ. ಅದರ ಜೊತೆಗೆ ಇವತ್ತಿನ ದಿವಸ ಆರಾಧನೆಗಳು, ವೇದವ್ಯಾಸ ತೀರ್ಥರು ಅಂತೊಬ್ಬರು ಆರಾಧನೆ ಇವತ್ತು, ಸತ್ಯಪ್ರಜ್ಞ ತೀರ್ಥರ ಆರಾಧನೆ, ಮತ್ತು ಪುರುಷೋತ್ತಮ ತೀರ್ಥರ ಆರಾಧನೆ. 3 ದಿನಗಳ ಆರಾಧನೆ. ಪುರುಷೋತ್ತಮ ತೀರ್ಥರು ಬ್ರಹ್ಮಣ್ಯ ತೀರ್ಥರ ಗುರುಗಳು, ಬ್ರಹ್ಮಣ್ಯ ತೀರ್ಥರನ್ನು ಗುರುತಿಸಿ ಆಶ್ರಮ ಕೊಟ್ಟಂತ ಮಹಾನವರು ಪುರುಷೋತ್ತಮ ತೀರ್ಥರೇ. ಬಹಳ ಚಿಕ್ಕಂದಿನಿಂದ ಅವರಿಂದ ಎಂಥ ಮಹಾಪುರುಷರು ಬ್ರಹ್ಮಣ್ಯ ತೀರ್ಥರು ಸಿದ್ಧವಾದರು ಅಂದ್ರೆ ಅವರು ವ್ಯಾಸರಾಜರನ್ನ ಜಗತ್ತಿಗೆ ಕೊಟ್ಟ ಮಹಾನುಭಾವರು. ಬ್ರಹ್ಮಣ್ಯ ತೀರ್ಥರು ಅಂದ್ರೆ ವ್ಯಾಸರಾಜರನ್ನ ಜಗತ್ತಿಗೆ ಕೊಟ್ಟ ಶ್ರೇಷ್ಠವಾದಂತ ಜ್ಞಾನಿಗಳು ಬ್ರಹ್ಮಣ್ಯ ತೀರ್ಥರು. ಅವರನ್ನ ಕೊಟ್ಟವರು ಪುರುಷೋತ್ತಮ ತೀರ್ಥರು. ಅವ್ರ ವೃಂದಾವನ ಇಲ್ಲ, ಪುರುಷೋತ್ತಮ ತೀರ್ಥ ವೃಂದಾವನ ಇಲ್ಲ, ಅವರು ಗುಹಾ ಪ್ರವೇಶ ಮಾಡಿದ್ರು ಅಂತಾನೆ ಪ್ರಸಿದ್ಧಿ. ಇವತ್ತು ನೋಡಿದ್ರೆ ಸಿಗುತ್ತೆ, ನೀವು ಬ್ರಹ್ಮಣ್ಯ ಒಂದು ಮುಂದೆ ಬೆಟ್ಟ ಇದೆ, ಇವತ್ತು ಕೂಡ ಅಲ್ಲೇನೇ ಆರಾಧನೆ ಮಾಡ್ತಾರೆ, ಇವತ್ತು ಒಳಗೆ ಹೋಗೋದಿಲ್ಲ, ಗುಹೆಳು ಮುಂದೆ ಹೊರಟೋಗ್ಬಿಟ್ರಂತಾಗೆ. ಗುಹೆ ತುಂಬಾ ದೀರ್ಘವಾಗಿ ಹೋಗುತ್ತೆ ಅದು. ಅಂದ್ರೆ ಇದೆಲ್ಲ ಯಾತಕ್ಕೆ ಹೇಳ್ತಿರೋದು, ಎಂತ ಜ್ಞಾನಿ ನಮ್ಮಲ್ಲಿ ಇದ್ದಾರೆ ಅಂತ ಹೇಳೋದಕ್ಕೋಸ್ಕರ. ಎಂತ ಅಸಾಧಾರಣವಾದ ಶಕ್ತಿ. ವಾದಿರಾಜ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳಂತವರು ಸಶರೀರ ಬೃಂದಾವನ ಪ್ರವೇಶ ಮಾಡಿ ದಾಖಲೆ ಮಾಡಿದರೆ, ಇವರು ಗುಹೆಯೊಳಗೆ ಪ್ರವೇಶ ಮಾಡಿದ ದಾಖಲೆ ಇವರು. ದೇಹ ಕೊನೆಗೂ ಸಿಗಲೇ ಇಲ್ಲ, ಹಾಗೆ ಅದೃಷ್ಟರಾಗಿ ಹೊರಟುಬಿಡಿ. ವಿದ್ಯಾರ್ಥಿ ತೀರ್ಥರು ಹಾಗೆ ಮಾಡಿದವರು. ಇಲ್ಲಿ ವೇದವ್ಯಾಸ ತೀರ್ಥರು ಇನ್ನೊಬ್ಬ ಮಹಾಜ್ಞಾನಿಗಳು, ರಘುತ್ತಮ ಸ್ವಾಮಿಗಳಿಗೆ ಶಿಷ್ಯರಾಗಿ, ವಿದ್ಯಾಧೀಶರಿಗೂ ಗುರುಗಳಾಗಿ, ಎಂಥ ಗುರುಗಳು ಎಂಥ ಶಿಷ್ಯರಿದ್ದರು ಅವರಿಗೆ. ರಘುತ್ತಮ ಸ್ವಾಮಿಗಳು ದೊಡ್ಡ ಮಹಾ ತಪಸ್ವಿಗಳು, ಕಲ್ಪವೃಕ್ಷ ಕಾಮಧೇನು ಅಂತ ಪ್ರಸಿದ್ಧರಾದ 3 ಜನಗಳಲ್ಲಿ ಒಬ್ಬರು ರಘುತ್ತಮ ತೀರ್ಥರು. ವಾದಿರಾಜ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳು, ರಘುತ್ತಮ ಸ್ವಾಮಿಗಳು, 3 ಜನಗಳು ಕೂಡ ಭಕ್ತರಿಗೆ ಅತ್ಯಂತ ಅನುಗ್ರಹ ಮಾಡತಕ್ಕಂಥ ವಿಶೇಷ ಗುರುಗಳು. ರಘುತ್ತಮ ಸ್ವಾಮಿಗಳನ್ನು ವಿಶೇಷ ರೀತಿಯಲ್ಲಿ ಆರಾಧನೆ ಮಾಡಿದವರೇ ಅವರ ಶಿಷ್ಯರು. ವೇದವ್ಯಾಸ ತೀರ್ಥರ ಪರಿಚಯ ಆಗ್ತದೆ. ವೇದವ್ಯಾಸ ತೀರ್ಥರನ್ನ ಒಳ್ಳೆ ತಪಸ್ವಿಗಳನ್ನು ಕೊಟ್ಟಂತ ಕೀರ್ತಿ ರಘುತ್ತಮ ತೀರ್ಥರು. ಅವರಂತ ಜ್ಞಾನಿಗಳು ಅಂದ್ರೆ ವಿದ್ಯಾಧಿ ತೀರ್ಥರಂತವರಿಗೆ ಸಿದ್ಧತೆ ಮಾಡಿ ಆಶ್ರಮ ಕೊಟ್ಟ ಮಹಾನುಭಾವರು. ಅವರ ಗುರುಗಳು ಹಾಗೆ ಇದ್ದಾರೆ, ಶಿಷ್ಯರು ಹಾಗೆ ಇದ್ದಾರೆ. ಗುರುಗಳು ರಘುತ್ತಮ ಸ್ವಾಮಿಗಳು ನೋಡಿದ್ರೆ 8 ವರ್ಷಕ್ಕೇನೆ ಆಶ್ರಮ ತಗೊಂಡು ಅಗಾಧವಾದ ಪಾಠ ಪ್ರವಚನಗಳನ್ನ, ಗ್ರಂಥ ರಚನೆಗಳನ್ನ ಮಾಡಿ ದಾಖಲೆ ಮಾಡಿದಂತ ವಿಶೇಷವಾದ ಹಿರಿಮೆ ರಘುತ್ತಮ ತೀರ್ಥರದಾದ್ರೆ, ವೇದವ್ಯಾಸ ತೀರ್ಥರು, ವಿದ್ಯಾರ್ಥಿ ತೀರ್ಥರು ವಾಕ್ಯಾರ್ಥ ಚಂದ್ರಿಕಾ ಬರೆದವರು. ಸುಧಾಕ್ಯ ವಾಕ್ಯ ಅತ್ಯಂತ ಡಿಫಿಕಲ್ಟ್ ಟಿಪ್ಪಣಿ ಸುಧಾಕ್ಯ ಅಂದ್ರೆ ವಾಕ್ಯಾರ್ಥ ಚಂದ್ರಿಕಾ. ಅದನ್ನು ಉಡುಪಿಯಲ್ಲಿ ವಾಸ ಮಾಡ್ಕೊಂಡು ಬರೆದ್ರಂತೆ. ಅವರ ಜೀವನ ಹೇಗಿತ್ತು ಅಂದ್ರೆ, ಉಡುಪಿಯಲ್ಲಿ ವಾಸ ಮಾಡ್ತಿದ್ದ ಕಾಲಕ್ಕೆ ಶಿಷ್ಯರು ಹೋಗಿ ಮನೆಗಳಿಗೆ ಹೋಗಿ ಅಗ್ರಹಾರದಿಂದ ಅನ್ನ ಬೇಡಿ ತರಬೇಕು. ಸಾರು ಹುಡಿಯೋದೆಲ್ಲ ಇಲ್ಲ, ಬರೀ ಅನ್ನ ಅಷ್ಟೇನೆ. ಎತ್ತಿಗಳಾಗೋರಿಗೆ ಮತ್ತೆ ಕಾಶಣದಲ್ಲ. ಯಜ್ಞಾಚಾಶ್ರಮ ಅಂದ್ರೆ ಪಾದ ಪೂಜೆ ಭಿಕ್ಷೆ ನೋಡಿ ನಾವು ಒಂದು ಆಗಮನ ನೋಡ್ಕೊಂಡ್ಬಿಟ್ಟಿರ್ತಾರೆ. ಅದು ಆಚರಣೆ ಎಷ್ಟು ಕಷ್ಟ ಬಂದನ್ನು ಹೇಳ್ತಾರೆ. ಬರೀ ಅನ್ನ, ಅನ್ನ ತಂದು ಮೊದಲು ಸರ ತೊಳೆದು ಬಿಡ್ತಿದ್ರಂತೆ. ತೊಳೆದ ಮೇಲಕ್ಕೆ ಎತ್ತಿ ಬಿಡೋದು ವಿದ್ಯಾರ್ಥಿ ಇದ್ರೆ ಬರೀತಾರೆ ಅದನ್ನ. ಅವ್ರು ಏನಿರೋದು, ಮೊದಲೇ ಅನ್ನ ಆರೋಗ್ಯ ಇರುತ್ತೆ, ಅದು ತೊಳೆದ್ಮೇಲೆ ಇನ್ನೇನಿರುತ್ತೆ ಏನಿರೋದಿಲ್ಲ. ಅದಕ್ಕೆ ತುಳಸಿದಾರ ಅಷ್ಟೇ ಜೊತೆಗೆ, ಅದನ್ನು ತಿನ್ಬೇಕು. ಹತ್ತು ವರ್ಷ ಆ ರೀತಿ ತಿನ್ಕೊಂಡಿದ್ದು, ಹತ್ತು ವರ್ಷ ಚಾತುರ್ಮಾಸ ವ್ರತವನ್ನು ಮಾಡೋದಕ್ಕೆ ಮನುಷ್ಯ ಕಷ್ಟಪಡ್ತಾನೆ, ಹತ್ತು ವರ್ಷ ಆ ರೀತಿ ಮಾಡಿ ಆ ಕಾಲಕ್ಕೆ ವಾಕ್ಯಾರ್ಥ ಚಂದ್ರಿಕಾ ಬರೆದ್ರಂತೆ. ಮತ್ತೆ ಮೋಸ್ಟ್ ಡಿಫಿಕಲ್ಟ್ ವರ್ಕ್, ಆಹಾರ ಸರಿ ಇಲ್ಲದ ಬುದ್ಧಿ ಓಡೋದೇ ಇಲ್ಲ ಸಾಮಾನ್ಯ. ಅಂತ ಹೊತ್ತಿನೊಳಗೆ ಅಂತ ಶ್ರೇಷ್ಠ ಗ್ರಂಥ ಬರೋದು ವಿದ್ಯಾಸಿ ತೀರ್ಥ. ಅವರಿಗೆ ಗುರುಗಳು ವೇದವ್ಯಾಸ ತೀರ್ಥ. ಅವರು ಎಷ್ಟು ಮಹಾನುಭಾವರು ಅಂದ್ರೆ, ಬೆನುಗುಂಡೆಯಲ್ಲಿ ರಾಜ ಮಹಾರಾಜರುಗಳಿಂದ ಒಂದರಾಗಿದ್ದವರು, ರಾಜ ಮಹಾರಾಜರಿಂದ ಒಂದರಾಗಿದ್ದಂತ ಹಿರಿಮೆ ವೇದವ್ಯಾಸ ತೀರ್ಥರು. ಅವ್ರ ಬಗ್ಗೆ ವಿಶೇಷ ಒಂದು ಪ್ರತೀತಿ ಉಂಟು. ಎಷ್ಟರ ಮಟ್ಟಿಗೆ ಅಂದ್ರೆ, ನದಗ್ಧಂ ಯಶ್ಯ ಕೋಪೀನಂ ಅಗ್ನೌ ದತ್ತಮಪಿ ಸ್ಫುಟಂ. ಅವರ ಒಂದು ಅವರು ವಿಶೇಷವಾದಂತಹ ಬ್ರಹ್ಮಚರ್ಯದ ಪರೀಕ್ಷೆಗೋಸ್ಕರವಾಗಿ ದೊಡ್ಡ ಒಂದು ಸಭೆಯಲ್ಲಿ ಚರ್ಚೆ ನಡೆದಾಗ ಅವರು ತಮ್ಮ ಬ್ರಹ್ಮಚರ್ಯದ ವಿಶೇಷವಾದ ಪರಿಶುದ್ಧಿಗೋಸ್ಕರವಾಗಿ ಕೋಪೀನವನ್ನು ಅಗ್ನಿಯಲ್ಲಿ ಹಾಕಿದರಂತೆ, ಸುಡ್ಲೇ ಇಲ್ಲಂತ ಅಷ್ಟು ಸಿದ್ಧಿ ಪುರುಷರಾಗಿದ್ದು ವೇದವ್ಯಾಸ ತೀರ್ಥರು. ಅಂತ ಮಹಾನುಭಾವರನ್ನ ಅರ್ಥ ಮಾಡಿಕೊಂಡ್ರೆ ಎಂತೆಂಥ ಗತಿಗಳಿದ್ದ ಕಾಲ. ಅಂತ ಮಹಾನುಭಾವರು ಇದ್ರು ಅಂತ ಇವತ್ತು ಸಮಾಜ ಇಳುವರಿ ಬರಲಿಕ್ಕೆ ಸಾಧ್ಯವಾಯಿತು. ಇಲ್ಲಿ ಹೋಗಿದ್ರೆ ಗತಿ ಏನಾಗ್ತಿತ್ತು? ನೆನೆಸ್ತಾರೆ, ಒಬ್ಬ ಆಫೀಸರ್ ಇದ್ರು ನೋಡಿ, ಅವ್ರ ಕಾಲಕ್ಕೆ ಎಷ್ಟು ಇಂಪ್ರೂವ್ಮೆಂಟ್ ಆಯ್ತು ಅಂತ ಹೇಳ್ತಾರಲ್ಲ ಆ ಟೈಪ್. ಸಮಾಜವನ್ನ ತಮ್ಮ ತಪಸ್ಶಕ್ತಿಯಿಂದ ಬೆಳೆಸೋದು ಬೇರೆ, ಪಾಠ ಪ್ರವೃತ್ತಿ ಬೆಳೆಸೋದು ಬೇರೆ. ಇನ್ನು ಬೇರೆ ರೀತಿ ಬೆಳೆಸಿದ್ರೆ ಬೆಳೆಸಿದಾಗ ಅಲ್ವೇ ಇಲ್ಲ, ಪಾಠ ಪ್ರವೃತ್ತಿ ತಪಸ್ಶಕ್ತಿಯಿಂದ ಬೆಳೆಸಿದ್ರೆ ಸಾಲಿಡ್ ಆಗಿರುತ್ತೆ. ಬೇರೆ ರೀತಿ ಬೆಳೆಸಿದಾಗ ಅದು ಲೌಕಿಕ, ಅದು ಸ್ವಲ್ಪ ಸಿರುತ್ತೆ ಸ್ವಲ್ಪ ಸಿಗುವ, ಅದೇನು ಶಾಶ್ವತ ಅಲ್ಲ. ಹಿಂದಿನವರೆಲ್ಲ ರಾಘವೇಂದ್ರ ಸ್ವಾಮಿಗಳಂಥವರು ಹಾಗೇನೆ, ವಿಶೇಷವಾದಂಥ ಗ್ರಂಥ ರಚನೆ ಮೊದಲಾದವುಗಳ ಮೂಲಕ ಅವರು ಮಾಡಿದ ಕ್ರಾಂತಿ ಬಹಳ ದೊಡ್ಡದು. ಅವರೆಲ್ಲ ವೇದವ್ಯಾಸ ವೃಂದಾವನಸ್ಥರಾಗಿದ್ದು ಇವತ್ತೇನೆ. ಅವತ್ತು ಬಗ್ಗೆ ವಿಶೇಷ ಮಾಹಿತಿ ಅಂದ್ರೆ, ಇವತ್ತು ಮಾಧವ ವೃಂದಾವನಗಳ ದೊಡ್ಡ ವೃಂದಾವನ ಅವ್ರದೇನೆ, ಶೈಲಿಯಲ್ಲಿ ಭಾರಿ ದೊಡ್ಡ ವೃಂದಾವನ ಅವರು. ವೃಂದಾವನ ಸುತ್ತ ದಶಾವತಾರ ಚಿತ್ರಗಳೆಲ್ಲ ಇದೆ, ಪೆನುಗುಂಡಿ ಹೋದ ನೋಡಿರ್ತಾರೆ, ದಶಾವತಾರ ಚಿತ್ರಗಳನ್ನೆಲ್ಲ ಮಾಡಿದ್ದಾರೆ. ಇವತ್ತಿಗೂ ಕೂಡ ಸಾವಿರಾರು ಜನ ಆರಾಧನೆಗೆ ಸೇರಿ ಬಹಳ ವೈಭವದಿಂದ ನಡೀತಾ ಇದೆ. ಅದು ಮೊದಲೇ ಎತ್ತರ ಜಾಗದಲ್ಲಿದೆ, ಹೈದ್ರಿಂದ ಹೈದು ಬೇರೆ ಜೊತೆಗಿದೆ, ಹೀಗಾಗಿ ಭವ್ಯ ವೃಂದಾವನ. ಅನಂತರ ಪುರುಷೋತ್ತರ ವೃಂದಾವನವೇ ಇಲ್ಲ, ಎರಡು ಅತಿ ದೊಡ್ಡ ವೃಂದಾವನ ವೃಂದಾವನ ಇದ್ದವರು, ಇವರು ಎರಡು ಪೂರ್ತಿ ಆಪೋಸಿಟ್. ಇದೊಂದು ತಪಶಕ್ತಿ, ಅದೊಂದು ತಪಶಕ್ತಿ. ಮತ್ತೆ ಪ್ರವೇಶ ಮಾಡಿದ್ರು ಒಂದು ತಪಶಕ್ತಿ, ದೇವೇ ಸಿಗದಂತೆ ಹೋಗ್ಬೇಕಾದ್ರೆ ಎಷ್ಟು ತಪಸ್ ಮಾಡಿರ್ಬೇಕು. ಈ ಕಡೆ ನೋಡಿದ್ರೆ ಇಷ್ಟು ರಾಜವಂದರಾದಂಥ ಮಹಾನುಭಾವರು ಇವರು, ಇನ್ನೊಬ್ರು ಸತ್ಯಪ್ರಜ್ಞ ತೀರ್ಥರು ಅಂತ ಹೇಳಿ ಸತ್ಯ ಧ್ಯಾನರ ಶಿಷ್ಯರಾಗಿ ಬಂದವರು, ಭಾರಿ ದೊಡ್ಡ ವಿದ್ವಾಂಸರು ಅವರು. ಸತ್ಯಪ್ರಜ್ಞ ತೀರ್ಥರು ಭಾರಿ ದೊಡ್ಡ ವಿದ್ವಾಂಸರು, ವಾಕ್ಯಾರ್ಥಗಳಲ್ಲಿ ಅನೇಕ ವಾದಿಗಳನ್ನು ಗೆದ್ದಂತ ದಾಖಲೆ ಇರತಕ್ಕಂಥವರು. ಆತುಕೂರು ಅಂತ ಇದೆ ರಾಯಚೂರಿಂದ ಒಂದು 14 ಕಿಲೋಮೀಟರ್ ಅಷ್ಟೇ, ಅಲ್ಲಿ ಅವರ ವೃಂದಾವನ ಉಂಟು. ಅವರ ಮಹಾನುಭಾವರಿಂದ 3 ಜನ ಯತಿಗಳ ವೃಂದಾವನ ಆರಾಧನೆ ಕೂಡ ಇವತ್ತು ಬಂದಿದೆ. ಯುಗಾದಿಯ ದೊಡ್ಡ ಒಂದು ದಿವಸ, ಇಂಥ ಯುಗಾದಿಯ ಸ್ಮರಣೆಯನ್ನು ಆಚಾರ್ಯರು ಮತ್ತೊಂದು ಕಾರಣದಿಂದ ಮಾಡೋದಕ್ಕೆ ಹೇಳುತ್ತಾರೆ. ಜಗತ್ತಿನ ಸೃಷ್ಟಿ ನಡೆದು ಹೋಯಿತು, ಅನಂತರ ದ್ವಿತೀಯ ಪರಾರ್ಥ ಪ್ರಾರಂಭವಾದಾಗ ಶ್ವೇತವರಾಹ ಕಲ್ಪ ಅಂತ ಕರೀತಾರೆ, ಶ್ವೇತವರಾಹ ಕಲ್ಪ. ಅದರ ಮೊದಲ ದಿವಸ ಇವತ್ತು, ಶ್ವೇತವರಾಹ ಕಲ್ಪ ಸ್ಟಾರ್ಟ್ ಆಗಿದ್ದ ದಿವಸ ಇವತ್ತಾದ್ದರಿಂದ ಯುಗಾದಿ ಅಂತ ಕರೀತಾರೆ. ವರಾಹ ಶ್ವೇತವರಾಹದಿಂದ ಭಗವಂತ ಅವತಾರ ಮಾಡಿಬಿಟ್ಟು ಲೋಕ ಕಲ್ಯಾಣ ಮಾಡಿದಂಥ ಪವಿತ್ರವಾದ ದಿವಸವಾಗಿ ಬಂತು. ಇದು ಕಲಿಯುಗದ ಯುಗಾದಿಗೆ ಒಂದು ಅರ್ಥ ಇದೆ. ಪ್ರತಿ ಕೃತ ಯುಗಾದಿ ಬೇರೆ, ತ್ರೇತಾ ಯುಗಾದಿ ಬೇರೆ. ಇದು ನಮಗಿದು ಬರುತ್ತೆ ನಾಳೆ ಅಕ್ಷಯ ತೃತೀಯ ಬರೋದು, ಅದನ್ನು ತ್ರೇತಾ ಯುಗಾದಿ ಅಂತ ಕರೀತಾರೆ. ಇದನ್ನು ಕಲಿಯುಗಾದಿ ಅಂತ ಹೆಸರು. ಈಗ 4 ಯುಗಾದಿಗಳನ್ನ ಆಚರಣೆ ಮಾಡ್ತಾರೆ, ಗಾಬರಿ ಅವರು ಒಂದು ಯುಗಾದಿಗೆ ಕಷ್ಟ, ನಾಲ್ಕು ಯಾರು ಮಾಡ್ತಾರೆ ಅಂತೇಳಿ. ನಮಗಿದು ಒಂದೇ, ಕಲಿಯುಗಾದಿ ಆಚರಣೆ ಮಾಡಿದ್ರೆ ಸಾಕು. ಕಲಿಯುಗದ ಮೊದಲ ದಿವಸ ಶ್ವೇತವರ ಕಲ್ಪದ ಕಲಿಯುಗ, ಅದು ಇಂಟ್ರೆಸ್ಟಿಂಗ್. ಅದು ಇನ್ನೊಂದು ದೊಡ್ಡ ವಿಚಾರವನ್ನು ಆಚಾರ್ಯ ಹೇಳುತ್ತಾರೆ. ಕಲಿಯುಗ ಯಾವಾಗ ಪ್ರಾರಂಭ ಆಯಿತು ಅನ್ನೋ ಪ್ರಶ್ನೆ ಇದೆ. ಕಲಿಯುಗದ ಎಫೆಕ್ಟ್ ದಿವಾಲ್ ಯಾವ ಪ್ರಾರಂಭ ಆಯಿತು ಅಂತ ಕೇಳಿದರೆ, ಸಮಾರಬ್ಧಂ ಕಲಿಯುಗಂ ಯದಾ ದುರ್ಯೋಧನ ಅಪತತ್. ಭೀಮಸೇನ ದೇವರು ದುರ್ಯೋಧನ ತೊಡೆ ಹೊಡಿತಾರೆ, ತಪ್ಪಂತೆ ಕೆಳಗೆ ಬೀಳ್ತಾನೆ, ಅವನು ಬಿದ್ದ ಕಲಿಯುಗ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ. ಅದು ಕಲಿಯುಗದ ಸ್ಮರಣೆಗೆ ದುರ್ಯೋಧನ ಬಿದ್ದಿದ್ದು ಸಂಕೇತ. ಅಲ್ಲಿ ಬಿದ್ದ ಕಲಿಯುಗದ ರಾಜನಾಗಿ ಎದ್ದ ಅವನು ದುರ್ಯೋಧನ. ಅಲ್ಲಿ ಬದುಕಿ ಕಾಡಿದ್ದ ಸತ್ತು ಕಾಡ್ತಾರಷ್ಟೇ, ಆದರೆ ಉತ್ತರ ಅಲ್ಲೇ ಇದೆ. ಅಷ್ಟು ಮೆರೆದ ಭೀಷ್ಮದ್ರೋಣಾದಿಗಳ ಮಾತನ್ನೂ ಕೇಳಲಿಲ್ಲ, ತಂದೆ ತಾಯಿಗಳ ಮಾತನ್ನೂ ಕೇಳಲಿಲ್ಲ, ಮಾಡಬಾರದ ಕೆಲಸ ಒಂದೂ ಬಿಡಲಿಲ್ಲ. ಅಂತ ಮಹಾಪಾಪಿ ಆದವನು ಸಾಯಲಿಕ್ಕೆ ಯಾರು ಸಮರ್ಥರಾದರೂ ಕೊಲ್ಲಲಿಕ್ಕೆ ಅಂದರೆ ಭೀಮಸೇನ ದೇವರು ಮಾತ್ರ. ಅವರು ಹೊಡೆದ್ರು ದುರ್ಯೋಧನ ಬಿದ್ದ, ಯಾರು ಹೊಡೆದ್ರು ದುರ್ಯೋಧನ ಸಾಯಲಿಲ್ಲ. ಇದು ನಮಗೆ ಎಚ್ಚರಿಕೆ. ದುರ್ಯೋಧನ ಕಲಿ, ಅವನು ಬಿದ್ದಿದ್ದು ಭೀಮಸೇನ ಹೊಡೆತಕ್ಕ ಮಾತ್ರ, ಬೇರೆ ಯಾರು ಹೊಡೆತಕ್ಕೂ ಬೀಳಲಿಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಇವತ್ತು ಕೂಡ ಉಪಾಯ ಆದವನು ಅದೇ ಕಲಿಯುಗ. ಇವರು ಕಲಿಯುಗದ ರಾಜ ಕಲಿನೇ, ಅವನು ಏನು ಮಾಡಿದ್ರೂ ಬೀಳೋದಿಲ್ಲ. ಯಾರಿಗೆ ಬೀಳುತ್ತಾನೆ ಅಂದರೆ ಭೀಮಸೇನದ ಹೊಡೆದ್ರೆ ಮಾತ್ರ ಬೀಳುತ್ತಾನೆ. ಅವರೇ ಶ್ರೀಮದ್ ಆಚಾರ್ಯರಾದ್ರಿಂದಾಗಿನೇ ವಾಯುಶ್ರುತಿ ಹೇಳಿದ್ರೆ ಬೀಳುತ್ತಾನೆ, ಮಧ್ವರಾಮ ಹೇಳಿದ್ರೆ ಬೀಳುತ್ತಾನೆ, ಇಲ್ಲ ಹೋದ್ರೆ ನಮ್ಮೇಲೆ ಬೀಳುತ್ತಾರೆ. ಅಲ್ಲಿ ಎಲ್ಲ ಬೀಳೋದಲ್ಲ, ನಮ್ಮೇಲೆ ಬಿದ್ದು ಬಿಡ್ತಾರೆ ಅಷ್ಟೇ. ಅದು ಡೇಂಜರ್. ಅದರಿಂದ ಶಾಸ್ತ್ರ ರೆಮಿಡಿ ಕೊಟ್ಟಿದೆ. ಕಲಿಯುಗ ಅಂತ ಹೇಳಿ ಗಾಬರಿ ಆಗಬೇಡಿ, ಇವತ್ತು ಹಾರ್ಟ್ ಅಟ್ಯಾಕು ಒಂದು ರೆಮಿಡಿ ಇದೆ, ಕ್ಷಯ ಒಂದು ರೆಮಿಡಿ ಇದೆ, ಕಲಿಯುಗ ಒಂದು ರೆಮಿಡಿ ಇದೆ. ಆದ್ರಿಂದಾಗಿನೇ ಮಧ್ವರಾಯರ ಸ್ಮರಣೆ ಕುಲಕೋಟಿ ಉದ್ಧರಣೆಯಿಂದ ಬದುಕಿದರೆ ಯಾವ ಯೋಚನೆಯಲ್ಲೂ ಸುಖವಾಗಿ ಬದುಕಬಹುದು. ಈ ದೃಷ್ಟಿಯಿಂದ ಈ ಕಲಿಯುಗದ ಭಯ ನಾವು ತಪ್ಪಿಸ್ಕೋಬೇಕು ಅಂತಿದ್ರೆ ಅಂಜಿಕಿನ್ಯಾತಕಯ್ಯ ಅನ್ನೋದಕ್ಕೆ ಇದೇ ಉಪಾಯ. ಭೀಮನಿಂದ ದುರ್ಯೋಧನ ಕೆಳಗೆ ಬಿದ್ದ, ಆಮೇಲೆ ನಕ್ಕಾಯ್ತ ಸತ್ಯ ಹೋದ. ದುರ್ಯೋಧನ ಪತನವನ್ನು ಜ್ಞಾಪಿಸ್ತಕ್ಕಂಥ ದಿವಸವಾದ ಅಮಾವಾಸ್ಯ ಸತ್ತಿ ದುರ್ ನೆನ್ಪಿಟ್ಕೊಂಡಿರಿ. ದುರ್ಯೋಧನ ಅಮಾವಾಸ್ಯ ಸತ್ತ ಪಾಠ ಶುರುವಾಯ್ತವೆ, ಪಾಠದಿಂದ ಕಲಿಯುಗ ಪ್ರಾರಂಭವಾಯಿತು. ಆದ್ದರಿಂದ ದುರ್ಯೋಧನನ ಅಂತ್ಯವನ್ನು ಸ್ಮರಣೆ ಮಾಡಲಿಕ್ಕೂ ನಮಗೆ ಬೇಕಿಲ್ಲ, ಮತ್ತೆ ಅಂತ್ಯ ಯಾತಕ್ಕಾಯಿತು ಅಂತ ಹೇಳಿ ಆ ಭೀಮನ ಸ್ಮರಣೆ ಮಾಡೋದಕ್ಕೂ ಉಪಾಯ. ಆ ಮೂಲಕ ನಮ್ಮ ನಿತ್ಯ ಜೀವನದಲ್ಲಿ ಯಾವುದೇ ವಿಧವಾದ ಕಲಿಯುಗದ ಬಾಧೆಗೆ ಒಳಗಾಗದಂತೆ ಶ್ರೇಷ್ಠ ಜೀವನ ಸಾಧಿಸಲಿಕ್ಕೂ ಕೂಡ ಶ್ರೇಷ್ಠವಾದ ಮಾರ್ಗ ಇದು. ಇಷ್ಟೆಲ್ಲ ತಿಳ್ಕೊಂಡು ಮಾಡೋದೇನು ಅಂದರೆ, ದೇವರ ಆರಾಧನೆಗೋಸ್ಕರ ಜನ್ಮ ಕೊಟ್ಟಿದ್ದಾನೆ ಪರಮಾತ್ಮ. ಮತ್ತು ಆಫೀಸ್ಗೋಸ್ಕರ ಕರ್ಕೊಂಡು ನಮ್ಮ ದುಡ್ಕೊಳ್ಳೋಕ್ಕೋಸ್ಕರ ಆಫೀಸ್ ಕರ್ಕೊಳ್ಳೋದಿಲ್ಲ, ಆಫೀಸ್ ಕೆಲಸ ಮಾಡೋಕ್ಕೋಸ್ಕರ ಸಂಬಳ ಕೆಲಸ ಕೊಡ್ತಾರಷ್ಟೇ. ಕೆಲಸ ಇಲ್ಲ, ಬಸ್ ಸುಮ್ಮನೆ ತಿನ್ಕೊಂಡಿರೋ ಒಂದು ದುಡ್ಕೊಳ್ಳೋದಿಲ್ಲ ಯಾರು ಕೂಡ. ಒಂದು ಅಪಾಯಿಂಟ್ ಕೆಲಸ ನೋಡಿಕೊಂಡು ಆಮೇಲೆ ಪೋಸ್ಟ್ ಕ್ರಿಯೇಟ್ ಮಾಡಿ ಅಪಾಯಿಂಟ್ ಮಾಡ್ತಾರೆ. ಇವತ್ತು ಹಾಗೆ ಪರಮಾತ್ಮ ನಮಗೆಲ್ಲ ಒಂದು ಅವಕಾಶ ಕೊಡೋಕ್ಕೋಸ್ಕರ ದೇಹ ಕೊಟ್ಟಿದ್ದಾನೆ. ಅದಕ್ಕೆ ದೇಹ ಪ್ರಶಂಸಾ ಪ್ರಕರಣ ಅಂತ ಕರೀತಾರೆ. ಅಂತಿಂಥ ದೇಹ ಅಲ್ಲ ಇದು. ಕರ್ಕ ಪೋಸ್ಟೇ ಪೋಸ್ಟೇ, ಆಫೀಸರ್ ಪೋಸ್ಟು ಪೋಸ್ಟೇ, ಇನ್ನು ಮ್ಯಾನೇಜಿಂಗ್ ಇದಾಗೋ ಆಫೀಸರ್ ಇನ್ನೂ ದೊಡ್ಡ ಪೋಸ್ಟ್ ಅದು. ಅದು ಎಷ್ಟು ಜವಾಬ್ದಾರಿ ಇರುತ್ತೆ ಅದರೊಳಗೆ. ಇವತ್ತು ನಮಗೆ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ ಅಂದರೆ ಸಾಧಾರಣವಾದ ಜನ್ಮ ಅಲ್ಲ ಇದು. ಈ ಜನ್ಮದ ಅವಯವಗಳಿಗಿರೋ ಬೆಲೆ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ತುಂಬ ಜನ ಕೊರಗ್ತಾರೆ, ನಮಗೆ ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ. ದಡ್ಡ ದೇಹ ಇದೆಯಲ್ಲ, ಅದಕ್ಕೆ ಇನ್ನೇನು ಬೇಕು ಅಂತ ಕೇಳ್ತಾರೆ. ಒಬ್ಬ ಕುರುಡ ಇದ್ದಾನೆ, ಕೋಟ್ಯ ದೀಶ, ಅವನು ಕಣ್ಣಿಲ್ಲ, ಇನ್ನೊಬ್ಬರು ಬರೋ ಕಣ್ಣಿದೆ, ಎಷ್ಟು ಡಿಫರೆನ್ಸ್ ಇದೆ ಇಬ್ಬರಿಗೂ ಕೂಡ. ಆ ಕೋಟಿ ರೂಪಾಯಿ ಕಣ್ಣು ಕೂಡ ಶಕ್ತಿ ಇಲ್ಲ, ಕೋಟಿ ರೂಪಾಯಿ ಈ ಕಣ್ಣಿನ ಬೆಲೆ ಕಣ್ಣಿಂದೇ ಹೊರತು ಕೋಟಿ ರೂಪಾಯಿ ಸಬ್ಸ್ಟಿಟ್ಯೂಟ್ ಅಲ್ಲ. ಅದಕ್ಕೆ ಕಣ್ಣಿದೆ, ಅವನ ಕಿವಿ ಇದೆ, ಎಷ್ಟು ಕೋಟಿ ಕೊಟ್ಟರೆ ಕಿವಿ ಹೋದ್ರೆ ಹೋಯ್ತು, ಅದು ಕಿವಿ ನಮಗಿವೆ ಅಂತ. ಅದಕ್ಕೆ ಹೇಳ್ತಾರೆ, ನಿಜವಾದ ಐಶ್ವರ್ಯ ಭೌತಿಕ ಐಶ್ವರ್ಯ ಅಲ್ಲ, ನಿಮ್ಮ ದೇಹ ಸರಿ ಇತ್ತು ಅಂದ್ರೆ ಅದಕ್ಕೆ ದೊಡ್ಡ ಐಶ್ವರ್ಯವೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಎಲ್ಲ ಇಂದ್ರಿಯಗಳು ಸರಿಯಾಗಿತ್ತು ಅಂತ ಕೇಳಿದರೆ ಎಷ್ಟು ಪ್ರಗತಿ ಗೊತ್ತಾ? ಒಂದು ಇಂದ್ರಿಯ ನಮಗಿಲ್ಲ, ಈಗ ಒಬ್ಬನ ಹೆಲ್ಪ್ ಬೇಕಾಗ, ಕಣ್ಣು ಕಾಣದ್ರೆ ಜೊತೆಗೆ ಒಬ್ಬನು ಬೇಕು, ಕಿವಿ ಕೇಳೋದಿಲ್ಲ, ಇನ್ನು ಏನಂದ್ರು ಏನಂದ್ರು ಅಂತ ಹೇಳೋದಕ್ಕೆ ಅವನು ಬೇಕು. ಕಾಲು ಕಡೆ ಎತ್ಕೊಂಡು ಹೋಗಕ್ಕೆ ಮೂರು ಜನ ಒಬ್ಬನು ಸಾಕಾಗೋದಿಲ್ಲ, ಕಾಲಿಲ್ಲದ ಹೋಗ್ಬಿಟ್ಟು ಇನ್ನು ಭಾಳ ಜನ ಬೇಕಾಗ್ತಾರೆ. ಕೈಯಿಲ್ಲದ ಹೋದ್ರೆ ಎಷ್ಟು ಜನ ಬಾಯಲ್ಲಿ ಇಡಬೇಕು, ತಿನ್ನಕ್ಕೆ ಬರೋದಿಲ್ಲ. ಯೋಚನೆ ಮಾಡಿ, ಒಂದೊಂದು ಇಂದ್ರಿಯಕ್ಕೆ ಎಷ್ಟು ಬೆಲೆ ಇದೆ ಅಂದರೆ, ಇವತ್ತು 10 ಇಂದ್ರಿಯ ನಮಗಿತ್ತು ಅಂತ ಕೇಳಿ ದೇವರು ನಮ್ಮ ಜೊತೆಗೆ ಎಷ್ಟು ಜನ ಕೊಟ್ಟಾಗ ಗೊತ್ತಾ ನಮಗೀಗ? ಅಷ್ಟು ಜನ ಇದ್ದಾಗ ಲೆಕ್ಕ. ಅವ್ರು ಆಟೋಮೆಟಿಕ್ ದೇವತೆಗಳನ್ನ ಪರಮಾತ್ಮ ನಮಗೆ ಕಳಿಸಿದ್ದಾರೆ. ತತ್ವಾಭಿಮಾನಿ ದೇವತೆಗಳು ಅಂತ ಸೈನ್ಸ್ ಇದೆಲ್ಲ ಹೇಳೋದಿಲ್ಲ, ಶಾಸ್ತ್ರ ಹೇಳಿದ್ರು. ಸೈನ್ಸ್ ಎಲ್ಲರೂ ಸರಿಯಾಗಿ ಏನ್ಬಿಡ್ತಾರೆ, ಡೆಡ್. ಯಾಕೆ ಏನಾಯ್ತು ಗೊತ್ತಿಲ್ಲ ಅವ್ರಿಗೆ. ಅದು ಗೊತ್ತಿರೋದು ರಾಯರಂತವ್ರು ಕಣ್ಣು ಕಣ್ಣು ಹೇಳ್ತಾನೆ, ಕಣ್ಣು ಬರೋ ಸಾಧ್ಯತೆ ಇಲ್ಲ, ಟೋಟಲಿ ಗಾನ್ ಅಂತ ಹೇಳ್ಬಿಡ್ತಾರೆ. ಅದ್ರ ಕ್ಯಾಟ್ರಾಕ್ಟ್ ಬಂದು ತೆಗೆದ, ಲಾಂಗ್ ಸೈಟ್ ಸರಿ ಮಾಡ್ದ, ಏನೋ ಲೆನ್ಸ್ ಎಲ್ಲ ಸರಿ ಹೋಯ್ತು, ಅವಾಗ 80-90 ಆಯ್ತು, ಕಣ್ಣು ಹೋಯ್ತು, ಏನೂ ಮಾಡೋಕ್ಕಾಗೋದಿಲ್ಲ, ಬೇಸಿಕ್ ನರ್ವಸ್ ಹತ್ತು ಹೋಗಿದೆ, ಇಟ್ಸ್ ಇಂಪಾಸಿಬಲ್ ಟು ಟ್ರೀಟ್ ಅಂದ್ ಬಿಡ್ತಾರೆ, ಮೂರು ಹೋಯ್ತಾರೆ. ಅದು ಇದು ಮೆಟೀರಿಯಲ್ ಇದರಲ್ಲಿ ಎಂಡ್ ಅದು. ಅಂಥ ಕೆಲಸ ರಾಯರ ಹತ್ರ ಹೋದ್ರೆ ಕಣ್ಣು ಕೊಡ್ತಾರೆ, ಅಂಧೋ ಬದಿಯ ದೃಷ್ಟಿ ಸಾಕು. ಆಶ್ಚರ್ಯ ಇಲ್ಲಿ ಟೋಟಲಿ ಫೇಲ್ ಆಗಿದೆ. ಇಲ್ಲಿ ಯಾತಕ್ಕೆ ಕೊಡ್ತಾರೆ ಅಂದರೆ ಮೆಥಡ್ಡೇ ಬೇರೆ, ತತ್ವಾಭಿಮಾನ ದೇವತೆಗಳನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಇವತ್ತು ಇಲ್ಲಿ ಸಿಗೋದಿಲ್ಲ ಫಾರಿನಲ್ಲಿ ಸಿಗುತ್ತೆ ಅಂತಾರಲ್ಲ, ಹಾಗೆ ಇಲ್ಲಿ ಸಿಗೋದಿಲ್ಲ ಅಲ್ಲಿ ಹೋದ್ರೆ ಕೆಲಸ ಆಗುತ್ತೆ ಅಂತಾರೆ. ಇಲ್ಲಿ ಹೋದ್ರೆ ಫಾರಿನ್ಗೆ ಹೋದ್ರೆ ಸೈನ್ಸಲ್ಲಿ ಕೆಲಸ ಆಗುತ್ತೆ, ಮಂತ್ರಾಲಯಕ್ಕೋ ತಿರುಕಲ್ಲಿ ಇರುಗೋ ಸೋಜಾಗ ಹೋದ್ರೆ ಅಲ್ಲಿ ಕೆಲಸ ಆಗುತ್ತೆ. ಅದು ಇಲ್ಲಿ ಕೆಲಸ ಆಗಿದ್ರೆ ಅಲ್ಲಿ ಕೆಲಸ ಆಗೋ ಹಾಗೆ ದೇವತೆಗಳಿಂದ ಕೆಲಸ ಆಗುತ್ತೆ. ಎಂಥ ದೇಹ ನಮ್ಮದು? ಅದನ್ನೇ ದಾಸರು ಹೇಳ್ತಾರೆ, ಯೋಚನೆ ಮಾಡಬೇಡಿ. ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ. ಯಾವ್ಯಾವುದೋ ದಾಸರು ಇಲ್ಲದ್ರೆ ಹೇಳೋದಕ್ಕೆ ಹೋಗೋದೇ ಇಲ್ಲ ಅವರು. ನಮಗೇನಿದೆ ಅದನ್ನು ಯೋಚನೆ ಮಾಡಿ. ನಾವೆಲ್ಲ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ನಮಗೆ. ಅದಿದ್ರೆ ಹೀಗೆ ಮಾಡ್ತಿದ್ದೆ, ಇದ್ದಿದ್ರೆ ಹಾಗೆ ಮಾಡ್ತಿದ್ದೆ, ಏನೋ ಮಾಡ್ತಾರೆ, ಏನಿಲ್ಲ ಅದಿದ್ದು ಹೀಗೆ ಮಾಡ್ತಿದ್ದವನು, ಏನು ಮಾಡ್ತಿರಲಿಲ್ಲ ನೋಡಿದ್ರೆ ಸಮಾಧಾನ ಕೇಳ್ಬಿಡ್ತಾನೆ ಅಷ್ಟೇ. ಏನಿದ್ರೆ ಏನೋ ಮಾಡ್ತಿದ್ದೆ, ಎಲ್ಲ ಸುಳ್ಳು, ನಿಮ್ಗೇನಿದೆಯೋ ಅದರಲ್ಲಿ ಮಾಡಿ ಅಂತ ಹೇಳ್ತಾರೆ. ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ. ನಾವೆಲ್ಲ ಮಾಡ್ತಿರೋ ತಪ್ಪು ಅಂದ್ರೆ, ಯಾರೋ ಏನೋ ಮಾಡ್ತಾರೆ ಮಾಡ್ತಾರೆ ಬಿಡ್ತಾರೆ ನಮಗೆಲ್ಲ, ನಾವೇನು ಮಾಡಬಹುದು ಅದನ್ನು ಮಾಡಬೇಕು. ನಾವೇನು ಮಾಡಕ್ಕೆ ಬರುತ್ತೆ, ನಮ್ಮ ವಿತಿನ್ ಅವರ್ ಲಿಮಿಟೇಷನ್ಸ್. ನಮಗೆ ದೇವರು ಶಕ್ತಿ ಕೊಟ್ಟಿದ್ದಾನೆ, ಜ್ಞಾನ ಕೊಟ್ಟಿದ್ದಾನೆ, ಅದರ ಪೂರ್ತಿ ಉಪಯೋಗ ಮಾಡ್ಕೊಳ್ಳೋದು ನಮ್ಮ ಬದುಕಿಗೆ ಅರ್ಥ ಇಲ್ಲ. ಅದನ್ನು ಚಿಂತನೆ ಮಾಡೋದಕ್ಕೆ ಪುನರವಲೋಕನ ಮಾಡೋಕ್ಕೆ ಯುಗಾದಿ ದಿವಸ ಬಹಳ ಶ್ರೇಷ್ಠವಾದಂಥ ದಿವಸ. ಸಾಧನೆ ನ್ಯೂ ಇಯರ್ ಶುರುವಾಗುತ್ತೆ, ಫೈನಾನ್ಷಿಯಲ್ ಇಯರ್ ಬೇರೆ, ಈ ಇಯರ್ ಬೇರೆ, ಕ್ಯಾಲೆಂಡರ್ ಇಯರ್ ಬೇರೆ, ಫೈನಾನ್ಷಿಯಲ್ ಇಯರ್ ಬೇರೆ. ನಮಗೆ ಅಕಾಡೆಮಿಕ್ ಹೋದ್ರೆ ಅದು ಬೇರೆ, ಅಕಾಡೆಮಿಕ್ ಇಯರ್ ಬೇರೆ, ಮೂರು ಇಯರ್ಗಳನ್ನು ಕಾಣ್ತೇವೆ ನಾವು. ಆದರೆ ಇವತ್ತು ನಮಗೆಲ್ಲ ಕೂಡ ಮತ್ತು ಧಾರ್ಮಿಕವಾದ ವರ್ಷ ಇದೆ. ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ತಾತ್ವಿಕವಾಗಿ ದೊಡ್ಡ ಸಾಧನೆ ಮಾಡೋದಕ್ಕೆ ಒಂದು ಗುರಿ. ಎಲ್ಲರೂ ಏಕಾಚಿ ನೋಡಿ, ಎಲ್ಲ ಭಗವಂತನೇ ದೇವತೆ. ಅದಕ್ಕೆ ಯಾವುದೇ ಹಬ್ಬ ಹುಣ್ಣಿವೆ ತಗೊಳ್ಳಿ, ಕೊನೆಗೆ ಅಂತರ್ಗತ ಎಲ್ಲ ಯಾವುದೇ ದೇವತೆ ಪೂಜೆ ಮಾಡಿದ್ರು ಕೂಡ ಎಂಡಾಗದಲ್ಲಿ ಅಂತರ್ಗತ ಭಾರತೀಯರೊಳ ಮುಖ್ಯ ಪ್ರಾಣ ಅಂತರ್ಗತ ನಾರಾಯಣನಿಗೆ ಪೂಜೆ ಆಗಬೇಕು ಹೊರತು ಬೇರೆಯವರಿಗಲ್ಲ. ಈ ಕಾನ್ಸೆಪ್ಟಿಂದ ನಾವು ಬದುಕಿದರೆ ಆಫೀಸಲ್ಲಿ ಯಾರೇ ಏನೇ ಫೈಲ್ ಕೊಟ್ಟರು ಕೂಡ ಮೇನ್ ಚೀಫ್ ಆಫೀಸರ್ ಹೋಗಲೇಬೇಕು. ಅದು ಕೊಡೋದು ಎಲ್ಲ ಕೊಡ್ಬೋದು, ನೀವೀಗ ಫೈನಲ್ ಸೆಟಲ್ಮೆಂಟ್ ಅಲ್ಲೇ ಆಗಬೇಕು. ಅದು ಗೊತ್ತಿದೆ ಲೋಕದಲ್ಲಿ, ನಮಗೆ ಅದು ಗೊತ್ತಿದೆ, ಶಾಸ್ತ್ರದಲ್ಲಿ ಮರೆತುಬಿಟ್ಟಿದ್ದೇವೆ. ಎಲ್ಲೆಲ್ಲೋ ಹೋಗುವ ಜನಗಳಿದ್ದಾರೆ, ಅದೆಲ್ಲ ಬಿಟ್ಟುಬಿಟ್ಟು ಸರಿಯಾದ ರೀತಿಯಲ್ಲಿ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃ ಗತಿ ಅಂತ ಬದುಕ್ತಕ್ಕಂಥ ದೀಕ್ಷೆ ಇರಬೇಕು. ನಮಗೆ ಪರ್ಪಸ್ ಇದೆ, ದೇವರು ಪರ್ಪಸ್ ಇಂದ ಹುಟ್ಟಿಸಿದ್ದಾರೆ. ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಕಳಿಸಿದ್ದಾರೆ. ಸ್ಕೂಲ್ ಮಕ್ಕಳನ್ನ ಸ್ಕೂಲಿಗೆ ಸುಮ್ಮನೆ ಕರೆಸೋದಿಲ್ಲ, ಜ್ಞಾನಾರ್ಜನೆಗೆ ಸೇರಿಸ್ತಾರೆ. ಮನುಷ್ಯ ಜನ್ಮ ಕೊಟ್ಟರು ಜ್ಞಾನಾರ್ಜನೆಗೋಸ್ಕರ. ಬ್ರಹ್ಮಾವಬೋಧ ದಿಶಣಂ ಬುಧಮಾಪ ದೇವ, ತತ್ವಜ್ಞಾನ ಸಂಪಾದನೆಗೋಸ್ಕರ ದೇವರು ದೇಹ ಕೊಟ್ಟಿರೋದ್ರಿಂದ ಅದನ್ನ ಸಾರ್ಥಕ ಮಾಡದೆ ಹೋದ್ರೆ ನಾವು ದೇವರಿಗೆ ವಂಚನೆ ಮಾಡಿದಂತ ಮಹಾಪಾಪಿಗಳಾಗ್ತೀವಿ. ನಮ್ಮ ಗುರಿ ಹೋಯ್ತು, ಮೋಸ ಮಾಡಿದ ಪಾಪ ಬೇರೆ ಬಂತು. ಇದು ದೇಹದ ಮಹತ್ವ ಅರ್ಥ ಮಾಡ್ಕೋಬೇಕು ನಾವು. ಆ ಮಹತ್ವ ಇಲ್ಲದೆ ಎಷ್ಟರ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರೆ ನೋಡ್ತಿರ್ತಾರೆ ಪೇಪರ್ನೊಳಗೆ ಹುಡುಗರು, ಪರೀಕ್ಷೆ ನಾಳೆನೇ ಸಾಯ್ತಾರೆ, ರಿಸಲ್ಟ್ ನಾಳೆ ಸಾಯ್ತಾರೆ, ರಿಸಲ್ಟ್ ಬಂತು ಸಾಯ್ತಾರೆ. ಇವೆಲ್ಲ ಇದು ರಿಸಲ್ಟ್ ಅರ್ಥ ಇದೆ, ಅದು ಫೈನಲ್ ಅಲ್ಲ ಯಾವುದು ಕೂಡ. ಅಲ್ಲೆಲ್ಲ ಫೇಲ್ ಆದ್ರೆ ಸಾಯ್ಬಾರದು, ದೇವರನ್ನು ಆರಾಧನೆ ಮಾಡಿದ್ರೆ ಫೇಲ್ ಆದ್ರೆ ಸಾಯ್ಬೇಕಾಗತ್ತೆ. ಅದನ್ನೇ ದಾಸರು ಹೇಳ್ತಾರೆ, ಶ್ರೀ ರಮಣ ತವಚರಣ ದೊರಕುವುದು ಹೇಗಿನ್ನೂ ಪರಮ ಪಾಪಿಷ್ಠ ನಾನು, ಬೇಸಿಕ್ ಡ್ಯೂಟಿ. ಇವತ್ತು ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಬೇರೆ ಬೆರಗ ಸಾವಿರ ದಾರಿ ಇದ್ದೀನಿ ಮತ್ತೆ ಬದುಕಲಿಕ್ಕೆ, ಅದು ಫೈನಲ್ ಏನೂ ಅಲ್ಲ. ಆದ್ರೆ ಒಳ್ಳೇದೇ, ಆದ್ರೆ ಹೋದ್ರೆ ಬಿಡಂತದೇನಲ್ಲ. ಆದ್ರೆ ಬೇಸಿಕ್ ಇದೆಯಲ್ಲ, ಮನುಷ್ಯನಾಗಿ ಬದುಕೋದಿದೆ, ಭಗವದ್ ಭಕ್ತನಾಗಿ ಬದುಕೋದಿದೆ, ಗುರುಗಳಿಗೆ ಪ್ರಿಯನಾಗಿ ಬದುಕೋದಿದೆ. ಅದು ಮಾತ್ರ ನಾವು ಹೋದ್ರೆ ನಾವು ದುಃಖ ಪಡಬೇಕು. ಅದಕ್ಕೆ ದಾಸರು ಹೇಳಬೇಕು, ಅದನ್ನೇ ರಿಸ್ಟ್ ಕೊಡ್ತಾರೆ. ಶೋಧಿಸಿದ ಚಿನ್ನಕ್ಕೆ ಸಮರಾದ ವೈಷ್ಣವರ ಪದಕ್ಕೆ ಬೀಳಲಿಲ್ಲ, ಬಾದರಾಯಣ ಕೃತ ಭಾಗವತ ಕೇಳುವಲ್ಲಿ ಆಧಾರವೇ ಹುಟ್ಟಲಿಲ್ಲ, ವಾದಿಗಳ ಮತ ಬಳಿದು ಮಧ್ವ ಸಿದ್ಧಾಂತದ ಹಾದಿಗೆ ಹೋಗಲಿಲ್ಲ, ವೇದ ಬಾಹ್ಯರಿಗೆರೆಗೆ ಅಪಸವ್ಯ ಮನನಾಗಿ ಓದಿಕೊಂಡೆನೋ ಇದೆಲ್ಲ ಸಲ್ಲ, ಶ್ರೀರಮಣ ತವ ಚರಣ ದೊರಕುವುದು ಹೇಗಿನ್ನು ಪರಮ ಪಾಪಿಷ್ಠ ನಾನು, ನಮ್ಮ ಆತ್ಮಾವಲೋಕನ ಹೇಗೆ ಮಾಡಿಕೊಳ್ಬೇಕು ಅಂತ ಹೇಳುತ್ತಾರೆ. ಇದು ದೇಹ ಪ್ರಶಂಸ, ನಮ್ಮ ದೇಹದನ್ನ ನಮ್ಮ ಕೊನೆಯ ಮೊಮೆಂಟ್ವರೆಗೂ ಉಪಯೋಗಿಸ್ಬೇಕಾದ್ರೆ. ಮತ್ತು ಇಂಪಾರ್ಟೆಂಟ್ ಕಾರು ಹೊರಗೆ ತೆಗೆಯೋದು ಒಳಗಿಡೋದು, ಒರೆಸೋದು ಒಳಗಿಡೋದು, ಒರೆಸೋದು ಒಳಗಿಡೋದು, ಏನು ಮಾಡಬೇಕಾದ್ರಿಂದ ಅದು ಸುಖ ಮಾಡಿದ್ರೆ ಸುಖ ಏನೋ ಮಾಡಬಹುದಾಗಿತ್ತು, ಅದರಿಂದ ಏನು ಪ್ರಯೋಜನ. ಬಟ್ ಟ್ರಾವೆಲ್ ಮಾಡ್ತಾನೆ, ಬದಲಿ ಹತ್ತಿರ ಹೊರಟ, ವೆರಿ ಗುಡ್ ಅಂತೇಳಿ ಒಳ್ಳೆ ಬಂದ ಅವನು ಬೇಕಾದ್ರೆ ಮಾಡಿಬಿಟ್ಟ, ಫಸ್ಟ್ ಕ್ಲಾಸ್ ಕಾರ್ ಮಧ್ಯೆ ಪ್ರಾಬ್ಲಮೇ ಇಲ್ಲ. ಎಷ್ಟದು ಅದು ದಯ ಅಂದ್ರೆ ಹಾಗಾದ್ರೆ. ಅದಕ್ಕೆ ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ನಮಗೆ ಕಾರಿನ ಬೆಲೆ ಅರ್ಥ ಆಗುತ್ತೆ, ಎಲ್ಲ ಅರ್ಥ ಆಗುತ್ತೆ, ಆದ್ರೆ ನಮ್ಮ ದೇಹದ ಬೆಲೆ ನಮಗೆ ಗೊತ್ತಿಲ್ಲ. ಇವತ್ತು ನಮ್ಮ ದೇಹವನ್ನ ಇವತ್ತು ಕಾರ್ ಮೇಂಟೈನ್ ಮಾಡೋಕೆ ಒರೆಸಿದ್ದು ಒರೆಸಿದ್ದೆ, ಅದಕ್ಕೆ ಎಲ್ಲ ಇದು ನೋಡ್ತಾರೆ, ಒಳ್ಳೆ ಪ್ಯೂರ್ ಆಯಿಲ್ ಹಾಕಾಯ ಅಂತ ಹೇಳ್ತಾರೆ. ತಾನು ಎಲ್ಲೋ ತಿಂದು ಬಂದಿರ್ತಾನೆ, ಪ್ಯೂರ್ ಆಯಿಲ್ ಹಾಕ್ಬೇಕು ಅದಕ್ಕೆ. ತಾನು ಪ್ಯೂರ್ ಫುಡ್ ತಗೋತಾರ ಇಲ್ಲ, ಅದಕ್ಕೆ ಪ್ಯೂರ್ ಆಯಿಲ್ ಬೇಕಂತ, ಪ್ಯೂರ್ ಪೆಟ್ರೋಲ್ ಬೇಕು. ಅಂದ್ರೆ ಅದಕ್ಕೆ ಪ್ಯೂರು ನಮಗೆ ಪೂರ ಆಗಿದ್ರೆ ಅವನು ಪ್ಯೂರ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ದೇಹ ಹೇಗಿರಬೇಕು ಯೋಚನೆ ಮಾಡಬೇಕು. ಕಾರು ಮೇಂಟೆನೆನ್ಸ್ ಏನೋ, ಡ್ರೈವರ್ ಬಾಯಿ ಬಂದಾಗ ಬೈದ್ಬಿಡ್ತೇನೆ, ಏನೇ ಮೇಂಟೈನ್ ಮಾಡೋದು ಹೀಗೇನೆ ಕಾರನ್ನ ಅಂತ ಬೈತಾನೆ. ದೇವರು ನಮ್ಮನ್ನು ಬರೋದಿಲ್ವ, ನಮ್ಮ ದೇಹ ಹೇಗೆ ಮೇಂಟೈನ್ ಮಾಡೋದನ್ನ ಕೇಳೋದಿಲ್ಲ ದೇವರು. ಇಂಥ ದೇಹ ಕೊಟ್ಟಿದ್ದೀನಿ ಯಾಕೆ ಮೇಂಟೈನ್ ಮಾಡ್ತಾ ಇಲ್ಲ, ಅದನ್ನೆಲ್ಲ ತಿಳ್ಕೊಳ್ಬೇಕಾದ್ರೆ ಈ ವರ್ಷದ ಪೂರ್ತಿ ನೋಡ್ಕೋತೇವಲ್ಲ, ಎಂದು ಉಪವಾಸ ಮಾಡಬೇಕು, ಎಂದು ಮಾಡಬಾರದು, ಎಂದು ಗ್ರಹಣ, ಎಂದು ಆಹಾರ ತಗೋಬೇಕು, ಅದೆಲ್ಲ ಮೇಂಟೆನೆನ್ಸ್. ಇದೊಂದು ಲಿಟ್ರೇಚರ್ ಅದು. ಒಂದು ಯಾವುದೇ ಮಿಷನ್ ಕೊಟ್ಟಾಗ ಗೂಡ್ಸ್ ಕೊಟ್ಟ ತಕ್ಷಣ ಏನು ಮಾಡ್ತಾರೆ, ಲಿಟ್ರೇಚರ್ ಕೊಡ್ತಾರೆ, ಅದಕ್ಕೆ ತಕ್ಕಂತೆ ನಡ್ಕೋಬೇಕು. ನೀವು ಅವರವರ ಕಂಪ್ನಿ ರೆಸ್ಪಾನ್ಸಿಬಲ್, ಇಲ್ಲವರ ಕಂಪ್ನಿ ರೆಸ್ಪಾನ್ಸಿಬಲ್ ಅಲ್ಲ. ಮೇಂಟೆನೆನ್ಸ್ ಈ ರೀತಿ ಇದ್ರೆ ಮಾತ್ರ ಅವರು ಪೂರ್ತಿ ಗ್ಯಾರಂಟಿ ಕೊಡ್ತಾರೆ. ದೇವರು ಗ್ಯಾರಂಟಿ ಕೊಡ್ತಾರೆ, 100 ವರ್ಷ ಗ್ಯಾರಂಟಿ ಕೊಡ್ತೇನೆ ನಿಮಗೆ, ಪ್ರೊವೈಡೆಡ್ ಈ ರೀತಿ ಬದುಕಿ ಅಂತ ಹೇಳ್ತಾರೆ. ಈ ರೀತಿ ಬದಿ ಒಂದು ದೊಡ್ಡ ಬದುಕಲಕ್ಕೂ ತಯಾರಿಲ್ಲ ನಾವು ಹಾಗೆ ಅಂತ ಕೇಳಿದ್ರೆ ಹೇಗೆ ಸಾಧ್ಯ? ಈಗ ಏಕಾದ್ರೂ ಉಪವಾಸ ಮಾಡಿ ಆಯುಷ್ಯ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ತಾನೆ ಪರಮಾತ್ಮ. ಇದು ನಮ್ಮ ಕಲ್ಯಾಣಕ್ಕೆ ಮಾಡಿದ್ದು. 100 ವರ್ಷಗಳ ಪೂರ್ತಿಯಾದ ಜೀವನವನ್ನ ಗುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇ ಶತಂ ಸಮಾಹ. ಈ ಮಾತು ಅರ್ಥ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಜೀವನ ಸಾರ್ಥಕ ಮಾಡ್ಕೋಬೇಕು. ಒಂದೊಂದು ಕಾಲ ಏನಾದರೂ ಹೋದ್ರೆ ಮತ್ತೆ, ಒಂದು ಮನೆ ಹೋದ್ರೆ ಮತ್ತೆ ಬರಬಹುದು, ಕಂಪನಿ ಹೋದ್ರೆ ಮತ್ತೆ ಕಟ್ಟಬಹುದು, ಜಗತ್ತಲ್ಲಿ ಏನು ಬೇಕಾದ್ರೂ ಮತ್ತೆ ವಾಪಸ್ ತರಬಹುದು. ಆದ್ರೆ ಟೈಮ್ ಎಷ್ಟು ದೊಡ್ಡದು ಅಂದ್ರೆ ಒಂದು ದಿವಸ ಅಲ್ಲ, ಒಂದು ಸೆಕೆಂಡ್ ಅಲ್ಲ, ಫ್ರಾಕ್ಷನ್ ಆಫ್ ಸೆಕೆಂಡ್ ಅನ್ನು ವಾಪಸ್ ತರೋ ಶಕ್ತಿ ಜಗತ್ತು ಯಾರ್ಯಾರಿಗೂ ಇಲ್ಲ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಷ್ಟು ಪ್ರೆಷಸ್ ಟೈಮ್ ಅದು. ಇವರಂದ್ರೆ ಒಂದೊಂದು ಕ್ಷಣ ಕ್ಷಣ ಅಷ್ಟು ದೊಡ್ಡ ಕ್ಷಣ. ನಮಗೆ ಅದು ಗೊತ್ತೇ ಇಲ್ಲ. ಕ್ರಿಕೆಟ್ ಮ್ಯಾಚ್ ನೋಡ್ತಾ ಕಳಿಯೋರು ಯಾರು, ಸೀರಿಯಲ್ ನೋಡ್ತಾ ಅಂತ ಗೋವಿಂದ ಕೆಲವು ಬದುಕೇ ಸೀರಿಯಲ್ಗೆ ಆಗಿಬಿಟ್ಟಿದ್ದೇವೆ. ಸಂಕಲ್ಪ ಬೇರೆದ ನೋಡೋದು, ಸಂಕಲ್ಪ ಮಾಡಿದ್ರೆ ಯುಗಾದಿ ಬಹಳ ಒಳ್ಳೇದಾಗ್ತದೆ ಅವ್ರಿಗೆ. ಏನು ಏನಿಲ್ಲ ಅಲ್ಲ, ಅದೇ ಗೋಳು ಅದೇ ಇದು ಏನಿರೋದಿಲ್ಲ ಅದರೊಳಗೆಲ್ಲ. ಅದಕ್ಕೇನು ನಮಗೆ ಪ್ಲಸ್ ಗೋಳು, ಅವ್ರು ನಮಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅದಿಷ್ಟು ಕೂಡ. ಅವ್ರು ಏನು ಅನುಭವಿಸ್ತಾರೆ ಇವರು ಟ್ರಾನ್ಸ್ಫರ್ ಮಾಡೋದು ಮನೆಗೆ ಹೋಗ್ಬಿಡ್ತಾರೆ ಆ ಕಡೆ. ಹಾಗಾಗಬಾರ್ದು. ಯಾವ ಕಥೆಗಳು ಒಂದ್ಸರಿ ತಿಳಿಸಿರುತ್ತೆ ಮುಗಿದು ಹಣೆ ಬಾಳ ಇಷ್ಟೇ, ಯಾಕೆ ನೋಡೋದು, ನೋಡೋದು ತಪ್ಪಲ್ಲ, ಯುಎಲ್ಎ ಇಷ್ಟ ಬಿಟ್ಬಿಡೋ ಕಲಿ, ದಿಸ್ ಎ ವೇಸ್ಟ್ ಅಂತೆ. ಅದು ಹೆಣನೆ ನೋಡ್ತಾ ಇದ್ದು ತಪ್ಪಾಗುತ್ತೆ. ಕೆಲವು ಲೋಕ ಪರಮಾತ್ಮ ಯಾತಕ್ಕೆಲ್ಲ ಇಟ್ಟಿದ್ದಾನೆ ಅಂದ್ರೆ ಜಸ್ಟ್ ನೋಡೋದನ್ನ, ಯೂಸ್ಲೆಸ್ ಆಗಿದ್ದು ಬಿಟ್ಬಿಡು. ಯೂಸ್ ತರಕಾರಿ ತಗೊಳ್ಳೋ ಎಲ್ಲ ತಗೊಳ್ತಾನೆ, ಬೇಕಾದ ಮಾಡಿ ಸೆಲೆಕ್ಟ್ ಮಾಡ್ತಾನಲ್ಲ. ಇವತ್ತಾಗಲ್ಲ ತರಕಾರಿ ಎಲ್ಲ ತಗೊಳ್ಳೋದಿಲ್ಲ, ಚಿವಿರಿ ಸೀರಿಯಲ್ ಎಲ್ಲ ನೋಡ್ತಾನೆ, ಇದು ಸಮಸ್ಯೆ ಆಗಿರೋದು. ಪ್ರತಿಯೊಂದು ಸೀರಿಯಲ್ ನೋಡ್ಲೇಬೇಕು, ಶುರುವಾಗಿ ಬಿಡ್ತಾ ಏನು ತನ್ನ ಲೈಫ್ ಬದುಕಿರೋದ ನೋಡೋಕ್ಕೋಸ್ಕರ ಇದ್ದಾಗ. ಎಷ್ಟು ಮೂರ್ಖರಿದ್ದಾರೆ, ದಿನೇ 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 ಎಷ್ಟು ಹಾಳಾಗ್ತಿದ್ದಾರೆ ಜನ, ಕಾಲವನ್ನು ಹ್ಯಾಕ್ ಕಳ್ಕೊತಿದ್ದಾರೆ. ವಾಪಸ್ ಬರುತ್ತಾ ನಿಮಗೆ ಒಂದು ಇವ್ರು ನೋಡಿದ್ರೆ ಹೀಗೆ ಅಲ್ಲಿ ಹುಡುಗರೆಲ್ಲ ಕೂಡ ಮ್ಯಾಚ್ಗಳು ಅವ್ರಿಗೆ ಮ್ಯಾಚ್ ಇವರಿಗೆ ಇದು ಅವ್ರು ಅಲ್ಲಿ ಕಳ್ಕೊತಾರೆ, ಇವ್ರು ಇಲ್ಲಿ ಕಳ್ಕೊತಾರೆ. ವರ್ಷ ಪೂರ್ತಿ ಮ್ಯಾಚಸ್ ಇರುತ್ತೆ, ವರ್ಷ ಪೂರ್ತಿ ಇದ್ರು ಟೆಸ್ಟ್ ಮ್ಯಾಚ್ ಅಂದ್ರೆ ಸೀರಿಯಲ್ ಇದ್ದಾಗ ಬೆಳಗ್ಗೆ 1, 2, 3, 4, 5 ಇವೆಲ್ಲ ಒಂದೇ ಒಂದೊಂದು ಎಪಿಸೋಡ್ ಇದ್ದಾಗ ಏನು ಪ್ರಯೋಜನ ಇಲ್ಲ. ಅದನ್ನ ಹೇಳೋರು ಯಾರಿದ್ದಾರೆ ನಿಮಗೆ ಹೇಳಕ್ಕೆ ಅಂತ ವ್ಯವಸ್ಥೆ ನಮ್ಗೆ ಮುಂದಿನೇ ಇಲ್ಲ ತಿಳ್ಕೊಂಡ್ಬಿಟ್ಟಿದೆ. ಬದುಕಿಗೆ ಅರ್ಥನೇ ಇಲ್ಲ ಅಂತ ಭಾವಿಸಿದ್ದೇವೆ. ಆಚಾರ್ಯ ಹೇಳ್ತಾರೆ ವಾಡಿ ಹುಷಾರಾಗಿರಿ, ಅಚ್ಚನೆಯೋ ಹೃಷೀಕೇಶ, ಹೃಷೀಕೇಶು ದೃಢೇಶು ವೈ ಅದೃಢೇಶು ಹೃಷೀಕೇಶು ಹೃಷೀಕೇಶಂ ಸ್ಮರಂತಿಕೆ. ಇಂದ್ರಿಯಗಳು ಗಟ್ಟಿಮುಟ್ಟಾಗಿದ್ದಾಗ ದೇವರ ಆರಾಧನೆ ಮಾಡಿ, ಅವನು ಏನ್ ಮಾಡಕ್ಕಾಗತ್ತೆ ನಿಮ್ ಕೈಲಿ ಅಂತ ಕೇಳುತ್ತಾರೆ. ಅದನ್ನೇ ದಾಸರು ಬರೆದಿದ್ದು, ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರಳು ಆಗುವಾರೆ, ಅದೇ ಮಾತು. ಯಾವತ್ ಚಿಂತಯತೆ ಜಂತು ವಿಷಯಾನ್ ವಿಷ ಸನ್ನಿಭಾನ್ ತಾವತ್ ಚಿಂತಯತೆ ವಿಷ್ಣು ದೇವಂ ಕೋನ ಮುಚ್ಚೇತ ಬಂಧನಾತ್. ನೀವು ಲೌಕಿಕ ವಿಚಾರದ ಬಗ್ಗೆ ಗಮನ ಕೊಡ್ತೀರಲ್ಲ, ಹೆಚ್ಚು ಟೈಮ್ ಕೊಡಬೇಡಿ ದೇವರ ಬಗ್ಗೆ. ಲೌಕಿಕ ಬಗ್ಗೆ ಗಮನ ಕೊಡ್ತೀರ ಅಷ್ಟೇ ದೇವರ ಕಡೆ ಕೊಟ್ಟರೆ ಅಭಿಮಾನ ಗ್ಯಾರಂಟಿ ಬರುತ್ತೆ ಅಂತ ಹೇಳ್ತಾ ದೇವರಾಗಿ ಕರ್ಕೊಂಡು ಹೋಗ್ತಾನೆ ದೇವ್. ಅದು ಎಷ್ಟು ಕೊಡ್ತೀವಿ ಅಂತ ಗೊತ್ತ. ನಾವೀಗ ಪರಮಾವಧಿ ವಿಷಯ ಕೊಡ್ತೀವಿ. ನಮ್ಮ ಜೀವನದಲ್ಲಿ ಪರಮಾವಧಿ ವಿಷಯವನ್ನ ಲೌಕಿಕ ಕೊಡ್ತಿರೋದ್ರಿಂದ ನಿಜವಾದ ಬೆನಿಫಿಟ್ ತೊಗೊಳಕ್ ಆಗ್ತಾ ಇಲ್ಲ. ನಮಗೆ ಎಚ್ಚರಿಸ್ತಾರೆ ಮಧ್ವಾಚಾರ್ಯ ಮತ್ತೆ ಮತ್ತೆ, ಕಾಲಾದ ಏನೋ ತಿಳ್ಕೊಳಕ್ ಹೋಗ್ಬೇಡಿ, ಇವತ್ತು ಯಾವುದೋ ಭವಿಷ್ಯ ನೋಡಬೇಡಿ, ನಿಮ್ಮ ಸಾಧನೆ ಭವಿಷ್ಯವನ್ನು ನೋಡಿ. ಗೋಪಾಲದಾಸ ವಿಜಯದಾಸ ಹೇಳಿದ್ರಲ್ಲ, ಕಂಡವ್ರ ಭವಿಷ್ಯ ಹೇಳ್ತೀಯಲ್ಲ ಭಾಗಣ್ಣ, ನಿನ್ನ ಭವಿಷ್ಯ ಗೊತ್ತಾ ನಿನಗೆ, ಇನ್ನೊಬ್ರು ಭವಿಷ್ಯ ಹೇಳ್ತಾ ನಿಮ್ಮ ಭವಿಷ್ಯ ಕಳ್ಕೊಳ್ಳಕ್ ಆಗಬಾರದು. ಆ ದೃಷ್ಟಿಯಲ್ಲಿ ಬಹಳ ಎಚ್ಚರದಿಂದ ಇರಬೇಕು. ಆ ಎಚ್ಚರಿಕೆ ಕೊಡಲಿಕ್ಕೆ ಪಂಚಾಂಗ ಶ್ರವಣ ಬಹಳ ಅಮೂಲ್ಯವಾದದ್ದು. ಎಷ್ಟು ಕಾಲ ಚೈತ್ರ ಮಾಸದ ಧರ್ಮಗಳು ಅಂತಿದೆ, ವೈಶಾಖ ಮಾಸ ಮಾಡಬೇಕಾದ ಕಾರ್ಯಗಳು ಅಂತಿದೆ. ಕೆಲವು ಮಾಸ ಧರ್ಮಗಳು, ಏಕಾದಶಿಗಳು ಮಾಸ ಧರ್ಮ ಅಲ್ಲ, ಪ್ರತಿ ನಿತ್ಯ ಎಲ್ಲರಿಗೂ ಬೇಕಾದದ್ದು. ಕೆಲವರು ಮಾಡಬೇಕಾದದ್ದು ಏಕಾದಶಿ ಎಲ್ಲರೂ ಮಾಡಬೇಕಾದದ್ದು ಕೆಲವರಿಗೆ ಕೆಲವಕ್ಕೆ. ಆದರೆ ಏಕಾದಶಿ ಉಪವಾಸ, ಕೃಷ್ಣಾಷ್ಟಮಿ ಮೊದಲ ಎಲ್ಲರೂ ಮಾಡಲೇಬೇಕಾದ ಶ್ರೇಷ್ಠ ವ್ರತಗಳಾದ್ರಿಂದ ಅದ್ರ ಬಗ್ಗೆ ಗಮನ ಕೊಡಬೇಕು. ಸದ್ಯ ಪ್ಲಾನ್ ಮಾಡಬೇಕು, ಆಗೋದಿಲ್ಲ ಅಂತ ತುಂಬಾ ಜನ ಹೇಳ್ತಾರಲ್ಲ, ಯಾವ್ದಕ್ಕೆ ಗೊತ್ತಾ, ಸಡನ್ನೇ ಮಾಡಕ್ ಹೋಗ್ತಾರೆ ಆಗೋದಿಲ್ಲ. ಪ್ಲಾನ್ ಮಾಡ್ಕೋಬೇಕು. ಇವತ್ತು ಎಲ್ಲಿ ಈಗಲೇ ಕಷ್ಟ ಹೋಗೋಕ್ಕಾಗುತ್ತೆ ನಮಗೀಗ, ಪ್ಯಾಕಿಂಗ್ ಶುರು ಮಾಡೋದಲ್ಲ ಕೊನೆ ಪಂಚ. ಆ ಥರ ನಾವು ಮೊದಲಿಂದ ತಯಾರು ಮಾಡಿಕೊಂಡ್ರೆ ಮಾತ್ರ ಮಾಡಕ್ಕೆ ಬರುತ್ತೆ. ಆದ್ದರಿಂದ ಪಂಚಾಂಗ ಶ್ರವಣವನ್ನು ಕೇಳಿದ ಮೇಲೆ ವರ್ಷದ ಪೂರ್ತಿ ನೋಡ್ಕೊಂಡು, ಈ ವರ್ಷ ಈಗೆಲ್ಲ ಇರೋದ್ರಿಂದ ನಾನು ಇಂಥ ಕಾರ್ಯಕ್ರಮ ಹಾಕೊಳ್ಳೋಕೆ ಹೋಗೋದೇ ಇಲ್ಲ. ಆ ಥರ ಪ್ಲಾನ್ ಮಾಡಿದರೆ ಯಾವ ಧರ್ಮ ಸಾಧನೆ ಕೂಡ ಜೊತೆ ಬರೋದು ಇದೊಂದೇ, ಹುಡುಗರು ಜೊತೆಗೆ ಬರೋದಿಲ್ಲ. ಏಕೆಯೇ ಆನ್ಸರ್ ಪೇಪರ್ ಬರೀತಾನೆ, ಆನ್ಸರ್ ಪೇಪರ್ ಜೊತೆ ಬರೋದಿಲ್ಲ, ಮಾರ್ಕ್ಸ್ ಕಾರ್ಡ್ ಬರುತ್ತೆ. ಆಮೇಲೆ ಆನ್ಸರ್ ಪೇಪರ್ ಬರೆದು ಕೂಡ ಕೊಟ್ಬಿ, ಎಷ್ಟು ಚೆನ್ನಾಗಿ ಬರೆದ್ರು ಕೊಟ್ಬಿಡ್ಬೇಕೆ, ಖಾಲಿ ಬರೆದ್ರು ಕೊಡಬೇಕು, ಚೆನ್ನಾಗಿ ಬರೆದ್ರು ಕೊಡೋದು, ತಪ್ಪರೆದ್ರು ಕೊಡಬೇಕು. ಆದ್ರೆ ಮಾರ್ಕ್ಸ್ ಕಾರ್ಡ್ ಮಾತ್ರ ಕೈ ಕೊಡ್ತಾ, ಆನ್ಸರ್ ಪೇಪರ್ ಇಸ್ಕೊತಾರೆ, ಮಾರ್ಕ್ಸ್ ಕಾರ್ಡ್ ಕೈ ಕೊಡ್ತಾ. ಈ ದೇಹ ಹೋಗುತ್ತೆ, ನಮ್ಮ ಜ್ಞಾನ ದೇವರು ಕೊಡ್ತಾ. ದೇಹವನ್ನು ಕಳ್ಕೊಳ್ಳೋಕೆ ತಯಾರಿರಲೇಬೇಕು ನಾವು. ಆದರೆ ನಮ್ಮ ಆನ್ಸರ್ ಪೇಪರ್ ದುಡ್ಡು ಕೊಟ್ಟಿರ್ತೇವೆ ಆನ್ಸರ್ ಪೇಪರಿಗೆ, ಆದ್ರೆ ನಾವು ಒಯ್ಯೋಗಿಲ್ಲ, ದೇಹ ಯಾರೂ ಒಯ್ಯೋಗಿಲ್ಲ, ಬಿಟ್ಟು ಹೋಗಬೇಕು. ಆದರೆ ಜ್ಞಾನದಿಂದ ಏನು ಸಂಪಾದನೆ ಮಾಡಿರ್ತಾನೆ ಅದು ಉಳಿಸ್ಬೇಕು. ಆಚಾರ ಹೇಳ್ತಾರೆ, ಉಳಿಯೋದು ನಮಗೆ ಮೂರೇ ಅಂತ ಹೇಳ್ತಾರೆ. ಉಳಿಯೋದು ನಮಗೆ ಮೂರೇ, ಏನೇನೋ ಉಳಿಯುತ್ತೆ ಅಂತ ಲೆಕ್ಕ ಹಾಕೋಕೆ ಹೋಗಬೇಡಿ. ಪತಿತ ಶಾಸ್ತ್ಯ ದೇಹಸ್ಯ ಕಾಷ್ಟವಿಷ್ಠ ಸಮಸ್ಯ ಚ. ನಮ್ಮ ದೇಹಕ್ಕೆ ಆಮೇಲೆ ಏನು ಬೆಲೆ ಗೊತ್ತಾ, ಕಾಷ್ಟವಿಷ್ಠ ಅಥವಾ ಒಣಗಿದ ಬರೀ ಹೆಂಟೆ ಇದ್ದಾಗತ್ತೆ, ಏನು ವ್ಯಾಲ್ಯೂ ಇಲ್ಲ ಅದಕ್ಕೆ. ಆದರೆ ಮೂರು ಉಳಿಯುತ್ತೆ ಅಂತ ಹೇಳ್ತಾರೆ. ಏನದು? ವಿದ್ಯಾ ಕರ್ಮ ಸುತಾ ಇತಿ. ಪತಿತ ಶಾಸ್ತ್ಯ ದೇಹಸ್ಯ ಕಾಷ್ಟವಿಷ್ಠ ಸಮಸ್ಯ ಚ ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾ ಕರ್ಮ ಸುತಾ ಇತಿ. ಭೀಮಸೇನ ದೇವರು ರಾಜಸಭಾ ಪರ್ವದಲ್ಲಿ ಹೇಳತಕ್ಕಂಥ ಮಾತು. ವಿದ್ಯಾ ಏನು ಜ್ಞಾನ ಸಂಪಾದನೆ ಮಾಡಿದ್ದಾನೆ ಅದು ಶಾಶ್ವತವಾಗಿ ಬರುತ್ತೆ, ಮೋಕ್ಷದವರೆಗೂ ಬರುತ್ತೆ, ಬರೀ ಜನ್ಮಾಂತರಕ್ಕಲ್ಲ ಮೋಕ್ಷದವರೆಗೂ ಬರುತ್ತೆ. ಕರ್ಮ ಏನು ಸಾಧನೆ ಮಾಡಿರ್ತಾನಲ್ಲ, ನೆಕ್ಸ್ಟ್ ವಿದ್ಯಾ ಜ್ಞಾನ ಕರ್ಮ ಅಂಬುದು ಅಚೀವ್ಮೆಂಟ್. ಹಬ್ಬ ಇಂಥ ಅಚೀವ್ಮೆಂಟ್ ಮಾಡಿ, ಜ್ಞಾನ ಎಲ್ಲರ ಕಣ್ಣಿಗೆ ಕಾಣೋದಿಲ್ಲ, ಅಚೀವ್ಮೆಂಟ್ ಜ್ಞಾನವನ್ನು ಅವರು ನೋಡುತ್ತಾರೆ. ಅಚೀವ್ಮೆಂಟು ರ್ಯಾಂಕು ಫಸ್ಟ್ ಕ್ಲಾಸ್ ಉಳಿದವರಿಗೆ ಅರ್ಥ ಆಗುತ್ತೆ, ಆ ಪೇಪರ್ ಕ್ವಾಲಿಟಿ ಎಕ್ಸಾಮ್ ಅದರಲ್ಲಿ ಮಾತ್ರ ಗೊತ್ತಾಗೋದು, ಆ ರಿಸಲ್ಟ್ ಅನೌನ್ಸ್ ಮಾಡಿರ್ತಾರೆ ಅಷ್ಟೇ. ಸೊ ಕರ್ಮ ಅಚೀವ್ಮೆಂಟ್ ಎಲ್ಲ ಜಗತ್ತಿಗೆ ಕಾಣ. ರಾಯರ ಬಗ್ಗೆ ಅವ್ರು ಏನು ಓದಲ್ಲ ನಮ್ಗೆ ಗೊತ್ತಾಗೋದಿಲ್ಲ, ಅವ್ರು ಪರಿಮಳ ಬರೆದಿದ್ದು ಗೊತ್ತಾಗುತ್ತೆ, ಅವ್ರು ಕೊಡ್ತಾ ಅನೇಕ ಸಾಹಸಗಳು ಗೊತ್ತಾಗುತ್ತೆ, ಅದು ಕರ್ಮ. ಅದು ಮೂರೇ ಸುತಾಹ, ಎಂಥ ಸಂತತಿ ನಿಮ್ಗೆ ಕೊಡ್ತಾನೆ ಜಗತ್ತಿಗೆ, ಎಂಥ ಜಗತ್ ಮಕ್ಕಳಿಗೆ ಎಂಥ ಮಕ್ಕಳನ್ನು ಕೊಡ್ತಾನೆ. ಇವತ್ತಂತೂ ನೆನೆಸ್ಕೊಂಡ್ರೆ ಗಾಬರಿ ಆಗಿಬಿಡುತ್ತೆ, ಎಂಥ ಮಕ್ಕಳನ್ನು ಕೊಡ್ತಾನೆ ಅಂದರೆ ತನಗೇ ತಾನೇ ಡಿಪ್ರೆಸ್ ಆಗಿಬಿಟ್ಟಿರ್ತಾರೆ, ಅಯ್ಯೋ ಇಂಥವ್ರು ಕೊಟ್ಟು ಅಂತ. ಸಮಾಜಕ್ಕೆ ಕೊಟ್ಟ ಗತಿ ಏನಾಗುತ್ತಾಗ ಯೋಚನೆ ಮಾಡಬೇಕು. ಒಬ್ಬ ಆಫೀಸರ್ ರಿಲೀವ್ ಆಗಬೇಕಾದ್ರೆ ತನ್ನ ಸೂಟೇಬಲ್ ಸಬ್ಸ್ಟ್ಯೂಟ್ ಬೇಕು ಅಂತ ಯೋಚನೆ ಮಾಡ್ತಾರೆ. ಸೂಟೇಬಲ್ ಯಾರೋ ಕೊಡಲಿ ಅಂತ ಹೇಳೋದಿಲ್ಲ, ನನ್ನ ಕೆಲಸ ಮುಂದುವರಿಸಬೇಕು, ಅಟ್ಲೀಸ್ಟ್ ಅದನ್ನು ಸ್ಟೇಟಸ್ಗೂ ಮೇಂಟೈನ್ ಮಾಡಬೇಕು. ಕೊನೆ ಪಕ್ಷ ಯಾರಿಗೂ ಕೊಟ್ಟು ಹೋಗ್ತಾನೆ, ಮಕ್ಕಳು ನೇತು ಕೊಡಿ ಆಫೀಸ್ಗಿಂತ ದೊಡ್ಡದು ಗೊತ್ತಾ, ತನ್ನ ಎಂಟೈರ್ ವಂಶದ ಜವಾಬ್ದಾರಿ ಮುಂದುವರಿಸ್ತಾರೆ ಅವನಿಂದ. ನಾವು ಬಗ್ಗೆ ಯೋಚನೆ ಯಾರೂ ಮಾಡ್ತಾ ಇಲ್ಲ, ಅವನು ಬರೀ ಅವ್ರ ಫೈನಾನ್ಷಿಯಲ್ ಸ್ಥಿತಿ ಅಷ್ಟೇ ನೋಡ್ತಿದ್ದೇವೆ ಹೊರತು ಅವನ ಸ್ಪಿರಿಚುವಲ್ ಕಂಡೀಷನ್ ಎಲ್ಲಿದೆ, ಸ್ಪಿರಿಚುವಲ್ ಎಷ್ಟು ಎಲಿವೇಟೆಡ್ ಆಗಿದ್ದಾನೆ, ಅವನ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ. ಅದರಿಂದ ಆ ಮನೆಯಲ್ಲ ದೇಶನೇ ಹಾಳಾಗೋಗುತ್ತೆ. ಒಂದು ಮನೆತನ ಸರಿ ಇದೆ, ಮನೆತನಗಳು ಒಟ್ಟಾಗಿ ಕನ್ಸ್ಟಿಟ್ಯೂಟ್ ಮಾಡೋದು ದೇಶನ. ಒಂದು ಮನೆತ ಒಂದೊಂದೇ ಹಾಳಾಗ್ತಾ ಹಾಳಾಗಿ ಒಂದೊಂದೇ ವಿಕೆಟ್ ಹೋಯ್ತು ಅಂದರೆ ಎಫೆಕ್ಟು ಟೀಮ್ ಮೇಲೆ. ಈ ವಿಕೆಟ್ ಹೋಯ್ತು ಅಂದರೆ ಟೀಮ್ ಹೇಗೆ ಸೋಲುತ್ತೋ. ಇವತ್ತು ಒಬ್ಬೊಬ್ಬ ಮನೆ ಮಕ್ಕಳು ಹಾಳಾದಾಗ ಮನೆ ಹಾಳಾಗುತ್ತೆ, ಮನೆ ಹಾಳಾದರೆ ಊರು ಹಾಳಾಗುತ್ತೆ, ಊರು ಹಾಳಾದರೆ ರಾಜ್ಯ ಹಾಳಾಗುತ್ತೆ, ರಾಜ್ಯ ಹಾಳಾದರೆ ದೇಶ ಹಾಳಾಗುತ್ತೆ. ಆ ದೃಷ್ಟಿಯಿಂದ ನಮ್ಮ ಜೀವನದಲ್ಲಿ ಒಳ್ಳೆ ದೇಶ ಸೇವೆಯ ಕಾನ್ಸೆಪ್ಟ್ ನಮ್ಮ ಜನಕ್ಕೆ ಸ್ವಲ್ಪ ಅರ್ಥ ಆಗಿದೆ. ದೇವಸೇವೆ ಕಾನ್ಸೆಪ್ಟ್ ಹೋಗೇ ಬಿಟ್ಟಿದೆ ಪೂರ್ತಿ. ದೇವರೇ ಇಲ್ಲ ಅನ್ನೋ ನಾಸ್ತಿಕರ ಸಂಖ್ಯೆ ಬೆಳೆಸ್ತಾ ಇದ್ದಾರೆ, ಹಾಗಾಗಬಾರ್ದು. ಇವತ್ತು ಕಾಲ ಯುಗಾದಿಯ ಕಾಲ ಶ್ರವಣ ನಮಗೆ ಬ್ರಹ್ಮದೇವರು ಎಷ್ಟು ದೊಡ್ಡವರು ಅಂತ ಗೊತ್ತಾದರೆ, ಮನು ಮೊದಲಾದ ಎಷ್ಟು ದೊಡ್ಡವರು ಅಂತ ಗೊತ್ತಾದರೆ, ವಯಸ್ವತ ಎಂಥ ಪುಣ್ಯಪುರುಷರು ಗೊತ್ತಾ ಅವರು, ವಯಸ್ವತ ಮಹಾ ಆತನ ಕಥೆ ಕೇಳಿದರೆ ಆಶ್ಚರ್ಯವಾಗುತ್ತೆ. ಸತ್ಯವ್ರತ ಅಂತ ಹಿಂದಿನ ಜನ್ಮದ ಹೆಸರು, ಮತ್ಸ್ಯಾವತಾರವನ್ನು ಸಾಕ್ಷಾತ್ಕಾರ ಮಾಡೋ ಪುಣ್ಯಾತ್ಮ, ಮತ್ಸ್ಯರೂಪವನ್ನು ಕಣ್ಣಾರೆ ಕಂಡವನು, ಅದರಿಂದಾಗಿ ಉಳಿದವನು, ಅದರಿಂದ ಮನ್ವಂತರ ಅಧಿಪತಿಯಾದವನು. ಹಿಂದಿನಿಂದ ಸತ್ಯವ್ರತ ರಾಜ, ಈ ಜನ್ಮದಲ್ಲಿ ಸೂರ್ಯನ ಮಗ ವೈವಸ್ವತ ಮನುವಾಗಿ ಎಂಜಾಯ್ ಮಾಡ್ತಾ ಇದ್ದ. ಆತ ಮಾಡಿದ ತ್ಯಾಗಕ್ಕೆ 5 ವರ್ಷದ ಸರ್ಕಾರ ಅಲ್ಲ, ಆತನದು 5 ವರ್ಷದ ಸರ್ಕಾರ ಅಲ್ಲ. ಎಷ್ಟು ವರ್ಷ ಲೆಕ್ಕ ಹಾಕಿದಿರಲ್ಲ, 43 ವರ್ಷ, 20,000 ವರ್ಷ, 71, ಎಂತ ಲಾಂಗ್ ಸರ್ಕಾರ. ದೇವರ ಅನುಗ್ರಹ, ಜನಾರ್ದನ ಕೊಟ್ಟ ಸರ್ಕಾರ, ಕೋಟಿಗಟ್ಟಲೆ ಜನ ಕೊಟ್ಟರೆ 5 ವರ್ಷ, ಅದು ಇದ್ರೆ ಇಲ್ಲದ್ರೆ ಅಷ್ಟರೊಳಗೆ ಬೇಕಾದ್ರೆ ಹೋಗ್ಬೋದು. 5 ವರ್ಷ ಕೂಡ ಸಿಕ್ತಿವ್ರಿಗೆ ಇಲ್ಲವೇ ಇಲ್ಲ. ಮತ್ಸ್ಯ ರೂಪದ ಹರಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡಾದ್ರಿಂದ ನಾವು ದೇವರ ಆರಾಧನೆ ಮಾಡಿ, ನಮ್ಮ ಮನ್ವಂತರದ ಅಧಿಪತಿಯೇ ಇವತ್ತು ಹಾಗೆ ದೇವರನ್ನ ಆರಾಧನೆ ಮಾಡಿರಬೇಕಾದ್ರೆ ಆತನನ್ನು ನಾವು ಆರಾಧನೆ ಮಾಡಬೇಕು. ಯಥಾ ರಾಜ ತಥಾ ಪ್ರಜಾ, ಆ ದೃಷ್ಟಿಕೋನ ಕೊಡಲಿಕ್ಕೆ ಬಹಳ ಶ್ರೇಷ್ಠವಾದಂಥ ಪರಿಕಲ್ಪನೆಯನ್ನ ಇದು ಕೊಡ್ತಾ ಇದೆ. ಅನಂತರ ಭರತ ಕರ್ಷೆ ಅಂತ ಹೇಳಿದೆ. ಯಾರು ಭರತ ಅದೇ ಗೊತ್ತಿರಲಿ. ಭರತ ಯಾರು? ಭರತ ಅಂದ್ರೆ ಸಾಕ್ಷಾತ್ ವೃಷಭ ನಾಮಕ ಭಗವಂತನ ಮಗ. ಆತನಿಂದ ಯಾರು 3 ಜನ್ಮ ಜಿಂಕಿಯಾಗಿ ಹುಟ್ಟುತ್ತಾನೆ, ಮತ್ತು ರಾಜನಾಗಿದ್ದ, ಮುಂದೆ ಬ್ರಾಹ್ಮಣನಾಗಿ ಹುಟ್ಟಿ ರಘುಗಣನ ಉಪದೇಶ ಮಾಡಿ ಸದ್ಗತಿಗೆ ಹೋಗ್ತಾರೆ. ಆ ಭರತ, ಭರತ ವರ್ಷೇ ಭರತ ಕಂಡೆ, ಆ ಭರತ. ಮತ್ತೆ ಮುಲ್ಲ ಎಲ್ಲದಕ್ಕೂ ಮೂಲ ಏನು? ಭಾರತೀಯರೋಣ ಮುಖ್ಯ ಪ್ರಾಣ ಅಂತರ್ಗತ ವಾಯುದೇವನು ತಿಳ್ಕೊಳ್ಬೇಕು. ಕೃಷ್ಣ ವಿಷ್ಣು ಪ್ರೀತ್ಯರ್ಥ ಕೊನೆ ಎಂಡ್ ಅದು ಅಂತ. ನಮ್ಮ ದೇಶಾಧಿಪತಿ, ಕಾಲಾಧಿಪತಿ, ಕೊನೆಗೆ ಕರ್ಮ ಮಾಡಿಸ್ತಕ್ಕಂಥ ವಾಯುದೇವರು, ಸ್ವೀಕಾರ ಮಾಡತಕ್ಕಂಥ ನಾರಾಯಣ. ವಾಯುದೇವರ ಸ್ಥಾನ ಏನು ಗೊತ್ತಾ? ಎಲ್ಲ ಕರ್ಮಗಳನ್ನು ಮಾಡ್ತಾರೆ ವಾಯುದೇವರು. ಪರಮಾತ್ಮ ಎಲ್ಲ ಕಡೆ ನೋಡೋಣ ಭಗವಂತ. ಈತ ಋಷಿವರು ಮಾಡಿ ಕೃಷ್ಣಾರ್ಪಣ ಅನ್ನೋರು. ತಸ್ಮಿನ್ನಪೋ ಮಾತರಿಶ್ವಾ ತಥಾ ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾ. ನಾವು ಮಾಡ್ತಕ್ಕಂಥ ಪ್ರತಿ ಕೆಲಸವನ್ನು ಮಾಡಿಸೋದು ವಾಯುದೇವರು, ಪ್ರತಿ ಸ್ವೀಕಾರ ಮಾಡೋದು ಪರಮಾತ್ಮ. ಇಬ್ಬರನ್ನು ಬಿಡಲಿಕ್ಕೆ ಬರೋದೇ ಇಲ್ಲ. ಇವರು ಜೀವೋತ್ತಮರು, ಸರ್ವೋತ್ತಮ. ಇವರ ಕಾಂಬಿನೇಷನ್ ಇದೆಯಲ್ಲ, ಅದೇ ನಿಜವಾದ ಅರ್ಥ ನಮ್ಮ ಜೀವನ ಸಾರ್ಥಕ್ಕೆ ಕಾರಣ. ಆ ಹಿನ್ನೆಲೆಯಲ್ಲಿ ಕಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಈ ದಿವಸದಿಂದನೇ ಸರಿಯಾದ ರೀತಿಯಲ್ಲಿ ದೇವರ ಆರಾಧನೆ ಮಾಡೋಣ ಅಂತ ಅಂದ್ಕೊಂಡು ಮಾಡಬೇಕು. ಸಕಾಲಕ್ಕೆ ಸಂಧ್ಯಾವಂದನೆಯಿಂದ ಪ್ರಾರಂಭ ಆಗಬೇಕು. ಸಕಾಲಕ್ಕೆ ಸಂಧ್ಯಾವಂದನೆ, ಏಕಾದಶಿ ಉಪವಾಸ, ಕೃಷ್ಣಾಷ್ಟಮಿ, ಇಷ್ಟು ಮಾಡಿದರೆ ಒಂದು ಸ್ಟೇಜ್ ಒಳ್ಳೆ ನಾವು ಪ್ಲಸ್ ಪಾಯಿಂಟ್ ಇದ್ದಾಗಲೇ ಹುಡುಗ ಸರಿಯಾಗಿ ಕ್ಲಾಸ್ಗೆ ಹೋಗಿ ಬರ್ತಾರೆ ಅಂದರೆ ಅರ್ಧ ಸಮಾಧಾನ. ಇನ್ನು ಮುಂದೆ ಪರೀಕ್ಷೆ ಗಿರೀಕ್ಷೆ ಪಾಸ್ ಆಗೋ ಚಾನ್ಸ್ ಇದೆ. ಪರೀಕ್ಷೆಯಲ್ಲಿ ಫಸ್ಟ್ ಕ್ವಾಲ್ಡ್ ಸೆಕೆಂಡ್ ಮಾಡಿದ್ರೆ ಇನ್ನೂ ಹೆಚ್ಚಾಗುತ್ತೆ, ಫೈನಲ್ ಇನ್ನೂ ಗ್ಯಾರಂಟಿ ಆಗ್ತಾನೆ. ಆ ಥರ ಮಾಡಿಕೊಂಡು ವ್ರತ ಉಪವಾಸ ವರಮಹಾಲಕ್ಷ್ಮಿ ಇತ್ಯಾದಿನ ಮಾಡಿ ಮಾಡದೆ ಹೋದ್ರೆ ತೊಂದರೆ ಇಲ್ಲ. ಆದರೆ ಏಕಾದಶಿ ಮಾತ್ರ ಬಿಡ್ಲಕ್ಕೆ ಹೋಗ್ಬಾರ್ದು, ಕೃಷ್ಣಾಷ್ಟಮಿ ಮಾತ್ರ ಏನು ಮಾಡಿದ್ರೆ ಬಿಡ್ಲಕ್ಕೆ ಹೋಗ್ಬಾರ್ದು, ಅದನ್ನು ಮಾಡಬೇಕು. ಇದು ಸೋಷ್ಠಪದಿ ಭಾಗವತದ ವಿಶೇಷ ಅಂದರೆ ಸಾಮಾನ್ಯ ಕೆಲಸಕ್ಕೆ 14 ದಿವಸಕ್ಕೆ ಮುಗಿದೋಗೋದು, ಎಲ್ಲವೂ 15-16 ದಿವಸ ಬಂದಿದೆ, ಯೋಚನೆ ಇಲ್ಲ. 16 ದಿವಸ ಕೇಳ್ಬೋದು ಪಾಠ್ಯದಿಂದ, ತಿಥಿಗಳು ಹೆಚ್ಚು ಕಡಿಮೆ ಆಗಿರೋದ್ರಿಂದ ಬರುತ್ತೆ. ಮತ್ತು ಈ ವರ್ಷದ ಬಹಳ ದೊಡ್ಡ ವಿಶೇಷ ಅಂತ ಕೇಳಿದರೆ, ಜಗನ್ ಹರಿಕಥಾಮೃತ ಸಾರದ ಜಗನ್ನಾಥದಾಸ ಇದ್ದಾರಲ್ಲ, ಅವರು ವೈಕುಂಠ ಯಾತ್ರೆ ಮಾಡಿದ್ದು ಸರಿಯಾಗಿ 1809. ಇದು 2008 ನಾವಿದ್ದೇವೆ, ಸರಿಯಾಗಿ 200 ವರ್ಷ ಆಗುತ್ತೆ. ಸೊ ದ್ವಿಶತಮಾನೋತ್ಸವ ಈ ವರ್ಷ ಪೂರ್ತಿಯಾಗಿ ಈ ಭಾದ್ರಪದ ಶುಕ್ಲಪಕ್ಷ ನವಮಿಯಿಂದ ಮುಂದಿನವರೆಗೂ 800 ಭಾರಿ ದೊಡ್ಡ ವ್ಯಕ್ತಿಗಳು ಹರಿಕಥಾಮೃತ ಸಾರ ಇವತ್ತು ಮನೆ ಮನೆಗಳಲ್ಲಿ ತಪ್ಪದೇ ಪಠ್ಯವಾಗಿರ್ತಕ್ಕಂಥ ಗ್ರಂಥ. ಅವರು ಎಲ್ಲ ದಾಸಕೂಟದವರೆಲ್ಲ ಬಹಳ ಹೆಚ್ಚು ಯೋಚನೆ ಮಾಡಬೇಕು, ದಾಸಕೂಟದವರು ಯೋಚನೆ ಮಾಡಬೇಕು, ಮಾಡಿ ಅವರ ಆರಾಧನೆಯನ್ನು ಹೆಚ್ಚು ಪ್ರಚಾರ ಮಾಡೋ ದೃಷ್ಟಿಯಿಂದ ಅಂದರೆ ಅವರ ಹರಿಕಥಾಮೃತ ಸಾರ ಹೆಚ್ಚು ಪ್ರಚಾರ ಮಾಡಿದಷ್ಟು ಕೂಡ ಅವರಿಗೂ ಸಂತೋಷ. ಮುಖ್ಯವಾಗಿ ಜಗನ್ನಾಥ ವಿಠಲ ಭಗವಂತನಿಗೆ ಹೆಚ್ಚು ಸಂತೋಷ ಕೊಡ್ತಕ್ಕಂಥ ಕೆಲಸ. ಆ ದೃಷ್ಟಿಯಲ್ಲಿ ನಮ್ಮ ಜೀವನ ಮುಂದುವರೆಸೋಣ ಅಂತ ಹೇಳ್ತಾ ನಮ್ಮ ಮುಂದಿನ ಕಾರ್ಯಕ್ರಮ ಈ ಭಾನುವಾರ ಸತ್ಯಧ್ಯಾನ ತೀರ್ಥರ ಆರಾಧನೆ. ತುಂಬ ವರ್ಷಗಳಿಂದ ಆ ಕಾಲಕ್ಕೆ ಊರಲ್ಲಿಲ್ಲದೆ ಏನೋ ಕೆಲಸ ತಪ್ತಾ ಇತ್ತು, ಸತ್ಯ ಅವರ ಆರಾಧನೆ. ತುಂಬ ದೊಡ್ಡ ಕೆಲಸ ಮಾಡಿದವರು ಇತ್ತೀಚಿನ ಶತಮಾನಗಳಲ್ಲಿ. ವ್ಯಾಸರಾಜರಾದ ಮೇಲೆ ಅತಿ ಹೆಚ್ಚು ಜನಗಳಿಗೆ ಸನ್ಯಾಸಿಗಳಿಗೆ ಪಾಠ ಹೇಳಿದ ಹಿರಿಮೆ ಅವರು. ಅನೇಕ ವರ್ಷಗಳ ಪಾಠ ಪ್ರವಚನ ದೊಡ್ಡ ದಾಖಲೆ ಮಾಡಿದಂಥ ಮಹಾನುಭಾವರು ಸತ್ಯಧ್ಯಾನ ತೀರ್ಥರು. ಅವ್ರ ಬಗ್ಗೆ ಹೇಳೋ ತುಂಬ ವಿಚಾರಗಳಿದೆ, ಅದನ್ನು ಭಾನುವಾರ ಸಾಯಂಕಾಲ 7 ಗಂಟೆಯಿಂದ ಸತ್ಯಧ್ಯಾನರ ಮಹಿಮೆ. ಮರುದಿವಸ ರಾಮನವಮಿ, ಆದ್ದರಿಂದ ರಾಮದೇವರ ವಿಶೇಷ ಮಹತ್ವಕ್ಕೋಸ್ಕರ ಅವತ್ತು ಪ್ರವಚನ ಇರುತ್ತೆ. ಸತ್ಯಧ್ಯಾನ ಆರಾಧನೆ ನಿಮಿತ್ತವಾಗಿ ಭಾನುವಾರ ಇರುತ್ತೆ, ರಾಮನವಮಿ ಅಂತೇಳಿ ಸೋಮವಾರ ಇರುತ್ತೆ. 2 ದಿವಸ ಕಾರ್ಯಕ್ರಮ ಇದು ಸಾಯಂಕಾಲ ನಡೆಯುತ್ತೆ, ಅದಕ್ಕೆಲ್ಲ ಕೂಡ ತಪ್ಪದೆ ಬರಬೇಕು ಅಂತ ಹೇಳ್ತಾ ಇವತ್ತಿನ ಸೇವಾಕರ್ತರಾಗಿ ಎಂದಿನಂತೆ ಶ್ರೀ ಹೆಚ್ ಎಸ್ ವಾಸುಮೂರ್ತಿ ದಂಪತಿಗಳು, ಶ್ರೀ ಡಿ ಎನ್ ಗುರುರಾಜರಾವ್ ದಂಪತಿಗಳು ಮತ್ತು ಶ್ರೀ ವಿ ಸತ್ಯನಾರಾಯಣ ದಂಪತಿಗಳು, ಒಬ್ಬ ಅಂತರಂಗ ಭಕ್ತರು, ಅಷ್ಟು ಜನಗಳ ಸೇರಿ ಈ ಕಾರ್ಯಕ್ರಮ ನಡೆದಿದೆ. ಅವರ ಪ್ರಾಯೋಜಕತ್ವಕ್ಕೆ ನಮ್ಮ ಪ್ರತಿಷ್ಠಾನ ಎಲ್ಲ ವಿಧವಾದಂಥ ಕಲ್ಯಾಣವನ್ನು ಶ್ರೀ ಹರಿವಾಯುಗಳವರಿಗೆ ಕರುಣಿಸಲಿಯಿಂದ ಪ್ರಾರ್ಥನೆ ಮಾಡ್ತಾ ನಮ್ಮ ಮುಂದಿನ ಕಾರ್ಯಕ್ರಮ ಆಗುವಂತ ಅಂತ ಹೇಳಿದ್ದೇನೆ. ಅದು ಬರಬೇಕು ಅಂತ ಹೇಳ್ತಾ ಇವತ್ತೆಲ್ಲರೂ ಸಹ ಪ್ರಸಾದ ಸ್ವೀಕರಿಸಿ ಹೊರಡಬೇಕು ಅಂತ ಹೇಳ್ತಾ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದ್ದಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಪ್ರಿಯತಾಂ ಸರಳ ಅರವಿಂದ. ಮತ್ತೆ ನಮ್ಮ ವ್ಯಾಸಮಂತ್ರ ಮಾಸಪತ್ರಿಕೆಗೆ ಚಂದಾದಾರ ಆಗ್ತಕ್ಕಂಥದ್ದು ಇದು ಕೂಡ ಉಂಟು. ATG ಬೆನಿಫಿಟ್ ಕೂಡ ಇದೆ, ಇವತ್ತು ಅದು ಬಂದಿದೆ. ATG ಏನು ಕೊಡ್ತಾರೆ, ATG ಅವೈಲ್ ಮಾಡ್ಕೋಬೋದು, ಅದರ ಮೇಲೆ ಅದೊಂದು ಅವಕಾಶ ಕೂಡ ಉಂಟು. ಮತ್ತೆ ರಘುತ್ತಮ ತೀರ್ಥರ ಪುಸ್ತಕ